ಎಲ್ಲ ಕಾಲದಲ್ಲೂ ಸರ್ವೋತ್ತಮ ಅನ್ನೋ ಜ್ಞಾನ ಯಶೋಧಾದೇವಿಗೆ ಕೃಷ್ಣನಲ್ಲಿ ಇದ್ದಿದ್ರೆ ಅವಳು ಆಡ್ಸೋದೇನು, ಕಾಡ್ಸೋದೇನು, ತಿನ್ಸೋದೇನು, ಸ್ನಾನ ಮಾಡಿಸೋದೇನು? ರಾಜ ಹೇಳ್ತಾರೆ, ಗಂಗಾ ಗಣಿತಗೆ ಗರಿಯ ನೀರು ಎರೆವಳಂತೆ ಏನು ಸುಂದರತಾಪ ಮಾಡಿದಳು ಯಶೋಧ ಎಂದ್ರು. ಗಂಗಾ ಗಣಿತಗೆ ಗರಿಯ ನೀರು ಎರೆವಳಂತೆ. ಅಯ್ಯೋ ಮೈತೈ ನಾವು ಕೂಡ್ತೆ ಅವ್ರಿಗೆ ಮಂದಿ ಹೋಗಿ ಅಟ್ಟ ಕಾಯಿಸ್ಕೊಂಡು ಬಂದಿದೆ ಅಂತ ಬಿಸಿದ್ಯಾ ನೀರು ಕಾಯಿಸಿ ಸಿಗ್ತಾ ಇದ್ದಾರಲ್ಲ. ಸರ್ವೋತ್ತಮ ಜ್ಞಾನ ಇದ್ರೆ ಯಾರು ಮಾಡಕ್ಕಾಗುತ್ತೆ? ಬ್ರಹ್ಮಾಂಡದ ಒಳಗಡೆ ಅಂತರ ಬಹಿಷ್ಕರ ಸೃಷ್ಟಿಕ ಭೂತಾಶ್ಚ ಪ್ರೋತಾಶ್ಚ ವಿಷ್ಣುದೇವ ಭವತಿ. ಭೂತಾಶ್ಚ ಪ್ರೋತಾಶ್ಚ ಅಂತರ ಬಹಿಷ್ಕರ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನೂರಣೀಯ ಮಹತೋ ಮಹೀಯ. ಇಂಥವನನ್ನ ಎರಡು ತೊಡೆಗಳ ಮಧ್ಯದಲ್ಲಿ ಹಾಕೊಂಡು ಎಣ್ಣೆ ಹಚ್ಚಿ ಬಿಸಿಲು ತಿನ್ನಿರಾಗಿ ಬೋರ್ ಹಾಕಿದ್ದಾವೆ. ಆದರಾದ್ರೂ ಕೃಷ್ಣನೀರೆಯಲ್ಲಿ ಹೇಳ್ತಾರೆ, ಅವರ ತೊಡೆ ತನಕ ಸೀರೆಯನ್ನು ಎತ್ತಿ ಆ ಕೃಷ್ಣನನ್ನು ಬೋರನ್ನು ಮಲಗಿಸ್ಕೊಂಡು ನೀರು ಹಾಕಿ ಬೆನ್ನಿಗೆ ತರ್ತಾ ಇದ್ರೆ ಕೃಷ್ಣ ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಅಂತ ಹೇಳೋದ್ರೆ ನಿದ್ದೆ ಮಾಡಿದ್ರು. ಇಂಥ ಒಂದು ಅನುಭವವನ್ನ ಸರ್ವೋತ್ತಮ ಅನ್ನೋ ಜ್ಞಾನ ಯಾವಾಗ ಇದ್ದೆ ಈ ಸುಖವನ್ನು ಕೊಡೋದು ಹೇಗೆ? ಆದ್ದರಿಂದ ಮಧ್ಯೇ ಭಟ್ರೆ ಎಲ್ಲಿದೆ ಜ್ಞಾನ? ಅದಾನಿ ಹೇಳಿದ್ದು ಸಂತೋಷ ಪುರಾಣಕ್ಕೆ ವೇದಕ್ಕೆ ಸಮ್ಮತವಾಗಿದೆ ಎಂದ್ರಂತೆ. ಒಂದು ದಿನ ಇವರಿಗೆ ಕೂತ ಬರುತ್ತೆ ಅಂತ ಗೊತ್ತಿಲ್ಲ, ಅವರು ಪುರಾಣ ಹೇಳ್ತಾ ಇದ್ದ ವಾಸ್ತವಾಚಾರ ಕೂತಿದ್ದಾರೆ. ಒಂದು ರಿಕುಚಾ ಅಂತ ಒಂದು ಶಬ್ದಕ್ಕೆ ಅರ್ಥ ಹೇಳಿದ್ರೆ ಮುಂದೆ ಹೋಗೋದ್ರು ಎದ್ಕೊಂಬಿಟ್ರು ಮಧ್ವಾಚಾರ ವಾಸ್ತವಾಚಾರ ಅಲ್ಲ ಕಿರಿಪಿತಾ ಪದವನ್ನು ಬಿಟ್ಟು ವ್ಯಾಖ್ಯಾನ ಮಾಡಿ ಹೇಳಿ. ದೇವಿದಾಸರು ಪುರಾಣದಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಒಂದೊಂದು ಪದಗಳನ್ನು ಸೂಕ್ತವಾಗಿ ಹಾಕಿದ್ದಾರೆ. ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಮುಂದಿನ ಪದಕ್ಕೆ ಸಂಬಂಧ ಹ್ಯಾಕ್ಸಿ ಸೂಚಿ ಕೇಳಿದ್ರು ಗಾಬರಿ ಆಗಿತ್ತು. ಈಗ ಯಾಕೆ ನಾನು ದೃಷ್ಟಾಂತ ಕೊಡ್ತಾ ಇದ್ದೇನೆ ಅಂದ್ರೆ, ಇದೇ ರೀತಿಯಲ್ಲಿ ಹರಿದಾಸರು ಕೂಡ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು ಒಂದೊಂದು ಪದಕ್ಕೆ ಒಂದೊಂದು ಪದಕ್ಕೆ ಸಂಬಂಧ ಇದೆ. ಆ ಸಂಬಂಧ ಇಲ್ಲದೆ ಮಾಡೋದಲ್ಲ. ಆದ್ರಿಂದ ವೇದಶಾಸ್ತ್ರಾದಿಗಳ ಅಧ್ಯಯನ ಮಾಡಿರುವವರು ದೇವರ ನಾಮ ರಕ್ಷಣೆ ಮಾಡಲಿಕ್ಕೆ, ವೇದಶಾಸ್ತ್ರ ಅಧ್ಯಯನ ಇಲ್ಲದವರು ಕೇವಲ ಮಾಡಿರತಕ್ಕಂಥ ಪದಗಳಿಗೆ ವ್ಯತ್ಯಾಸ ಬರತಕ್ಕಂಥದ್ದು ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ. ಅದೇವ ಪುರಂದರದಾಸರು, ವಿಜಯದಾಸ, ಗೋಪಾಲದಾಸ್, ಜಗನ್ನಾಥ ದಾಸರ ದೇವರ ನಾಮದ ಪಕ್ಕದಲ್ಲಿ ಇವತ್ತು ನಾನಿಂದ ರಚನೆಯಾಗಿರ್ತಕ್ಕಂಥ ಒಂದು ದೇವರ ನಾಮ ಇಟ್ಟರೆ ಜ್ಞಾನಿಗಳಿಗೆ ಟಕ್ಕಂತ ವ್ಯತ್ಯಾಸ ಗೊತ್ತಾಗುತ್ತೆ, ಇವ ಅಧ್ಯಯನ ಮಾಡಿದ್ದಾನೆ ಇಲ್ಲ ಎಂಬತಕ್ಕಂಥದ್ದು. ಆದ್ದರಿಂದ ಹರಿದಾಸ ಸಾಹಿತ್ಯ ಅಂದರೆ ಅದು ಕೇವಲ ಶಬ್ದದೋಡನೆಯ ಶಾಬ್ದಿಕವಾದಂಥ ವೃತ್ತ ಛಂದಸ್ಸಿನಿಂದ ಪೋಣಿಸುವ ಹಾರ ಅಲ್ಲ. ಅದು ವೇದ ಶಾಸ್ತ್ರಾರ್ಥಿಗಳ ಜ್ಞಾನಾರ್ಥಗಳನ್ನು ಪೂರ್ಣಿಸಿರ್ತಕ್ಕಂಥ ಅದು ಸಾರ ಹಾರ. ಅದೇ ವಿಜಯರಾಯರ ಕವಚಕ್ಕೆ ನಕ್ಷತ್ರ ಮಾಲಿಕೆ ಅಂತ ಕರೀತಾರೆ ಮತ್ತೊಂದು ಹೆಸರು. ವಿಜಯರಾಯರ ಕವಚಕ್ಕೆ ನಕ್ಷತ್ರ ಮಾಲಿಕೆ ಅಂತ ಕರೀತಾರೆ. ಕಾರಣ ಏನಂದ್ರೆ 27 ನಕ್ಷತ್ರಗಳನ್ನ ಕಂಟ್ರೋಲ್ ಮಾಡತಕ್ಕಂಥ ಕಾಲರೂಪಿ ಸ್ವರೂಪ ಶಿವಸುಮಾರ ರೂಪಿ ಅಂತ ಭಾಗವತ ಹೇಳ್ತದೆ. ನಮೋ ಜ್ಯೋತಿರ್ ಲೋಕಾಯ ಕಾಲಾಯ ಅನುಶಾಂತತೆ ಮಹಾಪುರುಷಾಯ ಧೀಮಹಿ ಅಂತ. ಆಕಾಶಕ್ಕೆ ತ್ರಿಕಾಲಗಳಲ್ಲಿ ಯಾರು ಕೈಯನ್ನು ಮುಗಿದು ಈ ಶಿವಸುಮಾರ ರೂಪವನ್ನು ಸ್ಮರಣೆ ಮಾಡ್ತಾರೋ ಅಂದಂದಿನ ಪಾಪ ಹೋದರೆ ನೀನು ಇದೇನಾಗಲ್ಲ ಮುಂಜಾನೆ ಎದ್ದು ಸಂಜೀವಾಯನಿ ಅಂದಂದಿನ ಪಾಪ ಹೋದರೆ ನೀ ಜೇಬು ಕ್ಲೋಸ್ ಮಾಡಿ ಅಂತ ಇದ್ದಾರೆ. ಅಂತಹ ಯಾರು ಆ ಶಿವಸುಮಾರ ಲೋಕವನ್ನ ಜ್ಯೋತಿರ್ ಲೋಕಗಳಿಗೆ ನಿಯಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಬ್ರಹ್ಮದೇವರು 27 ನಕ್ಷತ್ರ ಮಾಲಿಕೆಯನ್ನ ಹಾಕಿದಾರಂತೆ. ಅದೇ ಇವತ್ತು ನಾವು ದೇವರ ಪೂಜೆ ಕಾಲದಲ್ಲಿ ಪೀಠಾಧಿಪತಿಗಳು ನಕ್ಷತ್ರ ಮಾಲಿಕ ಅನ್ನೋದನ್ನ ಮಂತ್ರಪುಟ್ಟು ಹಾಕಿರ್ತಾರೆ. ಈ ಬೆಳ್ಳಿವರೆಗೆ ನಕ್ಷತ್ರ ಮಾಲಿಕೆಯನ್ನು ಮಾಡಿ ಎಲ್ಲ ಪೀಠಾಧಿಪತಿಗಳು ದೇವರಿಗೆ ನಿತ್ಯ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಗೃಹಸ್ಥಾಶ್ರಮಿಗಳು ಕೂಡ ಶ್ರೀಮಂತರಿದ್ದರೆ ಅವರು ನಕ್ಷತ್ರದ ಹಾಲೆ ಮಾಡಿ ಹಾಕಬೇಕು. ಹಾಗೆ ನಮ್ಮ ವಿಜಯರಾಯರಿಗೆ ಕನ್ನೂರು ಸುಬ್ರಹ್ಮಣಾಚಾರ್ಯರು ಅವರ ಬಿಂಬವಾಗಿರತಕ್ಕಂಥ ಅಂತರ್ಯಾಮಿಯಾದ ವಿಜಯರಾಯ ಅಂತರ್ಯಾಮಿಯಾದ ವಿಜಯವಿಠಲನಿಗೆ ನಕ್ಷತ್ರ ಮಾಲಿಕೆ ಎಂಬತಕ್ಕಂಥದ್ದು ಗುರು ಸ್ತೋತ್ರ ರೂಪವಾಗಿ ಹಾಕಿಬಿಟ್ರು. ಕತೆ ಇರಲ್ಲೋ ಪಾತ್ರ ಮಾಡಬೇಡ, ಕುತೋದ್ದ ಮಾಡಬೇಡ, ಮದಡನಾದರೂ ಯಾರ ಉದಯವಾಗಲು ಅಂದರು. ಬರೀ ಇದನ್ನು ಪಾರಾಯಣ ಮಾಡಿದರೆ ಬರೀ ಇವರು ಹೇಳಲಿಲ್ಲ, ಗೋಪಾಲದಾಸರು ಜೈತೀರ್ಥರನ್ನ ಸ್ತೋತ್ರ ಮಾಡಬೇಕು ಅನ್ನೋದು ಮಾತಾಡ್ತಾರೆ. ಎಂದಿಗಾದರೂ ಇದೇ ವಿಜಯರಾಯರೇ ಮಾತಾಡ್ತಾರೆ, ಎಂದಿಗಾದರೂ ಒಮ್ಮೆ ಕೊನೆ ನಾಲಿಗೆಯಲ್ಲಿ ಬಿಂದು ಮಾತ್ರದಿಂದನೇ ಮಂದಮತಿಗಾದರೂ ಅಜ್ಞಾನ ನಾಶನ ಸಂದೇಹವಿಲ್ಲೆಯ ಸ್ಮರಣೆ ಮಾಡಿದ ಮೇಲೆ ಸೀತಾರಾಯರ ಪಾದ ಗೋಪಿದ ಕೊನೆಯು ಸಾಗಿದ ಮನುಜರಿಗೆ. ಎಂದಿಗಾದರೂ ಒಮ್ಮೆ ಕೊನೆ ನಾಲಿಗೆಯಲ್ಲಿ ಬಿಂದು ಮಾತ್ರದಿಂದನೇ ಮಂದಮತಿಗಾದರೂ ಅಜ್ಞಾನ ನಾಶನ. ಅದೇ ಅರ್ಥ ಇಲ್ಲೂ ಹೇಳ್ತಿದ್ದು, ಮದಡನಾದರೂ ಜ್ಞಾನ ಉದಯವಾಗುವುದು ಅಂತ. ಅಂದ್ರೆ ಹರಿದಾಸ ಸಾಹಿತ್ಯದ ಪ್ರಕ್ರಿಯೆಗಳನ್ನ ನಿರೂಪಣೆ ಮಾಡತಕ್ಕಂತಹ ಪದಪುಂಜಗಳು ಪದಲಾಲಿತ್ಯಗಳು ಅದು ಛಂದಸ್ಸು ವೃತ್ತಾತ್ಮಕವಾಗಿರುವುದು ಒಂದು ಕ್ರಮ ಅಷ್ಟೇ. ಆದರೆ ಅದರ ಹಿನ್ನೆಲೆಯಲ್ಲಿ ವೇದಶಾಸ್ತ್ರಾದಿಗಳ ಆ ಅದ್ಭುತವಾಗಿರತಕ್ಕಂತಹ ಅರ್ಥವನ್ನ ವಿನ್ಯಾಸವನ್ನ ಸರಳವಾಗಿ ನಮಗೆ ತೋರಿಸಿಕೊಡುತ್ತೆ ಎಂಬತಕ್ಕಂತಹ ಬೇಸಿಕ. ಆದ್ದರಿಂದ ದಾಸರಾಯರು ಒಂದು ಹಕ್ಕಿ ನೋಡಲಿ, ಒಂದು ಹಣ್ಣನ್ನು ನೋಡಲಿ, ಒಂದು ಹೆಣ ನೋಡಲಿ, ಒಬ್ಬ ದುರ್ಜನನ್ನು ನೋಡಲಿ, ಒಂದು ಅಡಿಗೆ ಮಾಡೋದನ್ನು ನೋಡಲಿ, ಒಬ್ಬರು ಹಿಡ್ಕೊಂಡು ಒಂದು ಬಗುನ ಹೇರ್ತಾ ಇದ್ದೆ. ಪುರಂದರದಾಸರು ಹೋಗಿದ್ರು, ಹೊಡೆಯಬೇಡಮ್ಮ ಚಂದನ ಹೊಡೆಯಬೇಡಮ್ಮ, ಚಂದನಲ್ಲಿ ಬಾಲರೂಪಿ ಕೃಷ್ಣ ಇರುವುದ ನೀ ಕಾಣಬೇಕಮ್ಮ ಅಂದು. ನೋಡ್ರೆ ಚೆನ್ನಾಗಿ ಏನ್ ಹೇಳಲ್ಲ, ಹೇಳಿ ಏನು ನೋಡೋದಿಲ್ಲ ಹೇಳಿ ಅಂತ ಅರ್ಥ. ಯಾರೋ ಮನೆಗೆ ಏನೋ ಸೀರಿಯಸ್ ಇದ್ರು, ಡಾಕ್ಟರ್ ಕರೆಸಿದ್ರು, ನೋಡಿದ್ರು ನಮ್ ಪುರಂದರದಾಸರು. ಹೌದಪ್ಪ ವೈದ್ಯ ಬಂದ ನೋಡಿ ವೆಂಕಟರೆಂಬ ಇವನೇನ್ ಮಾಡ್ತಾ, ನೀ ವೈದ್ಯ ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗ್ತಾನೆ ಬರೋದು ಗಮಾರಲ್ಲಿರ್ತ, ಅವನೇನ್ ಮಾಡ್ತೀವಿ ಇದು ಎಷ್ಟು ದಿನದ ರೋಗಗಳೆಂಬುದ ಬಲ್ಲ, ಗಟ್ಟಿಯಾಗಿ ನಾಲ್ಕು ವ್ರತಗಳ ಬಲ್ಲ, ಕಷ್ಟಪಡಿಸದಲ್ಲಿನ ಭವರೋಗ ಬಿಡಿಸುವ ಶಿಷ್ಟವಾದ ದೇಹ ಕೊಟ್ಟು ಕಾಯುವ ನೀತ ವಸಂತಿ ಗೀಳಾನಿ ಯಥಾ ವಿಹಾಯ. ಏನು ಗೀತಾರ್ಥೋ ಅದೇ ಕನ್ನಡದಲ್ಲಿ ಹೇಳ್ತಾ ಇದ್ದ. ದೇವರ ನಾಮ ಅಂದ್ರೆ ಅದೊಂದು ಶಾಸ್ತ್ರದ ಪಂಕ್ತಿಯ ವ್ಯಾಖ್ಯಾನ ಅಂತ ತಿಳ್ಕೊಂಡ್ರೆ ನಮಗೆ ಹುಡುಕಕ್ಕೆ ಜೋಡಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಮ್ಮದವರು ಭಾಗ್ಯ ಒಪ್ಕೋಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ನೀ ಜಯ ಮಾಡಿಸುವವನಿದ್ದೇಯನಾದರೆ ಯಾರಿಗೆ ಮೊರೆ ಇಡಲು ಕೃಷ್ಣ, ನೀ ಜಯ ಮಾಡಿಸುವವನಿದ್ದೇಯನಾದರೆ ಭಕ್ತಿಗೋಸುಗ ನಿನ್ನ ದಾಸನಾದವನಲ್ಲ, ಭಕ್ತಿಗೋಸುಗ ನಿನ್ನ ಭಜಿಸಿದವನಲ್ಲ, ಭಕ್ತಿಗೋಸುಗ ನಿನ್ನ ಆಶ್ರಯಿಸಿಕೊಂಡಿದ್ದೆ, ವಿರಕ್ತಿ ಎಂಬುದು ನೀನೇ ಬಲ್ಲೆಯಲ್ಲ ಅಂದ್ರು. ದೇವರೆದರಿಗೆ ನಿನ್ನ ಜ್ಞಾನ ವೈರಾಗ್ಯ ನಾಟಕ ಕತ್ತಿ ಅಂತ ಹೇಳ್ತಾ ಇದ್ದಾರೆ ದಾಸರಾಯ. ದೇವರಿಗೆ ನಿನ್ನ ವೈರಾಗ್ಯ ಎಷ್ಟಿದೆ, ನಿನ್ನ ಕೆಪಾಸಿಟಿ ಕೆಪಾಸಿಟಿ ಎಬಿಲಿಟಿ ಏನೇನು ನಿನ್ನ ಯೋಗ್ಯತೆ ಇದೆಯೋ ಎಲ್ಲ ಸ್ವಚ್ಛವಾಗಿದೆ ಬಿಂಬನಲ್ಲಿ. ಬಿಂಬನಲ್ಲಿ ಸ್ವಚ್ಛವಾಗಿರೋದಕ್ಕೆ ನೀನು ಯೋಗಿ ಆಗ್ತಾ ಇದೆಯಾ ನೀನು ಕೇಳ್ತಾರೆ. ಅನ್ನ ಬುದ್ಧಿಗೋಸ್ಕರ ನಿನ್ನ ಆಶ್ರಯಿಸಿಕೊಂಡಿದ್ದೆ, ಅದನ್ನೇ ಕನಕದಾಸರ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲವೂ ಹೊಟ್ಟೆಗಾಗಿ ಮಾಡುವುದು ಜೇನುದ್ದ ಬಟ್ಟೆಗಾಗಿ ಇಂದು ನಾವು ಮಾಡ್ತಾ ಇರೋದಲ್ಲ ಅಷ್ಟೇ. ಲೋಕೇಶನದಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತು ಅಂದ್ರೆ ಆಗಲೇ ಕಾಮಕ್ರೋಗಾಯಿಗಳು ಹೊರಕೊಂಡು ಬಿಡ್ತಾರೆ. ಏನು ಹಂಗಂದ್ರೆ ಹಿಂಗಂದ್ರೆ ನಮ್ಮನ್ನು ಹೀಗಂದ್ರೆ ಅಂತ ನಮ್ಮ ಭಗವಂತ ಎಷ್ಟು ಜನರಿಂದ ಆರೋಪ ತಗೋತಾನೆ, ಭಗವದ್ಭಕ್ತಗಳು ಎಷ್ಟು ಜನರಿಂದ ಆರೋಪ ತಗೋತಾರೆ ಅಲ್ವೇ. ತಿಂತಿದ್ದು ಹುಣಸೆ ಇಟ್ಟಿದ್ರು ಒಳಗೆ ಕೂತಮ್ಮ ಮುಷ್ಟಾನ್ನ ಭೋಜನ ಮಾಡಿಸ್ತಾಳೆ. ಆ ದಾಸಪ್ಪ ನೋಡಿದ್ರೆ ಗೊತ್ತಾಗತ್ತೆ ಅಭಿನವ ಭೀಮಸೇನ್ ದೇವರು ಇದ್ದಾಗಿದ್ದಾನೆ ಅಂತ ಮಾತಾಡ್ಕೊತಿದ್ರು. ಒಳಗೆ ತಿಂತಾ ಇದ್ದಿದ್ದು ಬರೀ ಹುಣಸೆ ಇಟ್ಟಿದ್ರು. ಆದ್ರೆ ಧರ್ಮಶಾಸ್ತ್ರದಂತೆ ಹುಣಸೆ ಚಿಗರ ತಿನ್ನಬಾರದು, ಲಕ್ಕ ಇರಲಿ. ಚಿಗರನ್ನ ಮುರಿಬಾರದು, ಚಿಗರನ್ನ ಬೇಯಿಸಬಾರದು, ಚಿಗರನ್ನು ತಿನ್ನಬಾರದು, ಪುಡಿ ವಂಶದ ಪುಡಿ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಹಿಂಸೆ ಕಾಯಿಗಳನ್ನ ಮತ್ತೆ ಚಿಗರನ್ನ ಕುಡಿಬಾರದು. ಅಂತಹ ಒಂದು ಕೆಲಸವನ್ನು ಕೂಸಮ್ಮ ಮಾಡ್ತಾ ಇದ್ರೂ ಕೂಡ ಇವತ್ತು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಅವರ ಬಡತನ ಎಷ್ಟು ಮಟ್ಟಿತ್ತು ಅನ್ನೋದನ್ನೇ ಸಾಕು ಅನ್ನಬೇಕಾದ್ರೆ ದೇವರಲ್ಲಿ ಕೆಲವರಿಲ್ಲ. ಆದ್ದರಿಂದ ನಾವೇನೇನು ಪ್ರಪಂಚದಲ್ಲಿ ನೋಡ್ತೇವೆ ಹರಿದಾಸರು ಅದೆಲ್ಲವನ್ನ ಕೂಡ ಭಗವಂತನ ಕರಾರೂಢವಾದ ಜ್ಞಾನಕ್ಕೆ ಸಂಬಂಧ ಬರುವಂತೆ ನೋಡ್ತಾರೆ. ಆದ್ರಿಂದಾನೇ ಮಡಿ ಮಾಡೋದು ನೋಡುದು ಮಡಿ ಮಡಿಗೆಂದ ಅಡಿಗಡಿ ಹಾಡಿದ್ರೆ ಮಡಿಯಲ್ಲೇ ಬಂತು ಬಿಗನಾದೇ ಮಡಿ ಮಾಡುವ ಬಗೆ ಬೇರು ಉಂಟು. ನಗುವರೆಲ್ಲೋ ರಂಗ ನಿನ್ನ ಆಟವ ಕಂಡು ದೇವರ ನೋಡ ಅನ್ಬೇಡ, ನಿನ್ನೋ ನನ್ನಗೂ ಬರ್ತಿದೆ ಅಂತ. ನಗೆಯು ಬರುತ್ತಿದೆ, ಜಗದಲ್ಲಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ಅಂತ. ಪ್ರತಿಜ್ಞಾನದ ಕಾಲಕ್ಕೆ ಐದಾರು ಜನ ಪಂಡಿತರು ಕೂತ್ಕೊಳ್ಳೋರಂತೆ ಊಟಕ್ಕೆ. ಆ ಮೊದಲನೇ ವ್ರತದಲ್ಲಿ ಅವರಿಗೆ ಹುಣಸೆಹಣ್ಣಿದೆ ಅಂದ್ರೆ ಆಶ್ಚರ್ಯ ಇರುವಂತೆ ರೋಗ ಬಾಧಿತ ಪಾಪ. ನಮ್ಮ ತಂದೆ ಸ್ವತಃ ಹೇಳಿದ ಕಥೆ ಇದೆ. ಅವ್ರೇನ್ ಮಾಡೋದು, ಗುರುಗಳು ಬೈತಾರೆ ಅವರೆಲ್ಲರಿಗೆ ಪಂಕ್ತಿ ಕೂತ್ಕೋಬೇಕು, ಕುರಿ ತಿನ್ನೋ ಆಗಿಲ್ಲ ಏನ್ ಮಾಡೋದು, ಅತೀಸಾರ ಬಳಸ್ತಾರೆ. ಅದಕ್ಕೆ ನಿಂಬೆಹಣ್ಣು ರಸ ಹಿಂಡುಬಿಟ್ಟು ಒಂದು ಬೆಳ್ಳಿ ಬಿಂಡಿಗೆ ಹಾಕು ತಂದಿಟ್ಕೊಂಡ್ಬಿಟ್ಟಿರೋರಂತೆ ಬಾಬ. ಸ್ವಾಮಿ ಬಂದ್ರಂತೆ ಹುಡುಗಿಗೆ ಮೇಲೆ, ಏನು ಎಲ್ಲರೂ ಬಿಂಡಿ ಇಟ್ಕೊಂಡಿದ್ದೀರಿ ಬೆಳ್ಳಿರು ಅಂತ ಕೇಳಿದ್ರಂತೆ. ಸ್ವಾಮಿ ಸಪರೇಟ್ ತೀರ್ಥ ತಂದಿಟ್ಕೊಂಡಿದ್ದೀನಿ ಇದು ಏನು ಎಲ್ಲ ಸ್ವಾಮಿ ಆಚರಣೆ ಮಾಡಿ ನೋಡಕ್ಕಾಗುತ್ತ. ಆ ತೀರ್ಥ ಹಾಕೋತೀವಿ ಅನ್ನೋದು ಆ ನಿಂಬೆಹಣ್ಣು ರಸ ಹಾಕೊಂಡು ನಿಂಬೆಹಣ್ಣು ಸಾರು ಮಾಡ್ಕೋತೀವಲ್ಲ ನಾವು ಹೊಡೆಯೋದು. ಆಮೇಲೆ ಒಂದ್ಸರಿ ಸ್ವಾಮಿಗೆ ಗೊತ್ತಾಗ್ತಿದ್ರು, ಮುಂದೇವ ಇದನ್ನೇ ಗೆಲ್ಲಕ್ಕಾಗದೆ ಇದ್ದವ್ರು ನೀನೇನ್ ಜ್ಞಾನ ಸಾಧನೆ ಮಾಡ್ತಿರೋ ಅಂದ್ರೆ ಏನ್ ಮಾಡೋದು ದೇಹ ಅಂದ್ರೆ. ಅಂದ್ರೆ ಇದರಿಂದ ಒಂದು ಅರ್ಥ ಆಗತ್ತೆ, ನಮ್ಮ ಹಸುವು ನೀರಡಿಕೆ ನಮ್ಮ ಇಷ್ಟಾರ್ಥಗಳು ನಮ್ಮ ಲೋಕೇಶ್ವರ ನಮ್ಮ ಸಾಧನೆ ಎಲ್ಲವೂ ದೇಹದ್ವಾರವೇ. ಅದೇವ ಸಾಧನ ಶರೀರ ಇದು ನೀ ದೇಹದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಬಂದು ಈ ಕೊಳತ ದೇಹದಲ್ಲೇ ಅಪ್ರಾಕೃತನಾದ ಭಗವಂತನನ್ನು ಹಿಡಿತಕ್ಕಂತಾಗಲಾಗದೆ ನೀನೇನ್ ಸಚ್ಚಿದಾಂಗು ವಿಗ್ರಹ ಸ್ವರೂಪಿ ದೇಹ ಏನು ಕೊಡಲ್ಲ, ನೀನೇನ್ ಮಹತ್ತತ್ವದ ಪ್ರಾಚುರ್ಯವಾದ ಬ್ರಹ್ಮದೇವರ ಶರೀರ ಏನು ಕೊಡೋದಿಲ್ಲ, ಅಥವಾ ರಾಜಸ ಪ್ರಾಚುರ್ಯವಾಗಿರ್ತಕ್ಕಂಥ ಗರುಡ ಶೇಷಾದಿ ಆ ರುದ್ರದೇವರ ಒಂದು ಶರೀರ ಎಂಬತಕ್ಕಂಥ ನಿಮಗೇನು ಬರೋದಿಲ್ಲ. ಯಾರಿದ್ರೂ ಕೊರತ ದೇಹವೇ ಭೀಷ್ಮಾಚಾರ್ಯರಿಗೆ ಒಂದೊಂದು ಬಾಣ ಒಂದೊಂದು ರೋಮಕ್ಕೆ ನಾಟಿತ್ತು. ಶರಮಂಜದ ಮೇಲೆ ಮಲಗಿರ್ತಕ್ಕಂಥವರಿಗೆ ರಕ್ತ ಪಾತ ಮಾಂಸ ಹರಿದು ಹೋಗ್ತಾ ಇತ್ತು. ನೋವಾಗಿಲ್ವಾ? ರಕ್ತ ಅಲ್ವಾ ಏನದು? ಮತ್ತೆ ನಮ್ಮ ಸ್ವಾಮಿ ಕರ್ಕೊಂಡ ಉಪದೇಶ ಮಾಡುವಂತ ಧರ್ಮರಾಜನಿಗೆ ನಮ್ಮ ಭೀಷ್ಮಾಚಾರ್ಯ ಯೋಗ್ಯತೆ ನೋಡಿದ್ರೆ ಇಲ್ಲ ಇಷ್ಟೊಂದು ಯಾತನೆ ಇದೆ, ನಾನೇನು ಉಪದೇಶ ಮಾಡಲಿ ಅಂದ್ರ ಅಥ ನಿನ್ನ ಅಮೃತ ಸ್ವರೂಪವಾದ ಕೈಯಿಂದ ಪರಸ್ಪರ್ಶ ಮಾಡು ಯಾತನೆಯನ್ನು ನಿಲ್ಸೋಕೆ ಕೇಳ್ಕೊಂಡ್ರ ಅಥವಾ ಯಾವ್ದಾದ್ರು ಒಂದು ಪೈನ್ ಕಿಲ್ಲರ್ ಕೊಡಯಾ ತಗೊಂಡ್ಬಿಟ್ಟು ನಾನು ಉಪದೇಶ ಮಾಡ್ತೀನಿ ಅಂದ್ರ ಅದೇನಿಲ್ಲ. ಆ ಯಾತನೆಯ ಮಧ್ಯದಲ್ಲಿಯೇ ಅಯ್ಯ ಸ್ತೋತ್ರ ರಾಜನಾಗಿರ್ತಕ್ಕಂಥ ವಿಷ್ಣು ಸಹಸ್ರ ನಾಮವನ್ನ ಜಗತ್ತಿಗೆ ಬರುವಂತೆ ಮಾಡಿರ್ತಕ್ಕಂತಹ ತೀರ್ಥೆ ನಮ್ಮ ಭೀಷ್ಮರಿಗೆ ಕೊಡ್ತಕ್ಕಂಥ ನಾಳ. ಆದ್ದರಿಂದಾನೇ ಈ ಕೊಳಕ ಶರೀರ ಅಂತ ಇದನ್ನ ಕೆಲಸಗಳ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮದ ಅರಸುಗಳೈದು ಮಂದಿ ಏನಿದೆ ಶರೀರದಲ್ಲಿ ನೆಲೆ ಇಲ್ಲ ಗೀತಾಯ ಗೆಲುವಿನ ಹಂದರ ಹೊಲಿದು ಸುತ್ತಿದ ಚರ್ಮದ ಹೊದಿಕೆ ಏನಿದೆ ಒಳಗೆ ಮಲಮೂತ್ರಗಳು ಕಿವಿಯು ಕಿವಿಗಳು ಇಲ್ಲ ಹೊಲಸು ತೊಲಲಿನಿಂದ ಕೆಳಬೇಕು ದೇವತೆಗಳ ದೇವವಾಗಲೂ ಇದೆ. ಸುರೇಂದ್ರದಾಸರ ಸೂತ್ರ ಅವರ ಹಳ್ಳಿಯಲ್ಲಿ ಮೂಳೆಯಲ್ಲಿ ಅಂತ ಇಟ್ಕೊಂಡ್ರು ಯಾರು. ವಿಜಯರಾಯರ ಸೂತ್ರ ಅಂತ್ಯದಲ್ಲಿ ಅವ್ರ ಮೂಳೆಯಲ್ಲಿ ಅರ್ಥ ಆಯ್ತೇನ ಅವ್ರ ಹಳ್ಳಿಯಲ್ಲಿ ವಿಜಯರಾಯರ ಹಲ್ಲು ಅವನ ಇಟ್ಕೊಂಡಿದಾರಂತೆ. ಪಾಶ್ಚಿಮಾತದಲ್ಲಿ ಅವ್ರ ಮೂಳೆಗಳು ಹಳ್ಳುಗಳು ಎಲ್ಲ ಕುಚ್ಚಿಯನ್ನು ಅಲ್ಲಿ ಇಟ್ಕೊಂಡಿದಾರ ಡಬ್ಬಿನ ಯಾರಿಗಾದ್ರೂ ತೊಡಗಿರೋದ ನೀರಲ್ಲಿ ಅರ್ಥ ಆಯ್ತಾ. ಆದ್ರೆ ಅವ್ರು ಮಾಡಿರ್ತಕ್ಕಂತಹ ಕೊರತ ದೇಹದಿಂದ ಏನು ಸಾಧನೆ ಮಾಡಿದ್ದಾರೆ ಇವತ್ತು ನಾವೆಲ್ಲ ಸೇರಿರೋದೇ ಸಾಕ್ಷಿ. ಆ ಸಾಧನೆಯ ಫಲ ಆಚಂದ್ರಾರ್ಥವಾಗಿ ವಿಶ್ವ ಸರ್ವೋತ್ತಮತ್ವ ಕಾರಕವಾದಂತಹ ಪ್ರವಾಹ ಹರಿದು ಹೋಗುವಂತಹ ಪ್ರವಾಹವನ್ನ ಅದೇ ಶರೀರದಲ್ಲಿ ಅವರು ಮಾಡಿದರು. ಅಂತ ದೇವಾನುದೇವತೆಗಳಿಗೆ ಈ ಶರೀರ ನಮ್ಮಂತ ಕಾಪಿ ಉಪ್ಪಿಟ್ಟಿನವರಿಗೆ ಬೇರೆ ಶರೀರ ಬರ್ತದೇನು. ಇದೇ ಶರೀರದಲ್ಲೇ ನಾವು ಸಾಧನೆ ಮಾಡತಕ್ಕಂಥದ್ದು ಮಾಡಬೇಕು. ಆದ್ರಿಂದ ದಾಸರಾಯರು ಪ್ರಪಂಚವನ್ನು ಬಿಟ್ಟು ಈ ಪ್ರಪಂಚದ ವಿಷಯವನ್ನು ಬಿಟ್ಟು ದೇವರ ವಿಷಯವನ್ನು ನೀವು ತಿಳ್ಕೊಳ್ಳಕ್ಕಾಗಲ್ಲ. ಅದೇ ಶ್ರೀಮದಾಚಾರ್ಯರು ಬಹುಚಿತ್ರ ಜಗತ್ ಬಹುಳಾಕರಣ ಪರಶಕ್ತಿರನಂತ ಗುಣಪರಮ ಚಿತ್ರ ವಿಚಿತ್ರವಾದ ಜಗತ್ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಆ ಭಗವಂತನನ್ನು ತಿಳಿಬೇಕಾದ್ರೆ ಚಿತ್ರ ವಿಚಿತ್ರವಾದ ಜಗತ್ತಿನಲ್ಲಿರ್ತಕ್ಕಂಥ ಕಾರ್ಯ ಕಾರಣ ಸಂಬಂಧವಾದ ಪ್ರಕ್ರಿಯೆಗಳನ್ನು ನೋಡು ಭಗವಂತನ ಅಚಿಂತ್ಯಾದ್ಭುತವಾದಂತಹ ಶಕ್ತಿ ನಿಮಗೆ ಅರ್ಥವಾಗತ್ತೆ ಅಂದರು. ಆ ಕೆಲಸವನ್ನು ಹರಿದಾಸರು ಮಾಡಿದ್ದಾರೆ. ವೇದ ಶಾಸ್ತ್ರಾದಿಗಳಲ್ಲಿ ಉಕ್ತವಾದಂತಹ ಭಗವಂತನ ಗುಣಗಳನ್ನ ಪ್ರಪಂಚದ ಪ್ರಕ್ರಿಯೆಗಳಿಗೆ ತೋರಿಸ್ತಕ್ಕಂಥವರಾಗಿ ಕಂಡದ್ದು ಕೇಳಿದ್ದು ನೋಡಿದ್ದು ಎಲ್ಲವೂ ಭಗವತ್ಪರಾರೂಢವಾಗಿದೆ. ತಿಂದ ಗಳಿಗೆ ಉಂಡು ಉಳಿಸಿದ್ದೆಲ್ಲ ಅಲ್ಲಿಂದ ಯಜ್ಞ ಎಂಬುವರು ಏನ್ ತಿಂದಿ ಅದೊಂದು ಯಜ್ಞ, ಏನ್ ನೋಡ್ತಿ ಅದೊಂದು ಯಜ್ಞ, ಏನ್ ಸಾಹಸ ಮಾಡ್ತಿ ಅದೊಂದು ಯಜ್ಞ, ಏನ್ ಅರ್ಗಿಸ್ಕೊತಿ ಅದೊಂದು ಯಜ್ಞ. ಯಾವ ವಿಷಯವನ್ನು ಅರ್ಗಿಸ್ಕೊತಿ ಅದನ್ನೇ ಬಿಂಬಾರ್ಪಣ ಮುಂತ ಕರೀತಕ್ಕಂಥದ್ದು. ಆ ಅನುಸಂಧಾನವನ್ನು ಎಲ್ಲಿವರೆಗೆ ಮಾಡೋದಿಲ್ಲ? ಶ್ರಮಯೇ ವೈಹಿ ಕೇವಲ ಮನ್ನತೆ ಭಾಗವತ ಅದೆಲ್ಲ ಶ್ರಮೇ ಆಗುತ್ತೆ. ಹೋಟ್ಲಲ್ಲೂ ಊಟ ಮಾಡ್ತಾರೆ, ಮನೆಯಲ್ಲೂ ನಾವು ಊಟ ಮಾಡ್ತೇವೆ, ನೈವೇದ್ಯ ವೈಶ್ವ ಹತ್ತೋದು ಕಾರ್ಯಗಳನ್ನ ಮಾಡಿ ಊಟ ಮಾಡ್ತೇವೆ. ಮೂರು ಒಂದೇನ ಹೊಟ್ಟೆ ತುಂಬುತ್ತೆ, ಮೂರಲ್ಲೂ ಹೊಟ್ಟೆ ತುಂಬುತ್ತೆ ಅಲ್ಲೇ ಶಕ್ತಿ ಬರುತ್ತೆ, ಮೂರರಲ್ಲೂ ಶಕ್ತಿ ಬರುತ್ತೆ, ರುಚಿ ಇದೆ ಮೂರರಲ್ಲೂ ರುಚಿ ಇದೆ. ಅದ್ರಲ್ಲಿ ಯಾರಪ್ಪ ಮನೆಗೆ ಜ್ಞಾನ ಯಥಾ ನಮ್ಮ ಮುಂಜಾನೆ ಇರೋಕೆ ತಥಾ ಬುದ್ಧಿ ಪ್ರಜಾಯಿತಿ. ಲೋಕದಲ್ಲಿ ಯಾವ ಅನ್ನ ತಿಂತೇವೋ ನಮ್ಮ ಇದೇ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ತಿಮ್ಮಣದಾಸರು ವೇಣುಗೋಪಾಲದಾಸರು ಅನ್ನ ಮಾತು ಹೇಳ್ತಾರೆ. ಮಾಂಸಾನ್ನದ ನುಂಡು ಅಂಶಿಯಿಂದ ಅಂಶದಿಂದ ಭಿನ್ನನಾದೆ ದೊಡ್ಡ ದೇವತ ಇಲ್ಲಿ ಬಂದು ಅನ್ನ ತಿಂದಿದ್ದಕ್ಕೆ ಮಾಂಸಾನ್ನವನ್ನ ಮೂಲ ರೂಪದ ಜ್ಞಾನ ಬಲಾದಿತ್ಯಗಳನ್ನ ವ್ಯತ್ಯಾಸ ಮಾಡಿಕೊಂಡು ಸಿಗಾಕೊಂಡೆ ಅಂತ. ಅನ್ನ ಈ ಅನ್ನಕ್ಕೆ ಪ್ರಥಮತಃ ಸ್ಥಾನ. ಆದ್ರಿಂದಾನೇ ಲೋಕದಲ್ಲಿ ಮನೋಭಿಮಾನಿಗಳಾದ ರುದ್ರಾಂಶ ಸಂಭೂತರಾದ ದೂರ್ವಾಸರು ದುರ್ಯೋಧನ ಮನೆಯಲ್ಲಿ ಚಾತ್ರ ಮಾಸ ಕೂತ್ಕೊಂಡ್ರು. ನಾಲ್ಕು ತಿಂಗಳು ಮುಂದಿದ್ರು ಹೋಗುವ ಏನ್ ಬೇಕು ಅಂತ ಕೇಳಿದ್ರು. ಪ್ರಾರಂಭ ನೋಡಿದ್ರೆ ಚಿತ್ತಸ್ಥಾನ ನಮ್ಮ ಸ್ವಾಮಿ ಏನು ಅಂತ ಕೇಳಿದ. ಏನಿಲ್ಲ, ದ್ರೌಪದಾದೇವರು ಭೋಜನವಾದ ಮೇಲೆ ಮತ್ತೆ ಪಾತ್ರೆಗಳಿಗೆ ಉತ್ಪತ್ತಿಯಾಗಲ್ಲ ಅಕ್ಷಯ ಪಾತ್ರೆಯಲ್ಲಿ. ಅತೇವ ನೀವು ಅವಳು ಭೋಜನವಾದ ಮೇಲೆ ಹೋಗಿ ಒಬ್ಬರೇ ಹೋಗ್ಬಿಡ್ದು 88,000 ಜನ ಶಿಷ್ಯರಿಂದ ಒಡಗೂಡಿ ಹೋಗಬೇಕು. ಏನ್ ಮಾಡ್ಬೇಕು? ಭೋಜನಂ ದೇಹಿ ರಾಜೇಂದ್ರ ಅಂತ ಕೇಳಬೇಕು. ಅವರಿಗೆ ಆಗಲ್ಲ, ಉತ್ಪತ್ತಿ ಇಲ್ಲ ಮಾದೇವನ ಪೂರ್ವದೇವರಿಗೆ, ಊಟ ಹಾಕಕ್ ಆಗಲ್ಲ ಅಂತಾನೆ. ನಿನ್ನ ವಂಶ ನಿರ್ವಂಶವಾಗಿ ಕೇಳಬೇಕಷ್ಟೆ. ಆಯ್ತಾ, ಮುಂದೆ ಕತೆ ನಿಮಗೆ ಗೊತ್ತಲ್ಲ. ವಂಶ ನಿರ್ವಂಶ ರಿವಂಶ ಯಾಕೆ ಬಂತು? ದುರ್ಯೋಧನಾದಿಗಳು ಸರ್ವ ನಾಶವಾಗ. ಅದರಿಂದ ಪಾಪಿ ಮನೆ ಅನ್ನ ತಿಂದಿದ್ದಕ್ಕೆ ಸಿಕ್ಕಾಕೊಂಡ್ಬಿಟ್ರು. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ಸತಿಯು ಅನುಕೂಲದಲ್ಲಿರಬೇಕು, ಒಬ್ಬೊಬ್ಬರಿಂದ ನಾವು ಸಾಧನೆ ಮಾಡಬೇಕು, ಸತಿಯು ಅನುಕೂಲದಲ್ಲಿರಬೇಕು, ಸುಖನಲ್ಲಿ ಸುಗುಣ ಇರಬೇಕು, ಮತಿವಂತನಾಗಿರಬೇಕು, ಮಾತು ಒಂದಾಗಿರಬೇಕು, ಮತ್ವ ಮತವ ಎಂದೆಂದಿಗೂ ಕೊಂದಿರಬೇಕು, ಭಕ್ತಿ ಬೇಕು ವಿರಕ್ತಿ ಬೇಕು, ಮುಂದೆ ಮುಕ್ತಿ ಆ ಬಯಸುವ ನೀವು. ಆದ್ರಿಂದ ಹರಿದಾಸ ಸಾಹಿತ್ಯದ ಯಾವುದೇ ಶಬ್ದಗಳಾಗಲಿ ಅಷ್ಟು ಸುಲಭವಲ್ಲ. ವಿದ್ಯಾಪೀಠದಲ್ಲಿ ನಾವು ಸರಿ ಉಪನ್ಯಾಸ ಮಾಡ್ತಿದ್ದಾಗ ಕಾನನವ ಮುಳಿದ ಮಹಾದೇವ ಅಂತ ಒಂದು ಕಲಿಸಿ ಬಂತು. ಯಾರೇ ಎದ್ದಿಟ್ಕೊಂಡ್ರು ಕಾನನ ಅಂದ್ರೆ ಏನು ಅಂದ್ರು, ಎಲ್ಲರೇ ಕುತ್ಕೊಳ್ಳೆ ಕಾನನ ಅಂದ್ರೆ ಗೊತ್ತಾಗಲ್ಲ ಕಾದು ಅಂತ ಅರ್ಥ ಅಂದ್ರು. ಅಂತ ಕಾದು ಅಂತ ಅರ್ಥ ಮಾಡಿದ್ರೆ ಕಾನನ ಅನ್ನಕ್ಕೆ ಕಾನನವ ಮುಳಿದ ಮಹಾದೇವ ಅಂದಿದ್ದಾರೆ. ರುದ್ರದೇವರಿಗೆ ಕಾನನ ಅಂತ ವಿಶೇಷವನ್ನ ದಾಸರು ಪ್ರಯೋಗ ಮಾಡಬೇಕಾದ್ರೆ ಕಾಡು ಅರ್ಥ ಇಲ್ಲಿ ಬರ್ತದೇನು, ಬರ್ಲಿಕ್ಕೆ ಶಕ್ತಿ ಇಲ್ಲ. ಕಾಡು ಮುಗಿಯೋದಂದ್ರೆ ಏನು ಅಲ್ಲ. ಆಗ ಹೇಳಿದೆ, ಸ್ವಾಮಿ ನೀವು ಕೂಡಿ ಪ್ರವಚನ ಮಾಡ್ತಿರೋ, ನಾನು ನನ್ ಕೇಳಿದ್ರು ನೀನಕ್ ಮಾತಾಡ್ತೀರಾ ಅಂತ. ನೋಡಿ ಎಂತೆಂತ ಜನ ಇರ್ತಾರೆ, ನಾವು ಪ್ರವಚನ ಮಾಡ್ತಿದ್ರು ಅವ್ರೇನೋ ದೊಡ್ಡಕ್ಕೆ ತೋರಿಸ್ಕೊತಾರೆ. ನೋಡ್ರೆ ಹೇಗಿದೆ, ಕರೆಯೋದು ನಮ್ಮನ್ನ ಪ್ರವಚನಕ್ಕೆ, ಹೇಳೋದು ಅವನು, ನೀನೇ ಕುತ್ಕೊಂಡು ಹೇಳುವ, ನಾನ್ಯಾಕೆ ಬರ್ಬೇಕು. ಆಗ ಹೇಳಿದೆ ಅವನಿಗೆ, ದುಃಖ ಜಾತ್ರ ಪದಗಳು ಅಂದ್ರೆ ಬರೀ ಕನ್ನಡ ಬರೀ ಹಿನ್ನೆಲೆ ಏನಿರುತ್ತೆ ಅಂತ ತಿಳ್ಕೊಬೇಡ. ಕೈ ಚಿ ಬ್ರಹ್ಮ ಕೈ ಬ್ರಹ್ಮ ಸತ್ಯ ಆನನಂ ಕಾನನಂ ಇತ್ಯರ್ಥ. ಕಾ ಅಂದ್ರೆ ಬ್ರಹ್ಮ, ಬ್ರಹ್ಮನ ಐದನೇ ತಲೆಯನ್ನ ಮುಳಿದ ಮಹಾದೇವ ಅಂತ ಅರ್ಥ ಆಗುತ್ತೆ ಅಂತ. ಅಂದ್ರೆ ಒಂದೊಂದು ಪದದ ಹಿನ್ನೆಲೆ ಕನ್ನಡದಂತೆ ಕಾಣುತ್ತೆ, ಸಾಮಾನ್ಯ ಅರ್ಥದಂತೆ ಕಾಣುತ್ತೆ, ವಿಲಕ್ಷಣ ಅರ್ಥಬೃಂದಿತವಾಗಿರ್ತಕ್ಕಂಥ ಪ್ರಮೇಯ ಗರ್ಭಿತವಾಗಿರುತ್ತೆ. ಇಂಥ ಅರ್ಥಗಳು ಅವರವರ ಕೆಪಾಸಿಟಿಗೆ ಪ್ರಯೋಗ ಮಾಡಿರ್ತಾರೆ. ಋತುಕೃತ ಗ್ರಂಥವಾದ ವಾದಿರಾಜರ ಗ್ರಂಥಗಳಲ್ಲಿ ಇಂಥದ್ದು ಅಮೋಘ ಅಪೂರ್ವ. ಅದನ್ನ ಹೇಳೋರು ಯಾರು, ಕೇಳೋರು ಯಾರು? ಋತುನ್ ತೊಕ್ಕಿದ್ರಲ್ಲೇ ಮುಂದೊಂದು ಋತುನ್ ತೊಕ್ಕೊಂಡ್ರಲ್ಲೇ ಅದರ ಮೇಲೆ ನಾವು ವಿಶೇಷ ಪ್ರಯೋಗಗಳನ್ನು ಮಾಡೋದು. ಅಂದ್ರೆ ಸಾಮಾನ್ಯರು ಮಾತಾಡಕ್ಕೂ ಋತುಗಳು ಮಾತಾಡಕ್ಕೂ ಏನು ವ್ಯತ್ಯಾಸವೋ ಅಷ್ಟು ವ್ಯತ್ಯಾಸ ಅವರ ಸಾಹಿತ್ಯದಲ್ಲಿ ವ್ಯತ್ಯಾಸ ಇರ್ತದೆ. ಅರ್ಥ ಗೊತ್ತಿಲ್ಲದೇ ಇರೋರಿಗೆ ಇಂದ್ರಾಮ್ಯಗಳಿಂದ. ಆದ್ರಿಂದ ಕಾನನ ಅಂದ್ರೆ ಬ್ರಹ್ಮದೇವರ ಐದನೇ ತಲೆಯನ್ನ ಮುರಿದಂತಹ ರುದ್ರದೇವರಿಗೆ ಪ್ರಯೋಗ ಮಾಡ್ತಾ ಕಾನನವ ಮುರಿದ ಮಹಾದೇವ ಅಂತ ಮಹಾದೇವರಿಗೆ ಪ್ರಯೋಗ ಎಂಬತಕ್ಕಂಥದ್ದನ್ನು ಮಾಡಿರ್ತಾರೆ. ಹೀಗೆ ಅನೇಕ ಸಂಸ್ಕೃತದ ಅಷ್ಟೇ ಅಲ್ಲ, ಅನೇಕ ಶಾಸ್ತ್ರಾರ್ಥಗಳನ್ನು ತಿರುಗಿ ಮುರುಗಿ ಮಾಡಿ ಬಿದ್ದುಬಿಡಬೇಕು ಹಾಗಿರುತ್ತೆ. ಅದನ್ನ ಮುಂಡಿಗೆಗಳು ಅಂತ ಕರ್ಕೊಂಡು ಕೆಲವರು ಮುಂಡಿಗೆಗಳನ್ನ ನೋಡಿದ್ದವರು ಮಾತ್ರ ಅದೊಂಥರ ರೋಗ ತೋರಿಸ್ತಾರೆ. ನಾ ಹೇಳಿದ್ರು ಮುಂಡಿಗೆ ತರ್ತಕ್ಕೆ ಹೋಗಲ್ಲ, ಪ್ರಸಿದ್ಧವಾದ ದೇವರ ನಾಮದ ಸಾಮಾನ್ಯ ಅರ್ಥವೂ ಕೂಡ ಗೊತ್ತಾಗಲ್ಲ ಒಂದೊಂದ್ಸಾರಿ. ನೋಡಿ ಈಗ ವಿಶ್ರಾಂತಿ ಹೇಳ್ತೇನೆ. ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೇನು ಮಕರ ಕುಂಡಲ ಧರಣ ನಾಮಕ್ಕೆ ಸಾಟಿ ಇಲ್ಲವು. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಚಂದ್ರಿಕಾರಾಯರ ವಾಕ್ಯ. ಇಲ್ಲಿ ಯಾವ ಮುಂಡಿಗೆನೂ ಇಲ್ಲ, ಮಂಡಿಗೆನೂ ಇಲ್ಲ. ಹೇಳಪ್ಪ ಇಲ್ಲಿ ನೋಡಿ ಅರ್ಥ. ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೇನು ಅಂದ್ರೆ ಏನು ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿಯೋದೇನೆ, ತಿಳಿಯೋದಕ್ಕೋಸ್ಕರನೇ ಸಕಲ ಶಾಸ್ತ್ರವನ್ನು ಪಠನೆ ಮಾಡೋದು. ಅದ್ರಲ್ಲಿ ಚಂದ್ರಿಕಾರಾಯರು ಹೇಳ್ತಾರೆ, ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೆ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ. ಮತ್ತೆ ಪ್ರಯೋಜನ ಎತ್ತರ ಅಂತ ಕೇಳಿದ್ರೆ, ಮಕರ ಕುಂಡಲ ಧರ ನಾಮಕ್ಕೆ ಸಾಟಿ ಇಲ್ಲವು, ಕೃಷ್ಣ ಎಂಬತಕ್ಕಂಥ ನಾಮಸ್ಮರಣೆಗೆ ಸಾಟಿ ಇಲ್ಲ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೆ. ನೋಡಿದ್ರೆ ಟೋಪಿ ಆಗಿದೆ, ಗುಂಡಿಗೆ ಅಪ್ಪ ಇದು, ಗುಂಡಿಗೆ ಇರಬೇಕಷ್ಟೇ ವ್ಯಾಖ್ಯಾನ ಮಾಡಬೇಕಾದ್ರೆ. ಸಕಲ ಶಾಸ್ತ್ರವನ್ನು ತಿಳಿಯೋದು ಅಧ್ಯಯನ ಮಾಡೋದು ಸಾರವನ್ನು ತಿಳ್ಕೊಳ್ಳೋಕೆ, ಸಾರವನ್ನು ತಿಳಿದು ಸ್ಮರಣೆ ಮಾಡಬೇಕು. ಬರೀ ನಾರಾಯಣ ಕೃಷ್ಣ ಅಂದ್ರೆ ಆಗೋ ಫಲಕ್ಕು ಸಕಲ ಶಾಸ್ತ್ರಾರ್ಥವನ್ನು ಅಧ್ಯಯನ ಮಾಡಿ ತಿಳಿತಕ್ಕಂಥ ನಾಮಸ್ಮರಣೆಗೂ ವ್ಯತ್ಯಾಸ ಇಲ್ಲೇನು. ಆದ್ದರಿಂದ ಚಂದ್ರಿಕಾರಾಯರು ಹಾಗೆ ಹೇಳಿದ್ರು, ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದ ಏನು ಅಂದ್ರೆ ಪ್ರಯೋಜನ ಏನು, ಏನು ಇಲ್ಲ ಅಂತ ಅರ್ಥ. ಆದ್ರಿಂದ ನಾವು ಶಾಸ್ತ್ರ ಓದೋದಿಲ್ಲ, ಬರೀ ದೇವಸ್ಮರಣೆ ಮಾಡ್ತಾ ಕೂತ್ಕೋತೀವಿ ಅನ್ನೋ ಅರ್ಥ ಬಂದ್ಬಿಡ್ತದೆ. ಇದೇನು ಮುಂದೆ ಅಲ್ಲ, ಮಗಳನ್ನು ಮಧುರ್ಯಾದೆ ಮಗಳ ಅತ್ತೆಯ ಕೂರೆ, ಮಗಳನ್ನು ಮಧುರ್ಯಾದೆ ಮಗಳ ಅತ್ತೆಯ ಕೂರೆ, ಮಗಳ ಗಂಡನಿಗೆ ಮಾವ ಅಳಿಯನಾದೆ ಅತ್ತೆಗೆ ಸುತನಾದೆ ಅತ್ತೆಗೆ ಪತಿಯಾದಿ ಅತ್ತೆಯ ಸುತನಿಗೆ ವೈಯಾದೆ ಅತ್ತೆಯ ನೆತ್ತಿನಿ ಅತ್ತೆಯ ಬೆಳಿಸಿದೆ ಎತ್ತರ ತಂದೆ ಗುರುಗೋಪಾಲ ಲಕ್ಷ್ಮೀಕಾಂತ ಲಕ್ಷ್ಮೀಸಯ್ಯ. ಇದೊಂದು ಟೈಪ್ ಆಫ್ ಮುಂಡಿಗೆ, ಇನ್ನೂ ಒಂದು ಟೈಪ್ ಆಫ್ ಮುಂಡಿಗೆ ಇದೆ. ಇದುವರೆಗೂ ಅರ್ಥ ಯಾರು ಬಿಡಿಸಿಲ್ಲ. ಯಾರು ಬೇಕಾದ್ರೂ ಈ ಸಭೆಯಲ್ಲಿ ಆಗ್ತಾ ಇದ್ದೀನಿ, ಯೋಚನೆ ಮಾಡಿ ನೋಡಿ. ಶಿವನ ವಾಜಿಯ ಮಾಡಿದ ಸೊಸೆಯ ಕಂದ ನಾರಾಯಣ ಎಂದಿರೋ, ಶಿವನ ಜೊತೆಯಲ್ಲಿ ಶಿವನ ಬಂಧಿಸಿದ ಆತ ನಾರಾಯಣ ಎಂದಿರೋ, ಶಿವವರ್ಣದವಲ್ಲಿ ಶಿವನ ವರ್ಣಿಸಿದಾತ ನಾರಾಯಣ ಎಂದಿರು. ಒಂದು ಅಸಲಿ ದೇವರ ನಾಮ ಶಿವನ ವಾದಿಯ ಮಾಡಿದ ಸೊಸೆಯ ಕಂದ ನಾರಾಯಣ ಎಂದು ಸ್ವಲ್ಪ ಯಾವ ಪುರಾಣ ಬೇಕಾದ್ರೂ ಕೂತ್ಕೊಂಡು ಏನೋ ಮಾತಾಡೋದಲ್ಲ, ಮುಂದಿಗೆ ಒಳಗೆ ಹೊಸ ತರ ಇದೆ. ಸುತ್ತು ಬಳಸಿ ಮಾತಾಡೋದು, ರಾಶಿ ತಿಳ್ಕೊಳ್ಳೋದು, ನಕ್ಷತ್ರ ತಿಳ್ಕೊಳ್ಳೋದು, ಅಷ್ಟಕ್ಕೆ ನಮ್ಗೇನು ತಲೆ ಮೇಲೆ ಹೋಗೋಗುತ್ತೆ, ಯಾವ ಪಂಡಿತರು ಹೇಳ್ತಾರ್ರಿ ಅಂತ ವಾದ ಮಾಡ್ಕೊಂಡ್ಬರೋದಲ್ಲ. ಇವ್ರ ಅಪ್ರೂಪ ನಮ್ಮ ಶಾಸ್ತ್ರದಲ್ಲಿದೆ ಅಂದ್ರೆ ಹಾಗೆಲ್ಲ ಜೋರು ತೋರಿಸ್ಬೇಡಿ. ಅರ್ಥ ಆಯ್ತಾ? ರಾಶಿ ನಕ್ಷತ್ರಗಳು ಒಂದು ಬುಕ್ಕಿ ಹಾಕೊಂಡ್ರೆ ಲಕ್ಷಕ್ಕೆ ಹಿಡ್ಕೊಂಡ್ಬಿಡ್ತಾರೆ. ಆದ್ರೆ ಕನಕದಾಸರ ಸಾಹಿತ್ಯ ಹಾಗಲ್ಲ. ಅವರೇ ಹೇಳ್ತಾರೆ, ಗುರುವಾಶ್ರಯವಾದ ಬಗ್ಗೆ ಮಲದಟ್ಟು, ಉಳಿದವನು ಕಂಗೆಟ್ಟು, ಭೋಗಿಸುವನು ದುಃಖದ ತೊಂದಿಟ್ಟು, ಇದು ಕನಕನ ಗುಟ್ಟು ಅಂತ. ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅವರೇ ಹೇಳ್ತಾರೆ, ಗುಟ್ಟು ಕಾಣಿ ಸೊಬಂತು ತಿರಿದೇನು ತಿರಿದೇನು ನೆಟ್ಟನೇ ಸರ್ವಜ್ಞ ನೆನೆ ಕಣ್ಯ ಮನೋಜ ಕುಲ ಕುಲ ಕುಲವೆಂದು ಹೊಡೆದಾಡಲಿ ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲೀರಾ. ಆಧಾರ ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಬೇರೆಯ ಪರಮಾತ್ಮ ನೆಲೆಯಾಗಿ ಕೇಶವ ಮೈದ ಮೇಲೆ ಯಾತರ ಕುಲವಯ್ಯ ಅಂದ್ರೆ ಆತ್ಮಿಕ ಕುಲ ಇಲ್ಲ. ಮೋಕ್ಷಕ್ಕೋದ್ರೂ ಕುಲ ಉಂಟು ಅಂತಾರೆ ಶಿವರಾಚಾರ್ಯರು. ಜೀವಕ್ಕೆ ಕುಲ ಇದೆ, ಯಾರ್ಯಾರು ಕುಲ ಇಲ್ಲ ಅಂತ. ದೇಹದಿಂದ ಬಂದಿರೋದು ಚಾತುರ್ವರ್ಣ ಮಯಾಶ್ರೇಷ್ಠಂ ಗುಣಕರ್ಮ ವಿಭಾಗದ ಬೇರೆ ಸ್ವರೂಪದಂತೆ ಇರತಕ್ಕಂತ ಚಾತುರ್ವರ್ಣ ಮಯಾಶ್ರೇಷ್ಠಂ ಗುಣಕರ್ಮ ವಿಭಾಗಶಃ ಬೇರೆ. ಯಮಧರ್ಮರಾಜರಿದ್ದಾರೆ ಸ್ವರೂಪದಲ್ಲಿ ಸೂರ್ಯರು, ಪುರಂದರ ಎಂಬತಕ್ಕಂತ ದೇವತೆ ಸ್ವರೂಪದಲ್ಲಿ ವೈಶ್ಯ, ವಾಯುದೇವರು ಸ್ವರೂಪದಲ್ಲಿ ಕ್ಷತ್ರಿಯರು, ಬ್ರಹ್ಮದೇವರು ಸ್ವರೂಪದಲ್ಲಿ ಬ್ರಾಹ್ಮಣರು. ಅಥವಾ ಸ್ವರೂಪದಲ್ಲಿ ಬ್ರಾಹ್ಮಣ್ಯ ಕ್ಷತ್ರಿಯ, ಅದೇ ಈ ದೇಹ ಬಂದಾಗ ಯಾವ್ದು ಬೇಕಾದ ವ್ಯತ್ಯಾಸ ಆಗ್ಬೋದು. ಇಲ್ಲೇ ಆನೆ ಲೋಹಿನಲ್ಲಿ ಬರ್ಬೋದು, ಆನೆ ನೆಗದಿಂದ ಇಲ್ಲೇ ಯೋನಿಯಲ್ಲಿ ಬರ್ಬೋದು. ಜೀವಿ ಒಂದೇ ಗಾತ್ರ, ಆದ್ರೆ ಆನೆ ಯೋನಿಯಲ್ಲಿ ಬಂದಾಗ ಆ ದೇಹವನ್ನು ಕಂಟ್ರೋಲ್ ಮಾಡುತ್ತೆ, ಅದೇ ಜೀವಿ ಇರುವೆ ಯೋನಿಯಲ್ಲಿ ಬಂದಾಗ ಇರುವೆ ದೇಹವನ್ನು ಕಂಟ್ರೋಲ್ ಮಾಡುತ್ತೆ. ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಇರುವೆ ದೇಹವನ್ನು ಅಲ್ಲಾಡ್ಸಕ್ಕೂ ಆನೆ ದೇಹವನ್ನು ಅಲ್ಲಾಡ್ಸಕ್ಕೂ ವ್ಯತ್ಯಾಸ ಯಾವುದು ಅಂದ್ರೆ ಜೀವ ಅಂತಾನೇ ಅರ್ಥ ಮಾಡ್ಬೇಕು, ಅಲ್ಲಿ ದೇಹ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಜೀವ ಕುಲ ಇಲ್ವಾ, ಜೀವ ಯಾವ ಕುಲ, ಸತ್ವೇಂದ್ರಿಯಗಳ ಕುಲ ಪೇಳಿರ. ಅದರ ಅರ್ಥ ಏನು ಅಂದ್ರೆ, ಇವತ್ತು ನಿಮಗೆ ಸ್ವರೂಪ ಜ್ಞಾನವಾಗಿಲ್ಲ, ನಿಮಗೆ ಕುಲ ಗೊತ್ತಿಲ್ಲ, ಯಾಕೆ ಹೊರಬೋದಿ, ಯಾವ ಯೋನಿಯಲ್ಲಿ ಬರುತ್ತೋ ಯೋನಿಗತವಾದ ಶಾಸ್ತ್ರ ಯೋನಿತ್ವ ಓಂ, ಆ ಯೋನಿಯಲ್ಲಿ ಬಂದಿರತಕ್ಕಂತ ಗುಣಧರ್ಮಗಳ ಕಾರ್ಯವನ್ನ ಮಾಡಿ ತತ್ತತ್ ಅಂತರ್ಯಾಮಿಯಾದ ತತ್ತತ್ ಕರ್ಮ ನಿಯಾಮಕನಾದ ಅಲ್ಲ ಕರ್ಮ ಕರ್ಮಕೃತ ಕರ್ಮಕೃತ ಅಥವಾ ಕರ್ಮ ಫಲತ್ವದ ಕರ್ಮ ದೀಪ ಹೇಳಿದ್ರು. ಅದಕ್ಕೇನು ಓಂ ಫಲಮತೆ ಉಪಪತ್ತೇ ಹೇ ಓಂ ಅನ್ನೋ ಸೂತ್ರ ಅದಕ್ಕೆ ವ್ಯಾಖ್ಯಾನ. ಸೂತ್ರವನ್ನೇ ಕರಡೀಕರಿಸಿದ್ದಾರೆ ಅಷ್ಟೇ ಜಗನ್ನಾಥದಾಸರು. ಅಂತ ಕರ್ಮ ಪ್ರಧಾನವಾಗಿರತಕ್ಕಂತಹ ಕರ್ಮ ರೂಪದಲ್ಲಿ ನಮ್ಮ ಸ್ವಾಮಿಯ ಕರ್ಮವನ್ನು ಸಮರ್ಪಣೆ ಮಾಡುವುದ ದಾಸರಾಯ ಹೇಳಿದಂತೆ ನಮ್ಮ ಪುರಂದರದಾಸರು ಒಂದು ಗಿಣಿಯನ್ನ ನೋಡಿದ್ರು. ಪೀಠಕ ಮುಗಿತು. ಅದೇನು ಗಿಣಿ ಅಂದ್ರೆ, ಮೊದಲು ಗಿಣಿಯ ಗುಣಗಳನ್ನ ನೋಡೋಣ, ಆಮೇಲೆ ದೇವರ ಗುಣಗಳನ್ನ ಗಿಣಿಗೆ ಯಾಕೆ ಹೋಗ್ತದೆ ಅಂತ ನೋಡೋಣ. ಗಿಣಿ ಅನ್ನೋದು ಅದು ಪಕ್ಷಿಗಳ ಮಧ್ಯದಲ್ಲಿ ಹೇಳಿಕೊಟ್ಟಂತಹ ಮಾತನ್ನ ಪುನಃ ಸತ್ವದ ಉಚ್ಚಾರಣೆ ಮಾಡತಕ್ಕಂತ ಗುಣ ಗಿರಿ ಇದೆ. ಅದು ಕೋಗಿಲೆ ಇಲ್ಲ, ಕಾಯಿಗಂತೂ ನಮ್ಮ ತಾತನ ಗಿಡ ತಿನ್ನೋದು ಒಂದು ಗೊತ್ತೇ ಇನ್ನೇನು ಗೊತ್ತಿಲ್ಲ. ಅದಕ್ಕೆ ಅವತ್ತು ನಾವು ಕಾಯಿಗೆ ಮರ್ಯಾದೆ ಕೊಡೋದೇ ಅದಕ್ಕೋಸ್ಕರ. ಗಿಡ ಇಟ್ಟ ಯಾಕೋ ಕಾಯಿ ಬರಲಿಲ್ಲ, ಏನೋ ಮಾಡಿಲ್ಲ, ನಮ್ಮ ಅಮ್ಮಂಗೆ ಏನೋ ಅಂದ್ಬಿಟ್ಟಿದೀನಿ ಅದಕ್ಕೋಸ್ಕರ. ಅಮ್ಮ ಗಿಡ ಮುಟ್ಕೊಂಡು ತಗೊಂಡೋಗೇ ಇಲ್ಲ, ಕಾಯಿ ಬಂದು ಮುಟ್ಟುಬಿಟ್ರೆ ಓಹೋ ನಿಮ್ ಸಾರ್ಥಕ ಆಗೋದು ಶ್ರಾದ್ದ ಅಂತ. ಅಲ್ಲ ಕಾಗೆ ಕಾ ಕಾ ಎನ್ನುತ್ತೀರಿ, ಅದಕ್ಕೂ ದೇವರು ನಮ್ಮ ಮಾಡಿದ್ದಾರೆ. ಸುಂದರದಾಸ ಯಾವುದೂ ಗೊತ್ತಿಲ್ಲ, ಆರೋಗ್ಯ ಸೊಪ್ಪಿಲ್ಲ ಅನ್ನಾಗೆ ದಾದರೂ ಮುಂದೆ ಇರೋ ವಿಷಯ ಯಾವಿದೆ. ಅರ್ಥಾಯ್ತ? ಬ್ರಹ್ಮಸೂತ್ರ ಅಷ್ಟೇ ಅಲ್ಲ, ಸಕಲ ವೇದಗಳ ಶಾಸ್ತ್ರವನ್ನ ಉಪೇಂದ್ರ ನಾಮಕ ಸಭೆಯಲ್ಲಿ ಪುರಾಣ ಹೇಳೋರು ನಮ್ಮ ನಾರದರು ಗೊತ್ತಾ ಇದೆ. ದೇವರ ಎದುರಿಗೆ ಪುರಾಣ ಹೇಳೋರ್ರಿ ಅವರು ಅನ್ನ ಭೂಲೋಕದಲ್ಲಿ ಬಂದಾಗ ಹೇಗಿರ್ಬೇಕು ಅವರು? 16,108 ಮಂದಿಯ ಸಂಸಾರವನ್ನು ಕೃಷ್ಣಾವತಾರದಲ್ಲಿ ನೋಡಿ ಹೊರಬಲದಿಂದ ಹುಟ್ಟಿದವರು. ಸ್ವಾಮಿ ಕಲಿಯುಗದಲ್ಲಿ ಈ ಸಂಸಾರ ಮಹಿಮೆಯನ್ನ ವರ್ಣೆ ಮಾಡ್ತೇನೆ, ಇದೇ ನಿನ್ನ ಗುಣ ಮಹಾತ್ಮೆ ಎಂದ್ರು. ಬೇಡ ಬೇಡ ಅಂದ ನಮ್ಮ ಸ್ವಾಮಿ, ಇಲ್ಲ ಇಲ್ಲ ನಾನು ಹೋಗ್ತೀನಿ, ನೀವು ವರ ಕೊಡಲೇಬೇಕು ಅಂದ್ರು. ಅದೇವ ಸಂಸಾರದಿರಲಿ ಸಂಪಾರಿ ನೆನೆವಂತ ಸೌಭಾಗ್ಯವಿರಲಿ. ಆ ಸಂಸಾರ ಬೈಕುಂತ ತಂದೆ ನೀನೇ ಕೃಷ್ಣ, ತಾಯಿ ಇಂದಿರಾದೇವಿ, ಯಾರ್ಯಾರಲ್ಲಿ ಏನೇನು ಉಪಾಸನೆಯ ಭಗವತ್ ಮೂರ್ತಿಗಳನ್ನ ಚಿಂತನೆ ಎಲ್ಲಿದೆ ಇವತ್ತು ಅಂತಂದ್ರೆ ಮಾತಾಡಿ 40 ವರ್ಷ ಗುಂಡಿದ್ರೆ ಕಾಲು. ಇವ್ರು ನಿಮ್ಮ ಅಣ್ಣ ಅಂತೇಂದ್ರೆ ಹ್ಞೂ ಅಂತೆ ಅಂತಾನೆ ಪಾಪ. ಅವ್ರು ಯಾರೋ ಅಂತೆ ಅಂದ್ರೆ ಇವನು ಅಂತೆ ಅಂತಾನೆ. ಇವ್ರು ನಿಮ್ಮ ಅಮ್ಮ ಅಂತೇಂದ್ರೆ ಹೇಳ್ಕೊತಾರೆ ಅಷ್ಟೇ ಅಂತಾನೆ. ಇವ್ರು ಇಂಥ ಜೊತೆಗೆ ಸಂಸಾರದಲ್ಲಿ ನೋಡಿ ಈ ಸಂಸಾರ ಹೇಳ್ಬೇಕಾಗುತ್ತೆ. ಆ 16,108 ಸಂಸಾರದ ವ್ಯತ್ಯಾಸ ಅಥವಾ 8 ಮಂದಿಲಿ 2 ಮಂದಿ ಸಾಕ್ಷಾತ್ ರಮಾರೂಪ ರುಕ್ಮಿಣಿ ಸತ್ಯಭಾಮ, 6 ಮಂದಿ ಷಣ್ಮಹಿಷಿಯರು, 8 ದೂರ ಆಗುತ್ತೆ ಸಂಸಾರ. 100 ಮಂದಿ ಒಂದ್ ಸೆಟ್ಟು, 6,000 ಒಂದ್ ಸೆಟ್ಟು, 8,000 ಒಂದ್ ಸೆಟ್ಟು, 2,000 ಒಂದ್, ಇದೆಲ್ಲ ವಾದರಾಜ ಹೇಳಿದರು. ಆರೋಗ್ಯಕೃತ ಧರ್ಮ ಹೇಗಿದೆ, ಗ್ರಂಥ ಹೇಗಿದೆ, 16,108 ಮಂದಿ ವ್ಯಾಖ್ಯಾನ ಮಾಡ್ತಿರಲ್ಲ, ಎಲ್ಲ ಒಂದೇ ನಾಮಂತೂಮಂತದಂತೆ, ಎಷ್ಟು ತಾರತಮ್ಯ ಭೇದ ಇದೆ. ಅವುಗಳ ಸಂಸಾರದಲ್ಲಿ ಕೃಷ್ಣ ಏನು ಮಾಡಿ ತೋರಿಸಿದ, ಅವುಗಳನ್ನ ಹಿಡಿದು ನಮ್ಮ ನಾರದರು ಪುರಂದರದಾಸರಾಗಿ ಬಂದು ಮನಮನೆಗೆ ಅವನ ಗುಣಮಹಾತ್ಮ್ಯಗಳನ್ನ ಮುಟ್ಟಿಸ್ತಕ್ಕಂತಹವರಾಗಿದ್ದಾರೆ. ಆದ್ರಿಂದಾನೇ ಅವರು ಕೇಳ್ಕೊತಾರೆ, ಸ್ವಾಮಿ ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ, ನನಗೂ ಬುದ್ಧಿ ಕೆಡಿಸ್ಬಿಡ್ಬೇಡ, 40 ವರ್ಷ ಮೊದಲೇ ಕ್ಷೋರ ಮಾಡಿಬಿಟ್ಟಿದೆ, ಹುಷಾರಾಗಿರಬೇಕು, ಇಲ್ಲ ನೀ ನನ್ನ ಮನಸ್ಸಲ್ಲಿರು, ಇಲ್ಲ ನನ್ನ ಮನಸ್ಸು ನಿನ್ನಲ್ಲಿರಲಿ ಯಾವಾಗಲೂ, ಮನಸ್ಸು ನೀ ನಿನ್ನ ಚರಣ ಕಮಲದೋಳು ಅನುಗೀನ ಶ್ರೀಹರಿ ಹರಿವರ್ಗ ಜೈಸರ ಪರರ ಬಾಲ್ಯ ಕಾಯಿಲೆ, ಹರಿವರ್ಗ ಜೈಸರ ಪರರ ಬಾಲ್ಯ ಕಾಯಿಲೆ, ಅರಿತು ಅರಿಯಾದಂತೆ ಪರರ ಸೇವನೆ ಇಲ್ಲ ಮನಸೂರಿಗೋದರ. ಸುಂದರದಾಸರು ಅವರಪ್ಪ ಬ್ರಹ್ಮನ ವಾಕ್ಯ, ಸುಂದರದಾಸರು ನಾರದರ ಅಪ್ಪನೇ ಬ್ರಹ್ಮ. ಅವರೇನು ಹೇಳ್ತಾರೆ, ಸರ್ವಂ ಆತ್ಮನಿ ಸಂಪಶ್ಯೇ ಸಚ್ಚಾ ಸಚ್ಚಾ ಸಮಾಹಿತಾ, ಸರ್ವಂ ಆತ್ಮನಿ ಸಂಪಶ್ಯೆ ನಾ ಧರ್ಮ ಕುರುತೆ ಮನ, ಅದರಲ್ಲೇ ಕನ್ನಡ ಈ ಕಲೆ. ಇಲ್ಲ ಒಂದು ಕೆಲಸ ಮಾಡು, ನನ್ನ ಮನಸ್ಸು ನಿನ್ನ ಪಾದಾರದಿಂದ ಹೋಗಲೇ ಇದ್ರೆ ಸಂತೋಷ, ನೀನೇ ಬಂದು ನಮ್ಮ ಸೌಲಭ್ಯ ನಿಂತು ಅಂತ ಕೇಳ್ತಾರೆ. ಮೂರು ತೀಗನೇತೋ ಮಾಧವ ನಿನ್ನ ಮೂರು ತೀಗನೇತೋ ಎಂತ ಮಾತಾಡ್ತಾರೆ, ಎಳೆ ತುಳಿಯ ವನಮಾಲೆಯು ಕೊರಳು ಕೊಡವ ಪೀತಾಂಬರ ಬಿಂದಲೋಪುವ ನಿನ್ನ ಮೂರು ತೀಗನೇ ಮಾಧವ. ಸರಿ ನೀ ಬಂದು ನನ್ನ ಹೋದೇ ಕೂತು, ಇಲ್ಲ ನನ್ನ ಮನಸ್ಸು ನಿನ್ನ ಪಾದಾರದಲ್ಲಿ, ಎರಡೂ ಆಗದೆ ಇದ್ರೆ ನಾ ಸಾಧನೆ ಮಾಡೋದು ಹೇಗೆ, ನಿನ್ನ ಯಜಮಾನ ಬಿಂಬ ಅಂತ ಚಿಂತನೆ ಮಾಡಿ ನೀನು ಏನು ಪ್ರಯೋಜನ ಅಂತ ಕೇಳ್ತ ಅನ್ಬೇಕಾದ್ರೆ ಎಷ್ಟು ಪ್ರಶ್ನೆಗಳನ್ನ ದೇವ್ರ ಮೇಲೆ ಹಾಕ್ತಾರೆ. ಹಾಗೆ ಜೀನಿಯಲ್ಲಿ ನಾನಾ ಗುಣಗಳಿದೆ. ಏನು ಗುಣಗಳಿದೆ, ಹೇಳಕೊಟ್ಟ ಒಳ್ಳೆಯ ಮಾತನ್ನ ತಾನು ಕಲಿತು ಅದೇ ರೀತಿ ಉಚ್ಚಾರಣೆ ಮಾಡತಕ್ಕಂಥ ಗುಣ ಏನಿದೆ. ಮತ್ತೆ ಜೀನಿ ಒಮ್ಮೆ ಕಲಿಸಿಕೊಟ್ಟ ಮಾತನ್ನ ಎಂದೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಟಕನ ಮನೆ ಗಿಣಿ ಕಡಿ ಕಡಿ ಅಂತು, ಋಷಿ ಮನೆ ಗಿಣಿ ರಾಮಾರಾಮ ಅಂತು ಒಂದು ಗಾದೆ. ಅಂದ್ರೆ ಏನ್ ಹೇಳ್ಕೊಡ್ತೀವಿ ಒಳ್ಳೇದು ಕೆಟ್ಟದ್ದು ಆ ಗಿಣಿ ಕಲ್ಸ್ಕೊಂಡು ಅಂದ ಪಕ್ಷಿಯ ಸಂಕುಲದಲ್ಲಿ ಗಿಣಿ ಬಿಟ್ರೆ ಇನ್ಯಾವುದಕ್ಕೂ ಮಾತು ಕಲ್ಸಕ್ ಆಗಲ್ಲ. ಅದಕ್ಕೋಸ್ಕರ ಈ ಮಾತನ್ನ ಕಲ್ತುಕೊಂಡು ಪುನರುಚ್ಚಾರಣೆ ಮಾಡುತ್ತೆ. ಆದ್ದರಿಂದ ಇದಕ್ಕೆ ಅರಗಿಣಿ ಅಂತ ಅರಗಿಣಿ ಅಂದ್ರೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮಾತನ್ನ ಸಣ್ಣ ಮಕ್ಕಳಿಗೆ ಹೇಳಿದಾಗ ಹೇಗೆ ಅವು ಹಿಡಿದು ಪುನಃ ಬಾಲಭಾಷೆಯಿಂದ ಅದನ್ನ ನಮಗೆ ಪುನಃ ಕೊಡುತ್ತೋ ಹಾಗೆ ಗಿಣಿಗಳು ಕೊಡುತ್ತೆ. ಆದ್ರಿಂದ ಅದಕ್ಕೆ ಅರಗಿಣಿ ಅಂತ ಕರೀತಾರೆ. ಗಿಣಿ ಬಣ್ಣ ಅಚ್ಚ ಹಸಿರು, ಆದ್ರೆ ಕುಕ್ಕೆ ಮೇಲೆ ಮಾತ್ರ ಒಂದು ಕೆಂಪು ಗಿಣಿ ಇರುತ್ತೆ, ಕೊಕ್ಕು ಮಾತ್ರ ಕೆಂಪು. ಕೊಕ್ಕು ಕುಕ್ಕೆಯಲ್ಲಿ ದೇವರೇ ಹಾಕ್ಬಿಟ್ಟಿದ್ದಾನೆ, ಅದಕ್ಕೊಂದು ನದ್ರೇಟು ನಾವಾದ್ರೂ ಮಾಡಿಸ್ಕೊಂಡು ಅದು ನೋಡಿ ಇದು ನೋಡಿ ಇಲ್ಲಿಗೆ ಅದಕ್ಕೆ ದೇವರ ಎಷ್ಟು ಚೆನ್ನಾಗಿ ಅದಕ್ಕೆ ದಾಸ ಹೇಳ್ತಾರೆ, ಬಿಳಿಗೆ ಹಸರು ಬರೆದವರು ಯಾರು ಅಂತ ಹೇಳ್ತಾರೆ. ಮಗಿನಿಗೆ ಚಿತ್ರ ವಿಚಿತ್ರವಾದ ಬಣ್ಣ ಕೊಡೋರು ಇರಲಿ, ಜಿಣಿಗೆ ಹಸರು ಬಳದವರಾರು ಅಂತ ಹೇಳ್ತಾರೆ. ಎಷ್ಟು ಅಚ್ಚರಿಸಿದೆ ಗಿಣಿ ಒಳಗೆ ಅಂದ್ರೆ ಒಂದು ಬೇರೆ ಮಧ್ಯ ಬಿಳಿನೋ ಮತ್ತೊಂದು ಕೆಂಪು ಯಾರು ಅಚ್ಚ ಹಸು. ಕುಟ್ಟಿಗೆಯಲ್ಲಿ ಒಂದು ಕೆಂಪಿನ ರಿಂಗು, ಕೊಕ್ಕ ಮಾತ್ರ ಕೆಂಪು, ಇಂಥದ್ದನ್ನು ಮೈ ಬಣ್ಣ. ಇದು ಗೂಡನ್ನ ಕಟ್ಟಲ್ಲ ಗಿಣಿ, ಮರದ ಪೊಟ್ರೆ ಒಳಗೆ ವಾಸ ಮಾಡ್ತದೆ ಗಿಣಿ ಅಂದರೆ ಸಂಪಾದನೆ. ಇದು ಅತಿ ಹೆಚ್ಚಿನ ಮೇಲೆ ಹಾರಿಕೊಂಡು ಗುಂಪು ಗುಂಪಾಗಿ ಹಾರ್ತದೆ, ಒಂದೊಂದೇ ಗಿಣಿ ಹಾರೋದಿಲ್ಲ. ಇದು ಗಿಣಿಯ ಒಂದು ಗುಣ. ಆದರೆ ಗಿಣಿಗೆ ಶತ್ರುವಾಗಿರ್ತಕ್ಕಂಥ ಬೆಕ್ಕು ಗರುಡ ಗಿಡದ ಹದ್ದು ಇತ್ಯಾದಿಗಳನ್ನ ಬಂತು ಅಂದ್ರೆ ತನ್ನ ಮೂಗು ರೆಕ್ಕೆಗಳಿಂದ ತನ್ನ ಪ್ರತಿರೋಧವನ್ನು ತೋರಿಸ್ತಕ್ಕಂಥದ್ದಾಗುತ್ತೆ ಅಲ್ವಾ. ಇಂಥ ಗಿಣಿಯನ್ನ ಪಂಜರದಲ್ಲಿಟ್ಟು ರಾಜಮಹಾರಾಜರುಗಳು ಸಾಕ್ತಾರೆ, ಸಾಮಾನ್ಯವಾದ ಜನರು ಸಾಕ್ತಾರೆ, ಶ್ರೀಮಂತರ ಮನೆಯಲ್ಲೂ ಅಂದ್ರೆ ತಂದಿರುತ್ತೆ. ರಾಜಾಶ್ರಯದಲ್ಲೂ ಗಿರಿಗಳು ಇರ್ತಕ್ಕಂಥದ್ದಾಗ. ಮತ್ತೆ ಕೆಲವು ರಾಜರುಗಳು ಹಿಂದಿನ ಕಾಲದಲ್ಲಿ ಗಿರಿಗೆ ವಿಷಯವನ್ನ ತಿಳಿಸಿ ಒಂದು ಕಡೆಯಿಂದ ಇನ್ನಿಕ್ಕೆ ಹೋಗ್ತಳ್ಳಿ ಬಂತು ಅಂದ್ರೆ ಒಂದು ವಿಚಾರವನ್ನ ಇನ್ನೊಂದು ಕಡೆಗೆ ತಲುಪಿಸಬೇಕಾದ್ರೆ ಅಂತಹ ಸಾಕಿದ ಅದಕ್ಕೆ ಟ್ರೈನ್ಡ್ ಅಂತಾರಲ್ಲ ಅಂತ ಟ್ರೈನಿಂಗ್ ಕೊಟ್ಟಿರ್ತಕ್ಕಂತಹ ಗಿರಿಗಳನ್ನ ರಾಜರ ಮನೆಯಲ್ಲಿ ಇಟ್ಟುಕೊಂಡು ಗುಪ್ತವಾದ ಸಮಾಚಾರವನ್ನ ಕಳಿಸಿಟ್ಟಾಗಿ ಎಲ್ಲ ಗಿರಿಗಳ ಒಂದು ಗುಣ ಎಂಬತಕ್ಕಂಥದ್ದು. ಈ ಗುಣವನ್ನ ಇಟ್ಟುಕೊಂಡು ಭಗವಂತನ ಗುಣಸಾಮ್ಯವನ್ನ ಚಿಂತನೆಯನ್ನ ನಮ್ಮ ಪುರಂದರದಾಸರ ಬೀಣೆಯನ್ನ ನೋಡಿದಾಗ ಆ ರೀತಿಯಾದ ಒಂದು ಗುಣವನ್ನಾದರೂ ಕೂಡ ನೀವು ಚಿಂತನೆ ಮಾಡಬಾರದೇ ಎಂಬತಕ್ಕಂತಹ ಒಂದು ದೈನ್ಯತೆಯ ಭಾವದಿಂದ ಹೇಳ್ತಾರೆ. ದಾಸರಲ್ಲಿ ಕೆಲವು ಟೈಮ್ ದೈನ್ಯತೆ ಬರ್ತದೆ. ಯಾರೇನು ಮಾಡಿದ್ರು ಕೆಲವರು ದೇವಸ್ಮರಣೆ ಮಾಡಿದ್ರು ಅಂತ ಅವ್ರ ಕಾಲದಲ್ಲಿ ಅವ್ರು ನ್ಯಾಯವಾದಕ್ಕೆ ಹೋದಾರ ಅದಕ್ಕೆ ಅವರು ಬಹಳ ಬೇಜಾರಾಗಿ ಒಂದು ಕೆಟ್ಟ ಪೀಪಲ್ ಮೇಲೆ ಮಾತಾಡ್ತಾರೆ. ಹರಿ ಹರಿ ಎಂದರೆ ಇವರ ಶಿವ ಹರಿದು ಬೀಳುವುದೇ, ಹರಿನಾಮ ಇವರ ಹಣೆಯಲ್ಲಿ ಬರಲಿಲ್ಲವೇ. ಸುಮ್ಮನೆ ಅಲ್ಲ, ಹರಿನಾಮ ಬರೋದು ಇಲ್ಲಿ ಪ್ರಚಾರ ಮಾಡ್ತೀವಿ, ಇಂಟರ್ನೆಟ್ ಹಾಕ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲೇ ಹೇಳ್ತಾರೆ, ಅವರೆಲ್ಲ ಗಂಟು ಮುಂದೆ ಕಟ್ಟು ಅಂತಾರೆ. ಹೇಳಿ ಯಾಕೆ ಅಂದ್ರೆ ಶ್ರೀಮದಾಚಾರ್ಯರಿಗೆ ವಿರೋಧ ಮಾತಾಡ್ತಾರೆ. ಶ್ರೀಮದಾಚಾರ್ಯ ಶಾಸ್ತ್ರ ಜ್ಞಾನ ಇಲ್ಲದೆ ಇದ್ದವರು ಏನೇನೋ ಮಾತಾಡ್ತಾರೆ. ಶ್ರೀಮದಾಚಾರ್ಯರ ಜ್ಞಾನ ಭದ್ರ ಇದ್ರೆ ನಾವು ಅಧ್ಯಯನ ಮಾಡಿದೀವೋ ಬಿಟ್ಟಿದೋ ಬೇಡ. ಶ್ರೀಮದಾಚಾರ್ಯರ ತತ್ವಗಳನ್ನಾದ್ರೂ ಸರಿಯಾಗಿ ತಿಳಿಬೇಕು. ಆ ತತ್ವದ ದೇಶದ ಮೇಲೆ ಹಳ್ಳಾಗ್ತಾ ಇತ್ತು ಅನ್ನ ನೋಡಿದೆ. ಅಮೆರಿಕಾ, ರಷ್ಯಾ, ಲಂಡನ್ ನಲ್ಲಿ ಕೂತ್ಕೊಂಡು ನಾವು ಭಗವಂತ ಸರ್ವೋತ್ತಮ ಅಂತ ತಿಳಿದು ಪ್ರೇಮ ಮಾಡಿ ಅಲ್ಲಿ ಹರಿದಾಸ ಸಾಹಿತ್ಯ ರಾಜ ಸಾಹಿತ್ಯವನ್ನು ಪಾಠ ಪ್ರವಚಾರ ಮಾಡಿದ್ರೆ ಅದು ಭಕ್ತಿ ಆಗಲ್ಲೇ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಶ್ರೀಮದ ಆಚಾರ್ಯರ ಭಕ್ತಿ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಓದ್ದವ್ರು ಹೇಳಕ್ಕೂ ಓದ್ದವ್ರು ಹೇಳಕ್ಕೂ ಇಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಇದು ಬರ್ತಾ ಬರ್ತಾ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಅಧ್ಯಯನಶೀಲತೆ ಇಲ್ಲದೆ ಸುಲಭವಾದ ರೀತಿಯಲ್ಲಿ ಹರಿದಾಸ ಸಾಹಿತ್ಯವನ್ನು ನೋಡಿ ಬೇಳೆಕಾಳನ್ನು ಬೆಳೆಸಿಕೊಳ್ಳೋರು ತುಂಬಾ ಜನ ಇದ್ದಾರೆ. ಅವ್ರು ಯಾರು ಅಂದ್ರೆ ಬೇಜಾರು ಮಾಡ್ಕೊಳ್ಳಿ, ಯೂನಿವರ್ಸಿಟಿಗಳೆಲ್ಲ ನೋಡ್ತಾ ಇರಲ್ಲ ಹರಿದಾಸ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ನೋಡಿ ಉದ್ರೇಕಗೊಂಡ ಕರ್ನಾಟಕದ ಹರಿದಾಸರು ಅಂತ ಪ್ರಾರಂಭ ಮಾಡ್ತಾರಲ್ಲ ಅವ್ರ ಹಣೆಬರಾಗಿ. ನಮ್ಗೆಷ್ಟೋ ಪಿ ಎಚ್ ಡಿ ಪುಸ್ತಕಗಳು ನೋಡಿದ್ದೇನೆ, ಮೂರು ಕಾಸಿನ ಪ್ರಯೋಜನ ಇಲ್ಲ ಅದರಲ್ಲಿ. ನಿಮ್ಮ ಸಂಬಳ ಜಾಸ್ತಿ ಆಗಬೇಕು ಅಂತ ಪಿ ಎಚ್ ಡಿ ಮಾಡಕ್ ಹೋಗಬೇಡಿ. ಅಥವಾ ನೀವು ತಿಳಿದಿರೋದೇ ಪಿ ಎಚ್ ಡಿ ಯಾವನೊಬ್ಬ ಬೇಡರ್ ಕೊಟ್ಟರು ಸೈನ್ ಹಾಕಿರ್ತಕ್ಕಂಥದ್ದೇ ನಾನು ತಿಳ್ಕೊಂಡಿರೋದು ಟಾಪ್ ಅಂತ ತಿಳ್ಕೊಳ್ತಕ್ಕಂಥವ್ರಾಗಬೇಡಿ. ಅಂತ ಬೇಡರ್ಗಳು ಅಂತ ಇವಳನ್ನೆಲ್ಲ ನಾವು ಬೇಕಾದಷ್ಟು ನೋಡ್ಬಿಟ್ಟಿವಿ. ಹೂ ಅಂದ್ರೆ ಪ್ರಶ್ನೆ ಮಾಡ್ತೀನಿ, ಬೇಡ ಅಂದ್ರೆ ಬೇಡ. ಹೂ ಅಂದ್ರೆ ಯೂನಿವರ್ಸಿಟಿಯವರೆಲ್ಲ ಆಗೋಗಿದೆ ಹಣೆ ಬರ ವರದರಾಜರಾಯ ಒಬ್ಬ ಬಿಟ್ಟರೆ ಈ ಕೆಲವರೆಲ್ಲ ವಚನ ಸಾಹಿತ್ಯಕ್ಕೆ ಸೈನ್ ಹಾಕಿ ಉದ್ರೇಕಗೊಂಡ್ರಂತೆ. ಶರಣ ಸಾಹಿತ್ಯ ನೋಡಿ ಉದ್ರೇಕಗೊಂಡ ಕರ್ನಾಟಕದ ಅಧಿಕಾರ ಹೇಳದ ಮಾತನ್ನ ದಾಸರಿಗೆ ಸಮ್ಮತವ ಅವ್ರು ಹೇಳಬಾರದು. ಆದರೆ ಸರ್ವೋತ್ತಮ ಜ್ಞಾನ ಆಗಿದ್ರೆ ಪಾಶ್ಚಿಮಾತ್ಯದಲ್ಲಿ ದೇವಸ್ಮರಣೆ ಮಾಡಿದರೆ ಸರ್ವೋತ್ತಮ ಅಂತ ತಿಳಿದವರ ಭಕ್ತಿ ಆಗಲ್ಲೇ ಅಂದ್ರೆ ಆಗಲ್ಲ ಅಂದ್ರೆ ಮಜಾಕ್ತಾರೆ ನೋಡ್ರ. ಎಷ್ಟು ಅಪೂರ್ವತೆ ಇದೆ. ತತ್ರಾಪಿ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯತ, ಚೆನ್ನಾಗಿ ವಾಚ್ ಮಾಡಿ. ತತ್ರಾಪಿ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯತ ತಥಾಪಿ ಭಗವದ್ಭಕ್ತಿ ತಥಾಪಿ ಭಗವದ್ಭಕ್ತಿ ಪೃಥಿವ್ಯಾಂ ನ ಅನ್ಯ ವರ್ಷಗಾಹ ಅಂದ್ರು ವ್ಯಾಖ್ಯಾನಿಸಿದೆ. ಮತ್ತೆ ಭಕ್ತಿ ಅನ್ನೋದು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಬಿಟ್ಟು ಬೇರೆ ಕಡೆ ಎಲ್ಲೂ ಭಕ್ತಿ ಬರಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ರು ಶಿವರಾಜ. ಆದ್ರೆ ಭಕ್ತಿ ಅಂದ್ರೇನು ಅಲ್ಲ, ಉತ್ತಮೋತ್ತಮ ಈಗ ಮಹಿಮೋಪೇತವನ್ನ ತಿಳಿದು ಅದರಿಂದ ಮಾಡತಕ್ಕಂತ ಪ್ರೇಮ ಅಂದ್ರೆ ಉತ್ತಮ ಅಂತ ತಿಳಿದು ಮಾಡತಕ್ಕಂತ ಪ್ರೇಮಕ್ಕೆ ಭಕ್ತಿ ಎಂದು ಆಚಾರ್ಯ. ಉತ್ತಮೋತ್ತಮ ಸ್ನೇಹ ಯಾವುದು ಮಹಾತ್ಮ ಜ್ಞಾನ ಪೂರ್ವಸ್ತು, ಮಹಾತ್ಮ ಜ್ಞಾನ ಪೂರ್ವಸ್ತು ಉತ್ತಮೋತ್ತಮ ಸದೃಢ ಸ್ನೇಹೋ ಭಕ್ತಿ ಸಿಕ್ಕೋಕ್ತ ಅಂದ್ರು. ಯಾವ ಆಚಾರ್ಯರು ಭಕ್ತಿಗೆ ಡೆಫಿನೇಷನ್ ಹೇಳಿದ್ರು ಅದೇ ಆಚಾರ ಬರೀತಕ್ಕಂಥವರಾಗುತ್ತಾರೆ. ಉತ್ತಮ ಅಂತ ತಿಳಿದು ಮಾಡತಕ್ಕಂಥ ಸ್ನೇಹಕ್ಕೆ ಏನು ಭಕ್ತಿ ಅಂದ್ರು, ಇದು ಹಿಮಾಲಯಂ ಸವಾರಭ್ಯ ಯಾವರಿಂದು ಸರೋವರಂ ತಮ್ ದೇಶಂ ದೇವ ನಿರ್ಮಿತಂ ಪುಣ್ಯಭೂಮಿ ಪ್ರಕಕ್ಷತೆ. ಇಲ್ಲಿ ಬಿಟ್ಟು ಬೇರೆ ಎಲ್ಲಿ ಸ್ಮರಣೆ ಮಾಡಿದ್ರು ಅದು ಭಕ್ತಿ ಆಗುದಿಲ್ಲ ಅಂದ್ರೆ ತಮಿಳುನಾಡುಗಳ ಸ್ವಾಮಿ. ಆದ್ದರಿಂದ ನಾವು ಇಂಟರ್ನೆಟ್ನ ಕಳಿಸ್ಕೊಡ್ತೇವೆ, ಪಾಠ ಹೇಳ್ತೇವೆ, ಪ್ರವರ್ತನ ಮಾಡ್ತೇವೆ, ಎಲ್ಲ ಕಡೆನು ಹರಿದಾಸವಾಣಿ ಇದೆ ವಿಶ್ವ ಸಾಹಿತ್ಯವಾಗಿ ಅಂತ ನಾನು ಹೇಳ್ತೇವೆ ಕೂತ್ಕೊಂಡು. ಆದ್ರೆ ಅದು ಭಕ್ತಿಗೆ ಕಾರಣವಲ್ಲ ಅಂತ ಇದ್ದಾರೆ ಆಚಾರ್ಯರು. ಆದರೆ ಅವ್ರಿಗೆ ಭಕ್ತಿ ಬರಲ್ಲೇ. ರಷ್ಯಾದಲ್ಲಿ ಒಬ್ಬ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿರೋ ಸಾಫ್ಟ್ವೇರ್ ಇಂಜಿನಿಯರು ಅನುಭವಿಸಿಕೊಂಡು ಭಗವಂತ ಸರ್ವೋತ್ತಮ ಅಂತ ಚಿಂತನೆ ಮಾಡಿದ್ರೆ ಭಕ್ತಿ ಬರುತ್ತಾ ಇಲ್ವಾ ಅಂದ್ರೆ ನಾವು ಬರುತ್ತೆ ಅಂತ ಹೇಳ್ತಾ ಇದ್ದೀವಿ, ಶ್ರೀಮದಾಚಾರ್ಯರು ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋ. ತಲೆ ಕೆಡಿಸ್ಕೊಂಡ್ರೆ ನಿಮ್ಗೂ ನಮಗೂ ವ್ಯತ್ಯಾಸ ಆಗುತ್ತೆ. ಆದ್ರೆ ಬಂದೆ ಇವಾಗ ಪ್ರವಚನ ಮಧ್ಯ ಬೇಡ, ಬಂದೆ ಬಂದೆ ಅದಕ್ಕೆ ಮತ್ತೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇರೋದು. ಸಾಮಾನ್ಯದವರು ಒಂದಡಿಗೆ ಸಾಮಾನ್ಯದವರಿಗೆ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರಿಂದ ಈ ಸಾಮಾನ್ಯ ವಿಷಯ ಏನು ಅನ್ನೋದು, ನೀವೇನು ಚೌಕಟ್ಟು ಹಾಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲೇ ಸಾಮಾನ್ಯರು ಇರಬೇಕು. ಸಾಮಾನ್ಯರು ಯಾರು ಪಾಶ್ಚಿಮಾತ್ಯಗಳಿಗೆ ಹೋಗೋದಿಲ್ಲ, ವಿಶೇಷ ಬಿದ್ದರೆ ಹೋಗೋದು. ಸಾಮಾನ್ಯರು ಹೋಗ್ತಾರ, ಶಿಷ್ಯರಾಚಾರ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ಹೋಗ್ತಾರ ಅಮೆರಿಕಕ್ಕೆ? ಅಲ್ಲೋಗಿ ನಾನು ಪ್ರಯೋಜನ ಮಾಡಬಹುದಲ್ಲ, ಅಲ್ಲಿರೋರನ್ನೆಲ್ಲ ಎತ್ಕಟ್ಬೋದಲ್ಲ, ವಿಶ್ವ ಸಾಹಿತ್ಯ ಮಾಡಬಹುದಲ್ಲ. ಮಾಡಲ್ಲ, ಯಾಕೆ ಮಾಡಲ್ಲ ಅಂದ್ರೆ ನಮ್ಗೊಂದು ಚೌಕಟ್ಟಿದೆ, ಆ ಚೌಕಟ್ಟು ಬೀರೋದ್ರೆ ಇದು ಮೂರು ಕಾಸಿನ ಪ್ರಯೋಜನ ಇಲ್ಲ. ಆದ್ರಿಂದನೇ ಎಚ್ಚರಿಕೆ ಆಗಿರ್ಬೇಕು. ಆದ್ರಿಂದ ಸಾಮಾನ್ಯ ಜನ ನೀವು ಮಾಡಿದ ಪ್ರಶ್ನೆ ಒಳ್ಳೆಯದು. ಸಾಮಾನ್ಯ ಜನ ಎಂಬತಕ್ಕಂಥ ಅವರು ನಿಯಮವನ್ನು ಮೀರೋದಿಲ್ಲ. ನಮ್ಗೇನು ಗೊತ್ತಿಲ್ಲಪ್ಪ, ನಾವು ಸಾಮಾನ್ಯರು ಇರೋ ಕಡೆ ಇದ್ದು ನಮ್ಗೆ ಸಾಧನೆ ಮಾಡ್ಕೊಳ್ಳೋಣ ಅಂತಾರೆ. ನಾವು ಹೋಗಿ ಬೇರೆ ಕಡೆ ಹೋಗಬೇಕು ಅಂದ್ರೆ ವಿಶೇಷಕ್ಕೆ ಹೋಗೋದು, ಅದು ಯಾವುದಕ್ಕೆ ತರ ಅರ್ಥ ಮಾಡಿ. ಇಲ್ಲ ಲೊಕೇಶನ್ ಆಗಬೇಕು, ಇಲ್ಲ ದುಡ್ಡು ಆಗಬೇಕು, ಇಲ್ಲಾಂದ್ರೆ ಪ್ರಮಾಣ ಪ್ರವೃತ್ತಿಯಲ್ಲಿ ಮಾತಾಡಬೇಕು. ಹೋಗಿ ನಾ ಪ್ರಮಾಣ ಶುರು ಮಾಡ್ತೇನೆ. ಆದ್ರಿಂದ ಯಾತಕ್ಕೋಸ್ಕರ ವಿಳಂಬರಣಾರ್ಥವಾಗಿ ಲೊಕೇಶನ್ಗೋಸ್ಕರ ನೀವು ಹೋಗೋದು. ಆದ್ರೆ ವಿಶ್ವ ಸಾಹಿತ್ಯವನ್ನು ಮಾಡತಕ್ಕಂತ ಪುರಂದರದಾಸರಾಗಲಿ, ವಿಜಯರಾಯರಾಗಲಿ, ಜಗನ್ನಾಥದಾಸರಾಗಲಿ, ಗೋಪಾಲದಾಸ ಆಗಲಿ, ರಾಯರಂತ ಮಹಾಪ್ರಾಜ್ಞಿಗಳಾಗಲಿ, ಯಾರು ಅಲ್ಲಿ ಹೋಗಿ ಯಾಕೆ ಪ್ರವಚನ ಮಾಡಲಿಲ್ಲ, ಯಾಕೆ ವಿಶ್ವ ಸಾಹಿತ್ಯವನ್ನು ಅವ್ರು ಮಾಡಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನಾನು ಪ್ರಶ್ನೆ ಮಾಡ್ತೀನಿ, ಯಾಕೆ ಹೋಗಲಿಲ್ಲ ಅವರು? ಅದೇ ಅವರೇನು ಹೋಗಕ್ಕೆ ಟಿಕೆಟ್ ತಗೋಬೇಕಾದಿಲ್ಲ, ವೈಮಾನಿಕ, ರೈಲ್ವೆ, ಬಸ್ಸು ಯಾವುದೂ ಇಲ್ಲ. ಯೋಗಿ ಶ್ರೇಷ್ಠರುಗಳು ಎಲ್ಲಿ ಬೇಕಾದ್ರೂ ಅಂತರ್ಧಾನ ಶಕ್ತಿಯಿಂದ ಹೋಗಬಹುದಾಗಿತ್ತು. ಅಂತರ್ಧಾನ ಶಕ್ತಿಯಿಂದ ಹೋಗಿ ಅಲ್ಲಿ ಪ್ರಚಾರ ಮಾಡಿ ಬರುವುದಾಗಿತ್ತಲ್ಲ ಅಂದ್ರೆ ಏನು ಉತ್ತರ ಕೊಡ್ತೀರಿ? ದೊಡ್ಡವರು ನಮ್ಗೆ ಏನು ತೋರಿಸ್ಕೊಟ್ಟಿದ್ದಾರೆ, ಎಷ್ಟು ನಮಗೆ ಚೌಕಟ್ಟಾ ಕೊಟ್ಟಿದ್ದಾರೆ, ಅದರಲ್ಲಿ ಮಾತ್ರ ಸಾಮಾನ್ಯರಿರ್ತಾರೆ. ವಿಶೇಷದವರು ಇರೋಲ್ಲ ಅನ್ನಲ್ಲ, ಈ ಎರಡು ಕಾರಣಗಳಿಗೆ ಅವರಿಗೆ ಹೋದ್ರೆ ಇವರ್ ವಿಲ್ ಅಂಡ್ ವಿಶ್, ಐ ಆಮ್ ನಾಟ್ ಬಾದರ್. ಯಾರು ಹೋಗ್ತಾರೋ ಹೋಗಿ, ಆದ್ರೆ ಅಲ್ಲಿ ನಾವು ಹೇಳ್ತೀವಲ್ಲ ಅಂದ್ರೆ ಆಚಾರ ವಾಕ್ಯಕ್ಕೆ ಏನರ್ಥ ಅನ್ನೋ ವಿಮರ್ಶೆಗಳನ್ನ ಸಭೆಗಳಲ್ಲಿ ನಾವು ಮಾಡಬೇಕು. ಅದಿಲ್ಲದೆ ಇದ್ದಾಗ ಆಚಾರ್ಯರ ಶಾಸ್ತ್ರಕ್ಕೆ ದ್ರೋಹ ಬರುವಂತ ವಿಷಯವನ್ನ ನಾವಿವತ್ತು ವಿಶ್ವವ್ಯಾಪಕವಾಗಿ ಮಾಡ್ತೇವೆ ಅಂದ್ರೆ ಆಚಾರ್ಯರ ವಾಕ್ಯದ ಗತಿ ಏನು ಅನ್ನೋದನ್ನ ಸರಿಯಾಗಿ ವಿಮರ್ಶೆ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ. ನಮ್ಮ ವಿಶ್ವ ಸಾಹಿತ್ಯ ಶ್ರೀಮದಾಚಾರ ಸಾಹಿತ್ಯದ ಒಳಗೆ ಚೌಕಟ್ಟಿನಲ್ಲಿರಬೇಕು. ವಿಶ್ವ ಸಾಹಿತ್ಯ ಆಗುವುದಾದ್ರೆ ಕುವೆಂಪು ಸಾಹಿತ್ಯ ಆಗಬಹುದು, ವಿಶ್ವ ಸಾಹಿತ್ಯ ಆಗಬೇಕಾದ್ರೆ ರಾಮದೇವ್ ಜೀ ಆಗಬಹುದು, ವಿಶ್ವ ಸಾಹಿತ್ಯ ಆಗಬಹುದು. ಇಸ್ಕಾನ್ ಇವತ್ತು ಹೊಡ್ಕೋತಾ ಇದ್ದಾರೆ, ಅವರಿಗಿಂತ ಭಜನೆ ನೀವು ಮಾಡಲಾರಿ. ಇಸ್ಕಾಂದವರು ಇವತ್ತೇನು ಕೃಷ್ಣ ಭಜನೆ ಮಾಡ್ತಾ ಇದ್ದಾರೆ ಅದನ್ನ ನೀವೇನು ಮಾಡಲಾರ್ರಿ. ಆದ್ರೆ ಅದರಲ್ಲಿ ಮೂರ್ಖಾಸನ ಬೆಲೆ ಇಲ್ಲ. ಯಾಕಿಲ್ಲ ಅಂದ್ರೆ ವಾಯು ಜೀವೋತ್ತಮ ಎಂಬತಕ್ಕಂಥ ದ್ವಿಗಳಾತ್ಮಕವೇ ಇಲ್ಲ, ಬರೀ ಸರ್ವೋತ್ತಮ ಅಂತ ಮಾಡಿದ್ರೆ ಏನು ಬಂತು? ಆದ್ರಿಂದಾನೇ ನಮ್ಮ ಇದೇರಾಗಿ ಹೇಳ್ತಾರೆ, ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ದೇಶ ಭಕ್ತಿ ದೊರೆಯದು. ಇದೇ ಅರ್ಥ ಶಿವರಾಚಾರ್ಯ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು, ಲೆಕ್ಕವಿಲ್ಲದ ದೇಶ ಆಲ್ ಓವರ್ ವರ್ಲ್ಡ್ ತುಕ್ಕಿ ಬಂದರು. ಅಲ್ಲಿ ತುಕ್ಕಿ ಬಂದರು ಅಂತ ಒಂದು ಪಾಠ ಆಗ್ತಾ ಇದೆ. ಸುತ್ತಿ ಬಂದ್ರು ಅನ್ನೋದು ಸ್ವಾರಸ್ಯ ಇಲ್ಲ, ಸುತ್ತಿ ಬರೋದು ಅಂದ್ರೆ ಒಮ್ಮೆ ಅಂತ ಅರ್ಥ. ಸುತ್ತಿ ಬಂದ್ರು ಅಂದ್ರೆ ನಾವು ಲೋಕದಲ್ಲಿ ಏನ್ ಪ್ರಯೋಗ ಮಾಡ್ತೀವಿ ನೋಡಿ, ಆ ಮನುಷ್ಯ ಒಬ್ಬರು ಮನೆಗೆ ಹೋಗ್ಬೇಡ ಅಂತ ಬರ್ಕೋತೀವಿ, ಹೋಗಿ ಹೋಗಿ ಸುತ್ತಾನೆ ಅಂದ್ರೆ ಏನರ್ಥ? ಆಸೆನೋ ಅಕ್ಕರೆಗೋ ಹೋಗಿ ಹೋಗಿ ಸಾಯ್ತಾನೆ, ಬೈಸ್ಕೊಂಡ್ ಬರ್ತಾನೆ ಅಂತ ಅರ್ಥ. ಸುಕ್ಕೋದು ಅಂದ್ರೆ ಮೇಲೆ ಮೇಲೆ ಹೋಗೋದು ಅಂತ ಅರ್ಥ. ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಲೆಕ್ಕವಿಲ್ಲದ ದೇಶ ಕುಕ್ಕಿ ಬಂದರು ದುಃಖವಲ್ಲದೆ ಭಕ್ತಿ ಲೇಷ ದೊರೆಯದು. ಈ ಪಂಕ್ತಿಗೆ ಅರ್ಥ ಇದೆ, ಇದೇ ಶ್ರೀಮದಾಚಾರ ವಾಕ್ಯ. ತತ್ರಾಪಿ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯತ ತಥಾಪಿ ಪೃಥುವ್ಯಾಸ್ ಪೃಥುವ್ಯಾಸ್ ಭಕ್ತಿಂ ನ ಅನ್ಯವರ್ಷದ ಅನ್ನೋ ಅರ್ಥವನ್ನೇ ಕಲ್ಲೂರು ಸುಬ್ರಹ್ಮಣ್ಯಾಚಾರ್ಯರು ವಿಜಯರಾಯರ ಅಂತರ್ಯಾಮಿಯಾಗಿ ಚಿಂತನೆ ಮಾಡುವಾಗ ಲೆಕ್ಕವಿಲ್ಲದ ದೇಶ ಚುಕ್ಕಿ ಬಂದರು ದುಃಖವಲ್ಲದೆ ಭಕ್ತಿ ಲೇಷ ದೊರೆಯರು. ಇದೇ ಕನ್ನಡದ ಸ್ವಾರಸ್ಯ. ಅಲ್ಲಾಂತ ಯಾರಾದ್ರೂ ಹೇಳಿ ನೀವು ವ್ಯಾಖ್ಯಾನ ಮಾಡಿ ನಾವು ಕೂರ್ತೀವಿ, ನೀವು ಕೂಡ ಏನ್ ಅರ್ಥ ವಾಕ್ಯಕ್ಕೆ ಅಂದ್ರೆ ಆಚಾರ ವಾಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಆಧಾರ ಮಾಡಿ ಅನ್ನೋ ಹುಷಾರಾಗಿ. ಆದ್ರೆ ಈಗ ಏನಾಯ್ತು, ಗಿಣಿಯ ಗುಣಗಳನ್ನ ಗಿಣಿಯ ಗುಣಗಳಿಗೆ ಕಲಿಸ್ಕೊಳ್ತಕ್ಕಂಥ ನಾಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಒಂದು ಗಿಣಿ ನೋಡಿದ್ರೆ ಅರ್ಥಾಯ್ತೇನು, ನೀವು ಒಳಗಡೆ ಭಗವಂತನ ನಾಮವನ್ನ ಗಟ್ಟಿಯಾಗಿ ಹಿಡಿಬೇಕು ಅನ್ನೋ ಒಂದು ಆ ಒಂದು ವಸ್ತುವಿನ ಇನ್ನೊಂದು ವಸ್ತುವಿನ ಸಂಬಂಧವನ್ನು ಕೊಡ್ತಾ ಇದೆ. ಏಕ ಸಂಬಂಧಿ ಜ್ಞಾನ ಅಪರ ಸಂಬಂಧಿ ಜ್ಞಾನ ಸ್ಮಾರಕ ಅಂತ ಒಂದು ನ್ಯಾಯ. ಒಂದು ವಸ್ತುವನ್ನ ನೋಡಿದ್ರೆ ಇನ್ನೊಂದು ವಸ್ತುವನ್ನ ಜ್ಞಾಪಿಸ್ಕೊಳ್ಳೋದು ಅಂತ. ಆ ಗಿರಿಯ ಗುಣದಂತೆ ನಮ್ಮ ಶ್ರೀಹರಿಯ ನಾಮ ಇದೆ. ಹರಿನಾಮದ ಅರಗಿರಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು ಬಲಯದೀತುವರು. ಸಂಸಾರ ಜನ್ಮಂತಹ ಭಾಗ್ಯದಲ್ಲಿ ಅಗೇರಾಗತ್ತಾಳ. ಏನ್ ಕಷ್ಟಪಡಬೇಕಾದ್ದಿಲ್ಲ. ಹಾಡುಗಳನ್ನ ಕೇಳನು ಹರಿ ತಾಳನು ತಕ್ಕ ತಾಳಮೇಳಗಳಿದ್ದು ಪ್ರೀತಿ ಇಲ್ಲದ ಗಾನವ. ಅದಕ್ಕೆ ದಿವ್ಯ ಗಾನ ಪಾಡಲು ವಿಜಯರಾಯ ಕೌಂಟರ್ ಏನ್ ಬರುತ್ತೆ, ದಿವ್ಯ ಗಾನ ಪಾಡಲು. ಹೌದು, ಪಾಡಲು ಏನು ಮುಂದೊಂದು ಅಂತ ಕೇಳಿದ್ರು. ಹಾದಿಯಾಗದು ಇವರ ಅಧೀನವಾಗದೆ ಮುಂದೊಂದು ಪದ ಏನು ದಿವ್ಯ ಜ್ಞಾನ ದಿವ್ಯ ಗಾನ ಅಂದ್ರೆ ಎಲ್ಲರೂ ಮಗಾನು ಬಾರು ಸಂಕರ ಪ್ರತಿಗಳಿವೆ. ದಿವ್ಯಗಾನ ಅಲ್ಲೇನದು, ದಿವ್ಯಗಾನ ಅಲ್ವಾ ಸಂಕರತ್ನ ಕೀರ್ತನೆಗಳು. ಅನ್ನಮಯ್ಯ ಆಚಾರದ ಸಾರ ಇದೆ. ಇವತ್ತು ತಿರುಪ್ತಿ ಭಕ್ತಿ ಕಾರಣ ಆಗ್ತದೆ, ಯಾವ್ದೇ ನಮ್ಮ ಬರುತ್ತೆ ಅದು ಬರುತ್ತೆ ಎಲ್ಲ ಅದೇ ಅರ್ಥ ಆಯ್ತಾ. ಅದೆಲ್ಲ ದಿವ್ಯಗಾನ ಅಲ್ವಾ ಅಂದ್ರೆ ಲೋಕದಂತೆ ದಿವ್ಯಗಾನ. ಆದ್ರೆ ಒಳಗೆ ದಿವ್ಯಗಾನ ಅಂದ್ರೆ ಅರ್ಥ ಆಯ್ತಾ, ದೇವರನ್ನು ಹೊಗಳಿದಂತೆ ಕಾಣುತ್ತೆ, ದೇವರ ಗುಣವನ್ನು ಹೇಳಿದಂತೆ ಕಾಣುತ್ತೆ, ದೇವರಿಗೂ ಅವ್ರಿಗೂ ಇರೋ ಸಂಬಂಧ ಹೇಳಿದಂತೆ ಕಾಣುತ್ತೆ. ಅದ್ರ ಒಳಗೆ ಡೊಗರು. ಏನ್ ಡೊಗರು ಅಂದ್ರೆ ನಮ್ಮ ಪುರಂದರದಾಸ ಸೂತ್ರ ಕೊಡ್ತಾರೆ, ಯಾವುದು ಭಗವಂತನ ಸಂಬಂಧವಿಲ್ಲದ ಜ್ಞಾನ ಭಗವಂತನಿಗೆ ಸಂಬಂಧ ಇದ್ದಂತೆ ಕಾಣುತ್ತೋ. ಸರಿಯಾದ ಸಂಬಂಧದಲ್ಲಿ ಭಗವಂತನ ಸಂಬಂಧ ಇಲ್ಲದ ಜ್ಞಾನ ಆ ವಿಷಯ ಭಗವಂತನ ಸಂಬಂಧ ಇದ್ದಂತೆ ಕಾಣುತ್ತದೆಯೋ ಅದು ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ. ಹೇಗೆ ಅಂದ್ರೆ ಸುಟ್ಟೆ ಹೊಡೆದ ಬೊಂಬಿನಂತೆ, ಬೊಂಬಾಕಾರ ಇರುತ್ತೆ ಅದ್ರ ಒಳಗೆ ಹುಳ ಹೋಗ್ಬಿಟ್ಟಿರುತ್ತೆ. ಅದನ್ನ ಆದರೆ ನಿಲ್ಸಿದ್ರೆ ಬೊಂಬಿನಿಂದ ಆಗಬೇಕಾದಂತ ವರ್ತ ಆಗುವುದಿಲ್ಲ. ಭಗವತ್ ಸಂಬಂಧ ರಹಿತ ಜ್ಞಾನ ಹೆಂಗಿರುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ, ಶವಕ್ಕೆ ಮಾಡಿದ ಆರೋಪಿ ಒಂದು ಹೆಣನ್ ಕುರಿಸ್ಬಿಟ್ಟು ಆರತಿ ಮಾಡ್ತಾರೆ ಶೈವರು. ಕೈ ಕಾಲು ಕಟ್ಟಾಕಿರ್ತಾರೆ ಬಿದ್ದೋಗುತ್ತೆ ಅಂತ. ಅದೇನ್ ಕಾಸಾಕಲ್ಲ ನೋಡಲ್ಲ ನಗಲ್ಲ ಸುಮ್ಮನೆ ಕೂತಿರ್ತೆ. ಅದಕ್ಕೆ ಹೋಗಿ ಐದು ಜನ ಆರತಿ ಮಾಡ್ಕೊಂಡ್ರೆ ಆರತಿ ಮಾಡಿದಾರೆ ಸತ್ಯ, ಕಾಸಿಲ್ಲ ಲೋಕದಲ್ಲಿ ಕೀರ್ತಿ ಇಲ್ಲ, ಹೋಗಿ ಪುಣ್ಯ ಬರುತ್ತೆ ನೋಡ್ರೆ ಹೆಣಕ್ಕೆ ಆರತಿ ಮಾಡಿದ್ರೆ ಪುಣ್ಯ ಬರುತ್ತೆ. ಗಂಡ ಹೆಂಡತಿನ ಅಲಂಕಾರ ಕೂಗಿದಾರಪ್ಪ, ಅಲಂಕಾರ ಬ್ರಾಹ್ಮಣರು ಕೂಗಿದ್ದಾರೆ, ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಲಕ್ಷ್ಮೀನಾರಾಯಣ ಮರಾಯ, ಅವರಿಗೆ ಆಶೀರ್ವಾದ ಮಾಡಿ ಆರತಿ ಮಾಡಿದ್ರೆ ಓ ನೀವು ಹೋಗಿದ್ರೆ ಆರತಿಗೆ ಓ ಪರವಾಗಿಲ್ಲ ಮುಂದೆ ಶ್ರೀನಿವಾಸನ ಎಂದ ನೀವೇ ಆರತಿ ಮಾಡ್ತೀರಾ ಅಂತ ಮುಂದೆ ದೇವ್ರು ಫಲ ಕೊಡ್ತಾರೆ ಅಂತ ಹೇಳ್ಬೋದು. ಶಬಕ್ ಮಾಡಿದ್ರೆ ಏನು ಕಾರ್ಯ ನಡೆದಿದೆ, ಒಳಗೆ ಪುಣ್ಯ ಇಲ್ಲ, ಕಾರ್ಯ ನಡೆದಿದೆ ಆರತಿ ಕೆಲಸ ಅನ್ನೋದು ಮಂಗಳ ಕಾರ್ಯದಂತೆ ಇದೆ, ಆದ್ರೆ ಶವಕ್ಕೆ ಮಾಡಿದ ಆರತಿ ಮೂರ್ಖ ಸಂಪ್ರಯೋಗ ಇಲ್ಲ. ಪರಿಜ್ಞಾನ ರಹಿತ ಜ್ಞಾನ ಮುಂಗಲೆಯ ಕೊಯ್ದು ಮುಳಿಹೂವ ಮುಗಿಸಿದಂತೆ. ಒಳ್ಳೆ ಪೂರ್ಣ ಮುಂತೈದೆ ಕರ್ಕೊಂಡ್ಬಂದು ನನಗೆ ಮುಂದೆ ಅಲ್ವಾ ಇರ್ತಿದ್ರು ದಾವತ್ತು ಅಂತ ಇದ್ವಿ ನಾವು. ಹಾಗೆ ಪೂರ್ಣ ಮುಂತೈದೆ ಶಬ್ದವೇ ನಾವು ಬಾಯಲ್ಲಿ ಆಡಬಾರದು, ಆದ್ರೆ ಪುರಂದರದಾಸ ಆಡಿದಾರೆ ಆಡ್ತಾ ಇದ್ದೇನೆ. ಮುಂಡಲೆಯ ಕುಯ್ದು ಮುಡಿಹೂವ ಮುಡಿಸಿದಂತೆ ಒಳ್ಳೆ ಮುಂತೈದೆ ಹಿಂದೆ ಮಲ್ಲಿಗೆ ಮಗ್ಗಿನ ಜಡೆ ಹಾಕಿ ಬಂಗಾರದ ಹುಡುಕಿ ಮಲ್ಲಿಗೆ ಮಗ್ಗೆಲ್ಲ ಹಾಕಿ ಎಲ್ಲ ಮಾಡಿ ಹಿಂದಗಡೆಯಿಂದ ಫೋಟೋ ತೆಗೆದು ಅಮ್ಮಯ್ಯ ಇಷ್ಟ ಕಡೆ ತಿರುಗಿ ಫೋಟೋ ತೆಗಿತೀನಿ ಅಂದ್ರೆ ಹೇಗಾಗುತ್ತೋ ಹಾಗಾಗುತ್ತೆ. ಈಗ ನೋಡಕ್ಕೆ ಮಲ್ಲಿಗೆ ಮಗ್ಗಿನ ಜಡೆ ಯಾವುದು ಪರಿಯ ಸಂಪರ್ಕವಿಲ್ಲದ ದಿವ್ಯ ದಾನ ಬಾಳಲು ಅಂತಂದ್ರೆ ಲೋಕ ಪೂರ್ತಿ ಇದೆ. ದೇವರು ದೇವರು ದೇವರೆನ್ನುವರು ದೇವರೆಲ್ಲಿಯವನೆಂದು ಯಾರು ತೋರಿದರು. ಏನೇನು ಕಟ್ಟು ಕತೆ ಹೇಳುತ್ತಿಹರಣ್ಣ ಇಂಥದ್ದು ಬೇಕಾದ ಸ್ಥಿತಿ ದಿವ್ಯದಂತೆ ಸಂಗೀತದ ಗಾನದಂತೆ ಇದೆ. ಅಲ್ಲಿಗೆ ದಾಸರಾಯರು ಕೇಳನು ಹರಿ ತಾಳನು ತಕ್ಕ ತಾಳಮೇಳಗಳಿದ್ದು ಪ್ರೀತಿ ಇಲ್ಲದ ಗಾನವ. ಇದು ನೋಡಿ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಪೂರ್ಣರಾತ್ರು ಪ್ರೀತಿ ಇಲ್ಲದ ಗಾನವ ಅಂದ್ರೆ ಏನ್ ಪ್ರೀತಿ ಇಲ್ಲದ ಗಾನವ ಅಂದ್ರೆ ನಾವು ನೀವು ಅರ್ಥ ಮಾಡ್ಕೋಬಾರದು. ಪ್ರೀತಿ ಅನ್ನಕ್ಕೆ ಶಾಸ್ತ್ರ ಏನರ್ಥ ಹೇಳುತ್ತೆ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಪ್ರೀತಿಶ್ಚ ಗುಣೋತ್ಕರ್ಷ ಜ್ಞಾನಾದೇವ ವಿಶೇಷತೋ ದೃಷ್ಟ. ಭಗವಂತ ಸರ್ವೋತ್ತಮ ಅಂತ ನಮ್ಮ ಯೋಗ್ಯತಾನುಸಾರವಾಗಿ ತಿಳಿದು ಮಾಡತಕ್ಕಂತ ಪ್ರೇಮ ಒಳಗಿರಬೇಕು. ಅದಿಲ್ಲದೆ ಹೋದ್ರೆ ಮೂರು ಕಾಸಿನ ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲವೆಂದ್ರೆ ಕಾಸು ಬರುತ್ತೆ. ಇವತ್ತು ಹರಿದಾಸರ ಗಾಯಕರು ಆಲ್ ಓವರ್ ವರ್ಲ್ಡ್ ಸಂಚಾರ ಮಾಡ್ತಾ ಸೀರೆಗಳನ್ನ ಮಾಡಿಕೊಂಡು ಟೀಕಾಂತ ತಗೋಬೇಡಿ. 30,000 ರೂಪಾಯಿ ತಗೋತಾರೆ ಒಂದು ಕಚೇರಿಗೆ. ಶಿಷ್ಟರಾಚಾರ್ಯ ಎಷ್ಟು ಕೊಡ್ತೀರಿ ಅಂದ್ರೆ, ಶಿಷ್ಟರಾಚಾರ ಪ್ರವಚನ ಮಾಡ್ತಾರೆ, ನೀವು ರಾತ್ರಿ ತನಕ ಹೇಳಿದ್ರು ನಾ ದೇವ್ರ ನಮ್ಮ ಹೇಳ್ತೀನಿ ಅಂತ ಎಷ್ಟು ಕೊಡ್ತೀರಿ ನನಗೆ ಕೇಳಕ್ಕಾಗತ್ತಾ? ನಾವು ಅದು ಸಿಕ್ಕಿಲ್ಲ. ವಿಶ್ವ ಸಾಹಿತ್ಯವನ್ನ ಮಾಡಬೇಕು, ಸೀಡಿಗಳನ್ನ ಮಾಡಬೇಕು, ಭಗವಂತನ ಗುಣಗಾನ ಮಾಡಬೇಕು ಅಂತ ಹೊರಟಿರುವವರು ಇವತ್ತು ಏನ್ ಮಾಡ್ತಾ ಇದ್ದಾರೆ ನೋಡಿ. ಅವರಷ್ಟು ಸಂಪಾದನೆ ಯಾರು ಮಾಡ್ತಾರ? 2 ಗಂಟೆ ದೇವರ ನಾಮದ ಕಾರ್ಯಕ್ರಮ ನಡೆಸಿಕೊಟ್ಟರೆ 30,000 ರೂಪಾಯಿ ಬಿಲ್ ಅದೇ ಹಾಕೋದು. ನಾನು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಇದ್ದಾಗ ಯಾರು ಗಾಯಿ ಕೊಡೋರು 8,000 ರೂಪಾಯಿ, ಯಾರು ಹರಿದಾಸ ಪ್ರವಚನಕಾರರು 400 ರೂಪಾಯಿ. ಇದೇ ಅಪ್ಪಣ್ಣಾಚಾರ ಸ್ಯಾಂಕ್ಷನ್ ಮಾಡಿದ್ದಾರೆ ಕೇಳಿ. ಮತ್ತೆ ನಾ ಕೇಳಕ್ಕಾಗತ್ತಾ ಅಪ್ಪಣ್ಣಾಚಾರನ್ನ, ಸ್ವಾಮಿ ನಾನು ದೇವ್ರ ನಾಮನೆ ಹೇಳ್ಬಿಡ್ತೀನಿ, ನನ್ಗೆ 8,000 ರೂಪಾಯಿ ಕೊಡ್ತೀರ ಅಂದ್ರೆ ಆಗಲ್ಲ, ಒಪ್ಪಲ್ಲ ಅವರು. ಯಾಕೆ ಅಂದ್ರೆ ಕೇಳನೋ ಹರಿ ತಾಳನೋ ಅಲ್ವಾ? ಅಂದ್ರೆ ಒಂದು ಸಂಗೀತ ವಿದ್ಯೆಯಿಂದ ಹರಿದಾಸ ಸಾಹಿತ್ಯವನ್ನು ಹೊರಗೆ ಪ್ರಚಾರ ಪಡಿಸುವವರು ದುಡ್ಡಿನಿಂದ ಮುಚ್ಚಿಬಿಡ್ತಾರೆ. ನಮ್ ಪುರಂದ್ರದಾಸರಿಗೂ ಅದು ದುಡ್ಡು ಸಿಕ್ಕಿರಲಿಲ್ಲ, ಅಷ್ಟು ಮುಚ್ಚಿಕೊಡುತ್ತೆ. ಆದ್ರೆ ಪ್ರವಚನದಲ್ಲಿ ದೇವ್ರ ನಾಮಗಳ ಅರ್ಥ ವಿನ್ಯಾಸಗಳನ್ನ ಇಟ್ಟು ಪ್ರವಚನದಿಂದ ಹರಿದಾಸ ಸಾಹಿತ್ಯದ ವಿಜಂಬಿತವಾಗಿರ್ತಕ್ಕಂತಹ ತತ್ವಗಳನ್ನ ಶ್ರೀಮದಾಚಾರ್ಯರು ಪರಮಾತ್ಮನಿಗೆ ಪ್ರೀತಿಕರವಾಗಿ ಮಾಡಿರ್ತಕ್ಕಂತ ದಾಸ ಚತುಷ್ಟಯರ ಪರಂಪರೆಯ ಸಾಹಿತ್ಯವನ್ನು ಹೇಳ್ತೇನೆ ಅಂದ್ರೆ ಅರ್ಥ ಆಯ್ತಾ? 100 ರೂಪಾಯಿ ಮಿನಿಮಮ್ಮು, 500 ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ. ಅದ್ರ ಮೇಲೆ ಏನು ಕೊಡಲ್ಲ ಅಂದ್ರೆ ದುಡ್ಡು ಮಾರೋದು ಅಂತ ಅರ್ಥವಲ್ಲ. ಇವತ್ತು ನಾವು ವಿಶ್ವ ಸಾಹಿತ್ಯವನ್ನು ಮಾಡ್ತೇವೆ ಅಂದ್ರೆ ಅದು ಸಾಧ್ಯ ಮಾಡ್ತಾ ಇರೋದು ಅಲ್ವಾ? ಇವತ್ತು ಯಾರ್ಯಾರು ಗಾಯಕರಿದ್ದಾರೋ 1,000 ರೂಪಾಯಿ ಕೊಟ್ಟು ಗಾಯನ ಮಾಡ್ತೀವಿ ನೋಡೋಣ, ಯಾರು ಬರೋದಿಲ್ಲ. ಆದ್ರಿಂದ ಹರಿದಾಸ ಸಾಹಿತ್ಯವನ್ನ ದಿವ್ಯ ಗಾನದಂತೆ ನಾವು ಹಾಡ್ತಾ ಇದ್ದೇವೆ. ಅದಕ್ಕೆ ಫಲ ಏನು ಅಂದ್ರೆ ಸಾಕು ಅಂತ ಅರ್ಥ. ಪುರಂದರದಾಸರಿಗೆ ಯಾರು ಟೈಟಲ್ ಕೊಟ್ಟಿರಲಿಲ್ಲ. ಕೊಟ್ಟಿದ್ನ ಕೃಷ್ಣದೇವರಾಯ, ಹರಿದಾಸ ತಿಲಕ ಅಂತ ಕೊಟ್ಟಿದ್ನ, ಕೇಸರಿ ಗೋಡಂಬಿ ಪಚ್ಚಕಟ್ಪುರ ಅಂತ ಕೊಟ್ಟಿದ್ನ, ಇಲ್ಲ ಇಷ್ಟಗಳ ಬಂಗಾರ ತೆಗೆದು ಪುರಂದರದಾಸರು ಕುತ್ತಿಗೆ ಹಾಕಿದ್ದರ? ನೀವು ದಾಸರು ಎಷ್ಟು ಸಾಹಿತ್ಯ ಬರೆದಿದ್ದೀರಿ? 4,75,000 ಯಾರು ಸನ್ಮಾನ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಅವರು ದೇವರಿಗಾಗಿ ಹುಟ್ಟಿದವರು, ದೇವರ ಗುಣವನ್ನು ಬಿತ್ತರಿಸಲಿಕ್ಕೆ ಬಂದವರು, ಅದರಿಂದ ದೇವರಿಂದ ತಮ್ಮ ಫಲವನ್ನು ಗಳಿಸಿದವರು. ತಮ್ಮ ಫಲ ಅಂದ್ರೆ ದೇವರ ಸಂಬಂಧವೇ ಫಲ ಎಂದು ತಿಳಿದವರು ಅಷ್ಟನ್ನು ಹುಟ್ಟಿದ್ದಿರುವ ಪ್ರಶ್ನೆ. ಹಾಗಿದ್ದಾಗ ಇವರ ಪ್ರಶ್ನೆ ಕೇಳಿದ್ರಲ್ಲ, ಅದು ಸಾಮಾನ್ಯರ ಜ್ಞಾನವಾಗುತ್ತೆ. ಗೃಹಿಣಿ ಆ ಪ್ರತಿವ್ರತೆ ಎಂಬತಕ್ಕಂಥವರು ಪರಗೋಳಕ್ಕೆ ಬಯಸಲ್ಲ, ಜಾರಸ್ತಿ ಎಂಬತಕ್ಕಂಥವರು ಮನೆಯಲ್ಲಿ ಇರಕ್ಕೆ ಬಯಸಲ್ಲ. ಜಾಪ್ತಾರೆ ಜಾರಸ್ತ್ರೀ ಮನೆ ಇರಕ್ಕೆ ಬಯಸಲ್ಲ, ಪ್ರತಿವ್ರತೆ ಹೊರಗೋಳಕ್ಕೆ ಬಯಸಲ್ಲ. ಆದ್ರೆ ಶಕ್ತಿ ಯಾರಲ್ಲಿ ಇರುತ್ತೆ ಅಂದ್ರೆ ಸುಂದರದಾಸ್ ಹೇಳ್ತಾರೆ, ಬಾರಿ ಬಾರಿಗೆ ಪ್ರತಿವ್ರಾತ್ಯವ ಬೋಧಿಸೆ ಜಾರಗದರ ನಿಜ ಸೊಗಸಿಯೇ. ಪ್ರತಿವ್ರತ ಸ್ತ್ರೀಯರಿಗೆ ಪ್ರತಿವಂದ್ಯ ಆಶ್ರಯವು ಪ್ರತ್ಯಂತರ್ಗತ ಹರಿಯ ಬಿಟ್ಟು ನಾರಿ ಬೇರಲ್ಲಿ ನಡೆದರೆ ದೊರೆತೀತೆ. ಮನೆಯೊಳಗೆ ಬಿದ್ದಿರ್ತಾರೆ, ಬಡತನದ ಅರ್ಜುನ್ ಮನೆಯನ್ನೇ ಕಟ್ಕೊಂಡಿರ್ತಾರೆ. ಮಾಡಿರ್ತಕ್ಕಂಥ ಹೊತ್ತಾರೆ ಎದ್ದುನ ಕೃಷ್ಣನ ನೆನವೇನು, ಭಕ್ತ ಭಕ್ತರ ನಿನ್ನ ಅರಮನೆ ಕೆಲಸವ ಮುದದಿಂದ ಮಾಡತೊಡಗುವೆ. ಅನಿರುದ್ಧ ಶಂಕರಕೃಷ್ಣ ಪ್ರದ್ಯುಮ್ನ ವಾಸುದೇವ ವಾಸವಾಗಿರುವ ಈ ಮನೆಯನ್ನು ಯಜಮಾನಿ ಅಂತ ಪ್ರಯೋಗ ಮಾಡಿಲ್ಲ, ದಾಸಿಯಾಗಿ ಬರಿದು ಸುಖದಲ್ಲಿಟ್ಟೆ ಅಂದಿದ್ದಾರೆ. ಇಂಥ ಮಹಾನುಭಾವರುಗಳು ಎಷ್ಟೋವರೆಗೆ ಸಾಮರ್ಥ್ಯ ಶಕ್ತಿ ಇರುತ್ತೆ ಅಂದ್ರೆ, ಸಾಮರ್ಥ್ಯ ಶಕ್ತಿ ಇರುತ್ತೆ ಅಂದ್ರೆ ಜಗತ್ತನ್ನೇ ಅಲ್ಲಾಡಿಸ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಆದರೆ ಅನೇಕ ಹೊರಗಿನ ಪ್ರಪಂಚದ ವ್ಯವಹಾರವನ್ನು ಇಟ್ಟುಕೊಂಡಿರೋರಿಗೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆದ್ದರಿಂದ ಈಗ ಅವರು ಹೇಳಿದಂತೆ ಸಾಮಾನ್ಯರು ಅಂತ ನಾವೇನು ನಂಬ್ಕೋಬೇಕಾದಿಲ್ಲ. ಭಗವಂತನಿಗೆ ಹತ್ತಿರ ಆಗೋರು ಸಾಮಾನ್ಯರು, ಭಗವಂತನ ಬಿಡ್ತಾ ಬಿಡ್ತಾ ಲೋಕೇಶನವನ್ನು ಬಯಸ್ತಕ್ಕಂಥವರು ವ್ಯಾಪ್ತಿಯಂತೆ ಇರ್ತಾರೆ. ನಾವೇನು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಭಗವಂತನೊಂದು ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಮಾಡಿದಾಗ ಒಂದು ಉತ್ತರ ಕೊಡ್ತಾರೆ. ದೂರ ದೂರತರಂ ಎಷ್ಟು ತದೇ ಮಂತ್ರಿಕ ಮಂತ್ರಿಕ ಈಶ್ವರ ಸರ್ವಯುತಾನ ಹೃದಯ ಅರ್ಜುನ ತಿಷ್ಟತಿ. ಅವನಷ್ಟು ಹತ್ತಿರ ಇರುವವನು ಯಾರೂ ಇಲ್ಲ. ಸಾಮಾನ್ಯರು ಒಳಗೆ ಪ್ರವೇಶ ಮಾಡಲಿ ದೇವರು ಅಂತ ಒದ್ದಾಡ್ತಾರೆ ಅಲ್ವಾ? ಲೋಕೇಶನವನ್ನು ಬಯಸ್ತಕ್ಕಂಥ ಅವರು ಪ್ರಪಂಚದಲ್ಲಿ ಹುಡುಕ್ತಾರೆ ಭಗವಂತನ ಅಂದ್ರು. ಇದೇ ವ್ಯತ್ಯಾಸ. ಆದ್ದರಿಂದಾನೇ ನಮ್ಮ ಪುರಂದರದಾಸರು ಅಂತ ಹೇಳ್ತಾರೆ, ತನ್ನ ತಾನು ಅರಿಯದ ಜ್ಞಾನವೇನು, ಗನ ಪುರಂದರ ವಿಠಲ್ಲ ನೆನೆಯದವ, ಅವ ಸನ್ಯಾಸಿಯಾದರೇನು, ಅವ ಶಂಡನಾದರೆ ಏನು, ಮಾನವ ಜನ್ಮ ಹೊರದೊಡ್ಡರು. ಇನ್ನೊಂದು ಗಾದೆಯನ್ನು ಸೇರಿಸ್ತಾರೆ ದಾಸಾಹಿತ್ಯದಲ್ಲಿ, ಮನೆ ದೇವರನ್ನು ಮಟ್ಟೆ ಕಟ್ಟಿ ಬೆಟ್ಟದ ದೇವರಿಗೆ ಹಿಟ್ಟು ಹೋಗ್ತರು ಅಂತ. ಅಲ್ಲಿ ಮನೆಯ ದೇವರು ಲಕ್ಷ್ಮೀ ವೆಂಕಟೇಶ, ತಿಮ್ಮಪ್ಪನ ಬಿಟ್ಕೊಳ್ಳೋದು. ಬೆಟ್ಟದ ದೇವರು ಯಾವ್ಯಾವುದೋ ಇರುತ್ತಲ್ಲ, ಡಿಸೆಂಬರ್ 1 ಬರುತ್ತೆ ಸೀಸನ್ಗೆ, ಅಲ್ಲ ಸುಮ್ ಸುಮ್ ಕೂತಿರಲಾರ್ದು ಅಯ್ಯಪ್ಪೋ ಅಯ್ಯಪ್ಪೋ ಅನ್ನತ್ತೆ. ಅಲ್ಲಿ ಕರಿ ಬಟ್ಟೆ ಉಟ್ಕೊಂಡು ಎಷ್ಟು ಜನ ಮಾದೂರ್ ಹೋಗಲ್ಲ, ಎಷ್ಟು ಜನ ಮಾದೂರ್ ಹೋಗಲ್ಲ ನೋಡ್ಕೊಂಡ್ಬನ್ನಿ ಹಿಂದೆ. ಯಾಕೆ ಅಂದ್ರೆ ಲೋಕ ನಮ್ಗೆ ಇಷ್ಟಾರ್ಥ ಆಗಬೇಕು, ದುಃಖ ಹೋಗ್ಬೇಕು, ಸುಖ ಬೇಕು. ಅದಕ್ಕೆ ದಾಸರ ಹೇಳ್ತಾರೆ, ಸುಖ ಬೇಕೆಂಬರು ದುಃಖ ಬೇಡೆಂಬರು, ಮಾಡಿರುವುದು ಉಪಾಯವ ಸಾಲು ಸಾಲಾಗಿ ನಿಂತ ಸಾಲ ಎಮ್ಮೆ ತೊಳೆಯುವರು, ಸಾಲಿಗ್ರಾಮಕ್ಕೆ ನೀರು ಉಳಿಯೋರು. ಎಲ್ಲರೂ ಅಂತಕೊಂಡ್ಬಿಟ್ರೆ, ದೇವರ ಜ್ಞಾನ ಅಂತಕೊಂಡ್ಬಿಟ್ರೆ, ತೀರ್ಥ ತಗೊಂಡ್ಬಿಟ್ರೆ, ಪಾಪ ಪರಿಹಾರ ಆಗೋಗ್ಬಿಟ್ರೆ ಪುಕ್ಕಟ್ಟೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಇದ್ದವರಿಗೆ ಮಾತ್ರ ಈ ದಾಸತನದ ಋಷಿ ಗೊತ್ತಾಗುತ್ತೆ. ದಾಸತನದ ರುಚಿ ಏನು ಕಂಡಿಯೋ ಹನುಮ ಹನುಮ ಅಂತ ಪ್ರಯೋಗ ಮಾಡಿರೋದು ದಾಸರು. ಮುಖ್ಯಪ್ರಾಣಿಯವರು ಅವ್ರು ಬಾಲ ಹಿಡಿದಿರುವುದರಿಂದ ನಮ್ಮ ಪ್ರಸಂಗ ಹೇಳಿದಾಗೆ ಹನುಮನ ಮನೆಯವರು ದಾದೆಲ್ಲರು ಹನುಮನ ಮನೆಯವರು ಉದ್ಧಪುಂದ್ರವ ನೋಡಿ ಶ್ರದ್ಧದ ತುಟಿಯ ನೋಡಿ ಹೃದ್ಗತ ಬಿಮ್ಮ ತತ್ವದಯನೇ ನೋಡಿ ಇದ್ದುದನಿಲ್ಲೆಂಬ ಅಪತ ನುಡಿವಲ್ಲ ಮಧ್ವಮುನಿಗಳು ನಮ್ಮ ಹಿಗಿರುವುದ ನೋಡಿ ಹನುಮನ ಮನೆಯವರು. ಅದಕ್ಕೆ ನಾವು ಇವತ್ತೆಲ್ಲ ಹನುಮಂತರಾಯರ ಮನೆ ಬಂದಿದ್ದೀವಿ. ಅಂದ್ರೆ ಹನುಮಂತರು ಹನುಮನ್ ಮನೆಯವರಲ್ಲ, ಹನುಮಂತರಾಯ ಯಾವ ಹನುಮಂತನ ಕೂರಿಸಿದಾರೋ ಅಲ್ಲಿ ಇವತ್ತು ಯಾಕೆ ಬಂದಿದ್ದೀವಿ? ಹನುಮನೆ ಮನೆಯವರಾದ್ರಿಂದ ಹನುಮಂತರಾಯರ ಮನೆಗೆ ಬಂದಿದ್ದೀವಿ. ಅವರ ಆಶ್ರಮಕ್ಕೆ ನಾವು ಬಂದಿದ್ದೇವೆ, ಇಲ್ಲ ನಾವೇನು ಬರ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಸುಮ್ಮಂತ ಉಪನ್ಯಾಸ ಹುಡುಕ್ತಾ ಇದ್ದೆ ಮೂರು ದಿವಸ. ಯಾಕಲ್ಲಿ ಬಿಟ್ಕೊಂಡು ಇಲ್ಲಿ ಬಂದರೆ ಹನುಮಂತ ದೇವರ ಹಾಕಿಬಿಟ್ಟಿದ್ದಾರೆ ನಮಗೆ ಬಾಲ ಸೇವಾ. ಆದ್ರಿಂದ ಹನುಮನ ಮನೆಯವರು ಅಲ್ಲಿವರೆ ನಾವು ಹೇಗಿದ್ದು ಊರ್ಧ್ವಪುಂಡ್ರವ ನೋಡಿ ಶ್ರದ್ಧ ಪ್ರಕೃತಿಯ ನೋಡಿ ಹೃದ್ಗತವಾದ ತತ್ವಗಳನ್ನೇ ನೋಡಿ ಇದ್ದುದನಿಲ್ಲೆಂಬ ಅಪದ್ಯ ಮುನಿಗಳಲ್ಲ ಯಾರು ತಿದ್ದಿರೋದು ಮಧ್ವಮುನಿಗಳು ನಮ್ಮ ತಿದ್ದಿರುವುದ ನೋಡಿ ಅಲ್ಲಿವತ್ತು ನಮಗೆ ಕೊಂಬಂದ್ಬಿಟ್ಟಿದೆ. ಶಿವದಾಚಾರ ಅವತಾರ ಮಾಡಿ ನಮಗಿದನ್ನು ಹೇಳಿಕೊಟ್ಟು ತಿದ್ದೇ ಹೋಗಿದ್ರೆ ಈ ಪರಂಪರೆ ಬರದೇ ಹೋಗಿದ್ರೆ ನಮ್ಗ್ಯಾವ ಕೂಡಿತ್ತು ಯಾವಿಲ್ಲ ಮಾಯಿನಾಮ್ ಲಾಂಚನಂ ದಾರ್ಯ ಹಾಕೊಂಡು ಎಲ್ಲೋ ಬಿದ್ದಿರ್ತಾ ಇದ್ವಿ ಅಲ್ವಾ. ಆದ್ರಿಂದ ಮಧ್ವರಾಯರ ಚರಿತೆ ಕೇಳಲು ಶುದ್ಧವಾಯಿತು ಜನತೆ, ತಿದ್ದಿಗಳೆಲ್ಲರ ನಡತೆ ಸುಲಭದಿ ಲಬ್ಧವಾಯಿತು ಘನತೆ ಎಂದರು. ಇವತ್ತು ನಮಗೆ ವೈಷ್ಣವರು ಅಂತ ಹೇಳಿಕೊಂಡು ಎದೆ ಉಬ್ಬಿಸಿ ಮಾತಾಡಬೇಕಾದ್ರೆ ಯಾರು ನಮ್ಮ ಹಿಂದೆ ನಿಂತ್ಕೊಂಡು ರಕ್ಷಣೆ ಮಾಡ್ತಿರೋದು? ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧುಗಳರ, ಆನಂದ ತೀರ್ಥರೇ ನಮಗೆ ಗತಿ ಗೋತ್ರವಯ್ಯ. ಅವರನ್ನ ಗತಿ ಗೋತ್ರ ಅಂತ ತಿಳ್ಕೊಂಡಿರೋ ಶಬ್ದಕ್ಕೆ ನಂಬಿಕೆಗೆ ಈ ಎಡಗಾರಿಕೆ ಅನ್ಬಿಟ್ಟಂತಾಗ ನಮಗೆ. ಇದು ಬರೀ ದೇವನಾಮ ಅಲ್ಲ, ಪಿತಾತ್ವರುದ್ರೋಸಿ ಪರಿರಕ್ಷಿತ. ಪುರಂದ್ರದಾಸರಿಗೆ ವೇದ ದರಿದ್ರ ಬಂದಿರಲಿಲ್ಲ. ಪಿತಾತ್ವ ಮಾತರೇಶ್ವರುದ್ರೋಸಿ ಪರಿರಕ್ಷಿತ. ಸೋಮಾರದ ನಾಲ್ಕು ಅಧ್ಯಾಯಗಳಿಗೆ ವ್ಯಾಖ್ಯಾನವನ್ನ ಕಾಂಗ್ರೆಸ್ ಮಾಡಿದರೆ ಗುರುಗಳಿಟ್ಟಿದ್ದೀನಿ ಗುರುಗಳ ಮಂತ್ರದಿಂದ. ಆ ಅಧ್ಯಾಯದ ಸೌಮಾನಕ್ಕೆ ಯಾವ ಲೈನ್ ಕೊಟ್ಟು ನಾನು ವ್ಯಾಖ್ಯಾನ ಮಾಡ್ತೇನೆ, ಅದಿಷ್ಟರಿಂದ ದೇವರ ನಾನು ಸೆಲೆಕ್ಟ್ ಮಾಡ್ತೇನೆ ಅಂದ ಪುಷ್ಕರಾಚಾರ ಹಾಡಿ ಎದುರಲ್ಲ. ಅದನ್ನ ಯಾರು ಬೇಕಾದ್ರೂ ನೀವು ಏನು ಪ್ರಶ್ನೆ ಇದೆ ಕೇಳಿ, ನಂದು ಕೇಳಿದ್ದು ಹೇಳ್ತೇನೆ. ನಾನೇನು ಸರ್ವಜ್ಞಶಿಕಾಮಣಿ ಅಲ್ಲ, ನಾನೇನು ಸತಿಲೋಕದಿಂದ ಹಿಡಿದು ಬಂದಿಲ್ಲ, ಯಾವುದೂ ಇಲ್ಲ. ಆದರೆ ಏನು ಬಲ ನಿಮಗೆ ಅಂದರೆ, ನಮ್ಮ ಹಿಂದೆ ಹರಿವಾಯುಗಳು ಇದ್ದಾರೆ ಅನ್ನೋ ನಂಬಿಕೆ ಇರಬೇಕು. ದಿಟ್ಟ ಗುರುಗಳ ಪಾದ ಮುಕ್ತಿ ಬಜಿತು ಅಂತಾನೆ ವಿಜಯ ಆಯಿತು ಅಂತ ಹೇಳಿದರು. ಅಂಥ ದಿಟ್ಟ ಗುರುಗಳು ಯಾರಿದ್ದಾರೆ? ವೈಕುಂಠ ಲೋಕಕ್ಕೆ ಹೋಗಿ ದೇವರು ವಾಸ ಮಾಡತಕ್ಕಂಥ ಜಾಗದಲ್ಲಿ ಅಮ್ಮನೋರ ನಿವಾಸ ಭೂಮಿಯಾಗಿರ್ತಕ್ಕಂಥ ಶ್ರೀವತ್ಸ ಸ್ಥಳಕ್ಕೆ ವಕ್ಷಸ್ಥಳಕ್ಕೆ ತಿಳಿದು ಜಾಡ್ಕು ಒಡೆಯೋಣ ಎಂಬತಕ್ಕಂಥ ಎಡೆಗಾರಿಕೆ ಬೇರೆ ಯಾರು ಇದೆಯ? ದಿಟ್ಟ ಗುರುಗಳ ಪಾದ ಮುಕ್ತಿ ಬರೀತಿರು ಅಂತ ಅಂದೇಕಾದ್ರೆ ಒಬ್ಬೊಬ್ಬರಲ್ಲಿ ಇವನೊಂದು ವಿಶಿಷ್ಟವಾದ ಕಾರ್ಯ ನಡೆದಿದೆ. ಯಾರು ಇಂಥ ಕೆಲಸ ಮಾಡಿಲ್ಲ. ನಮ್ಮ ಭೃಗು ಋಷಿಗಳು ಮಾಡಿದಾರಲ್ಲ ವಿಷ್ಣು ಸರ್ವೋತ್ತಮತ್ವ ಕಾರಕವಾದ ಈ ಕೆಲಸ, ಆದರೆ ಸದುದ್ದೇಶದಿಂದ ಮಾಡಿದ್ದಾರಾದ್ದರಿಂದ ಯಾವ ಲೇಪವೂ ಆಗಲಿಲ್ಲ. ದುರುದ್ದೇಶದಿಂದ ದೇವರನ್ನು ಓದಿದ್ದೆ ಕಥೆನೇ ಬೇರೆ ಇರ್ತಾ ಇತ್ತು. ಅದನ್ನ ಒಳಗಿರ್ತಕ್ಕಂಥ ಸದುದ್ದೇಶದಿಂದ ಮಧ್ವಮತದಲ್ಲಿ ಯಾವುದೇ ಆ ಕಾರ್ಯಗಳು ಮಾಡಿದರೂ ಭಗವಂತನನ್ನು ಮುಟ್ಟುವ ರೀತಿಯಲ್ಲಿ ನಮ್ಮ ಉದ್ದೇಶ ಇತ್ತು. ಅದು ಸಮಾಜಕ್ಕೆ ಒಂದು ನ್ಯಾಯವನ್ನ ನೀತಿಯನ್ನ ಒಂದು ಅಂಶವನ್ನು ತಿಳಿಸುವಂತಹ ರೀತಿಯಲ್ಲಿದ್ದರೆ ಎಲ್ಲ ಕಾರ್ಯಗಳು ನಮ್ಮ ಸ್ವಾಮಿ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರನೇ ಅದು ಕೆಟ್ಟದ್ದೋ ಒಳ್ಳೆಯದೋ ದ್ವಂದ್ವ ಕರ್ಮಗಳ ಅರ್ಥಿ ಸದನಳಿಗೆ ಭಗವಂತನ ಕಡೆಗೆ ಬಿಡುವುದು. ಹಾಗೆಯೇ ಹರಿನಾಮದ ಅರಗಿಣಿ ಒಂದು ಅರಗಿಣಿ ಅಂದ್ರೆ ಅರ್ಥ ಹೇಳಿದೆ. ಹರಿನಾಮ
ಎಲ್ಲ ಕಡೆ ಹಾರತಾ ಇದೆಯಂತೆ ಆ ಗಿಣಿ. ಹೇಗೆ ಹಾರ್ತಿದೆ ಅಂದ್ರೆ ಗಿಣಿ ಹಾರದೇ ಇರೋ ಜಾಗವೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಗಿಣಿ ನೋಡ್ತೀನಿ ಅಂದ್ರೆ ಸಿಕ್ಕಲ್ಲ. ನಾನು ದಿನ ಇಲ್ಲಿ ನೆನ್ನೆಯಿಂದ ಮಲ್ಕೋತಾ ಇದ್ದೀನಿ. ಅದು ಒಳ್ಳೆ ತೋಟ ಮನೆ ತುಂಗಭದ್ರ. ಅದೆಷ್ಟು ಗಿಣಿಗಳ ಕಲರವ ಅಂದ್ರೆ ನೆನ್ನೆ ರಾತ್ರಿ ಪೂರ್ತಿ ಹಾರನೇ ಚಿಂತನೆ ಮಾಡ್ತಿದ್ದೆ. ಪರಿಣಾಮದರಾಗಿ ನೀವು ಹಾರುತ್ತಿದೆ ಕಲ 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 ಅಂತಾರೆ ಗಿಣಿಗಳು. ನಮ್ಮೂರ್ಗೆ ಹೋದ್ರೆ ಕಾಗೆ ಗುಬ್ಬಿನೂ ನೋಡಕ್ಕಾಗಲ್ಲ. ಅದಕ್ಕೆ ಬಿಲ್ಲಾ ಇಟ್ಬಿಟ್ಟು ಕಾಯ್ತಾರೆ ಎಲ್ಲಿಂದ ಕಾಗೆ ಬರ್ಬೇಕು. ಇವರೇ ಕಾಕ ಆಡ್ಕೊಂಡು ತಿನ್ಬೇಕಷ್ಟೇ, ಬೇರೆ ಇನ್ನೇನು ಹೇಳಿ ಕಾಗೆನೂ ಸಿಕ್ಕಲ್ಲ ನಿಮಗೆ. ಇದು ನಮ್ಮ ಸಿಮೆಂಟ್ ನಗರದ ಗೋಪುರಗಳು ಬೇಡ. ಅದು ಅಂದ್ರೆ ಆ ಗಿಣಿಗಳ ಕಲರವ ಶಬ್ದ ಕೇಳಕ್ಕೆ ಒಂದು ಚಂದ. ಅನ್ನ ಹರಿನಾಮದ ಅರಗಿಣಿ ಹಾರುತ್ತಿದೆ ಜಗದಿ. ಹೇಗೆ ಅದು ಹಾರಿಕೊಂಡು ವ್ಯಾಪ್ತಿಯಾಗಿ ಹಾರತಾ ಇರುತ್ತೋ ಸ್ವತಂತ್ರವಾಗಿ, ಹಾಗೆ ಭಗವಂತನ ನಾಮಸ್ಮರಣೆ ಅವನ ಸನ್ನಿಧಾನ ಜಗತ್ತಿನಲ್ಲಿ ಎಲ್ಲ ಕಡೆ ಪರಿಪೂರ್ಣವಾಗಿ ತುಂಬಿದೆ. ಅನುರಣೀಯ ಮಹತೋಮಯ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯೋರೆ ಆನಂದ. ಇದು ವೇದದ ಅರ್ಥ. ಅದನ್ನ ಇನ್ನೂ ಸರಳ ಸಾಮಾನ್ಯ ಜನರಿಗೆ ನಮ್ಮ ವಿಜಯರಾಜ ಹೇಳ್ತಾರೆ. ಎಲ್ಲೆಲ್ಲಿದ್ದಾನೆ ದೇವರು? ಜಲ, ಕಾಷ್ಟ, ಶೈಲ, ಗಗನ, ನೆಲ, ಪಾವಕ, ವಾಯು, ತರು, ಪಾಲ, ಪುಷ್ಪ, ಬಳ್ಳಿ ಒಳಗೆ ಹರಿ ವ್ಯಾಪ್ತನೆಂದು ತಿಳಿದವರಿಗೆ. ಅಕ್ಷರ ಬ್ರಹ್ಮ ಎಲ್ಲೆಲ್ಲಿದ್ದಾನೆ? ಆ ಮೊದಲು ಕ್ಷಾತಾರಾಂತ ಈ ಮಹಾವರ್ಣಗಳು ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವರೇ. ತಿಳಿಯೋದು ಬೇರೆ, ಅನುಭವಿಸೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಉಪಾಸನೆ ಮಾಡೋದು ಬೇರೆ ಅಲ್ವಾ? ಎಲ್ಲ ಕಡೆ ದೇವರಿದ್ದಾನೆ ಅಂತ ಉಪಾಸನೆ ಮಾಡೋ ಜನ ನಾವಲ್ಲ, ತಿಳ್ಕೊಳ್ತಕ್ಕಂಥ ಜನ. ಎಲ್ಲ ಕಡೆ ದೇವರಿದ್ದಾನೆ ಅನ್ನೋ ಉಪಾಸನೆ ಮಾಡೋ ಜನ ಅಧಿಕಾರವನ್ನು ಸಂಪಾದನೆ ಮಾಡಬೇಕು. ಅವರಿಗೆ ವ್ಯಾಪ್ತೋಪಾಸಕರು ಅಂತ ಕರೀತಾರೆ. ನಾವಿವತ್ತು ವ್ಯಾಪ್ತೋಪಾಸಕರಲ್ಲ. ಮೈಕಲ್ ದೇವರಿದ್ದಾನೆ ಅಂದ್ಬಿಟ್ಟು ಹಾಲು ತಗೊಂಡ್ಬನ್ನಿ ಆಪ್ಯಾ ಸ್ವತಮೇತದೆ ವಿಶ್ವದ ಸ್ವಮ ಅವ್ರಿ ಹಂಗಾಗಲ್ಲ. ನಾವು ಪ್ರತಿಮಾ ಪೂಜಲ್ಲಿ ಅಲ್ಲೇನಿಲ್ಲ ಅಂತೀವಲ್ಲ, ಪ್ರತಿಮಾದಲ್ಲೇ ಪೂಜನೆ ಮಾಡಿದ್ವಿ. ಶ್ರೀಮಲಾಚಾರ್ಯ ಹೇಳ್ತಾರೆ, ಪ್ರಥಮಾಸು ಅಪ್ರಬುದ್ಧಾನ ಯೋಗಿ ನಾಂ ಹೃದಯ ಹರಿಹಿ. ಯೋಗಿಗಳು ಹೃದಯದಲ್ಲಿ ಭಗವಂತನನ್ನ ನೆಲೆಗೊಳ್ಳುತ್ತಾರೆ. ನಮ್ಮಂತವರಿಗೆ ಆ ಯೋಗ್ಯತೆ ಇಲ್ಲ. ಸರ್ವತ್ರ ವಿದಿತಾತ್ಮನ ವ್ಯಾಪ್ತೋಪಾಸಕರು ಸರ್ವತ್ರ ದೇವರು ನೋಡ್ತಾರೆ. ಆಮೇಲೆ ಯಾವ ವಸ್ತುವನ್ನು ನೋಡ್ತಾರೆ ಅದರೊಳಗೆ ದೇವರ ಗುಣವನ್ನು ಚಿಂತನೆ ಮಾಡ್ತಾರೆ. ಆದ್ರಿಂದ ಪುರಂದರದಾಸರು ಗಿಣಿಯನ್ನ ನೋಡಿದರು, ನಿನ್ನ ಹೃದಯದಲ್ಲಿ ಆ ಗಿಣಿಯನ್ನ ಇಡಿ. ಪರಮ ಭಾಗವತರು ಬಲೆಯ ಬೀಸುವರಯ್ಯ ಅಂದ್ರು. ಪರಮ ಭಾಗವತರು ಅಂದ್ರು ಬಹಳ ಸ್ವಾರಸ್ಯ. ಭಾಗವತರು ಅಂದ್ರೆ ಸಾಕಾಗಿತ್ತು. ಪರಮ ಭಾಗವತರು ಅಂದ್ರೆ ಯಾರು? ಭಾಗವತದಲ್ಲಿ ಉಕ್ತವಾದವರು ಪರಮ ಭಾಗವತರು. ಮುನ್ನೊಬ್ಬ ಪ್ರಹ್ಲಾದ ಸಾಕ್ಷಿ ಆ ಕನ್ಯಾ ಶಿರೋಮಣಿ ದ್ರೌಪದಿ ಸಾಕ್ಷಿ ಚಿನ್ನಲೆಂದ ಗಮಿಳ ಸಾಕ್ಷಿ ಪುಣ್ಯಲೋಕವನಾಳ್ವ ಧ್ರುವರಾಯ ಸಾಕ್ಷಿ. ಇವರೆಲ್ಲ ಪರಮ ಭಾಗವತ. ನಾವು ಪರಮ ಭಾಗವತಮರ ಸ್ವಲ್ಪ ಎದೆ ತಟ್ಟಿ ಮಾತಾಡಿ ನೋಡೋಣ. ಭಾಗವತರು ಅಂತ ಹೇಳ್ಕೊಳ್ಳಿಕ್ಕೂ ನಮ್ಮ ನಾಲಿಗೆ ಇಲ್ಲ. ಭಾಗವತರನ್ನು ಅನುಸರಿಸಿರುವವರು ಅಂತ ಹೇಳ್ಕೋಬಹುದು. ಯಾರು ಭಗವಂತನ ಗುಣಮಾತ್ಮ್ಯಗಳನ್ನು ತಿಳಿದಿದ್ದಾರೋ ಅವರ ಹಿಂದೆ ಹೋಗ್ತಕ್ಕಂಥ ಒಂದು ಬುದ್ಧಿ ನಮಗೆ ಬಂದಿದೆ ಅಂತ ಹೇಳ್ಕೋಬೋದೇ ವಿನ ನಾವು ಭಾಗವತೋತ್ತಮರು ಅಂತ ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಆದರೆ ಬೃಂದರದಾಸರು ಭಾಗವತರು ಬಲೆಯ ಬೀಸುವರು ಅಂತ ಹೇಳಲಿಲ್ಲ. ಪರಮ ಭಾಗವತರು ಬಲೆಯ ಬೀಸುವರು. ಪರಮ ಭಾಗವತರು ಬ್ರಹ್ಮನಿಂದ ಹಿಡಿದು ಅಸ್ಮದ್ ಗುರು ಪರ್ಯಂತ ವಾಯಿಸ್ಕೊಂಡು ಅವರೆಲ್ಲ ಬಲೆ ಬೀಸ್ಬಿಟ್ಟಿದ್ದಾರೆ. ನಾನಾಗಲ್ಲ ಬಲೆಯ ಬೀಸುವರು ಅಂದ್ರೆ ಏನಂತ, ಬೇಕಾದ್ರೆ ಬೀಸ್ತಾರೆ ಬೇರೆ ಇದ್ರೆ ಇಲ್ಲ ಅಂತ ನೋಡಿ. ಆ ಪದ ಸ್ವಾರಸ್ಯವಾಗಿಟ್ಟಿದೆ. ಪರಮ ಭಾಗವತರು ಬಲೆಯ ಬೀಸುವರು. ನಾವು ಗಿಣಿ ಸಾಕೋಬೇಕಾದ್ರೆ ಆ ಗಿಣಿ ನಾವು ಹಿಡ್ಕೊಳಕ್ಕಾಗಲ್ಲ. ಗಿಣಿ ಹಿಡಿತಕ್ಕಂಥ ಎಕ್ಸ್ಪರ್ಟ್ಗಳಿದ್ದಾರೆ. ಅವರು ಆ ಗಿಣಿ ಹಿಡಿದು ಅವರಿಗೆ ನಾವು ಮಾರಾಟ ಮಾಡಿದರೆ ಗಿಣಿ ತಂದುಕೊಡ್ತಾರೆ. ಹಾಗೆ ಹರಿನಾಮದ ಅರಗಿಣಿಯನ್ನ ನಾವು ಹಿಡಿಯಕ್ಕೆ ಬರೋಲ್ಲ, ನಾವು ಚಿಂತನೆ ಮಾಡಲಿಕ್ಕೆ ಬರೋಲ್ಲ, ನಾವೆಲ್ಲ ಗುಣಮಾತ್ಮಗಳನ್ನು ಹೇಳಲಿಕ್ಕೆ ಬರಲ್ಲ. ಪರಮ ಭಾಗವತರಿಗೆ ಅಪ್ಲಿಕೇಶನ್ ಹಾಕೊಂಡ್ರೆ ಅವರು ಬಲೆಯನ್ನು ಬೀಸ್ತಾರೆ. ಯಾವ ಬಲೆಯನ್ನು ಬೀಸ್ತಾರೆ ಅಂದ್ರೆ ಇಲ್ಲಿ ತಂತು ರಜ್ಜುವಾಗಿರ್ತಕ್ಕಂಥ ಬಲೆ ಇದೆ. ಆದರೆ ಹರಿಭಕ್ತರೊಳಗೆ ಅಂತ ಜಾಲ ಇಲ್ಲ. ಅವ್ರು ಯಾವ್ದು ಅಂದ್ರೆ ಮನಸ್ಸು ಎಂಬತಕ್ಕಂಥ ಜನ್ಮಾಂತರದ ಸಂಸ್ಕಾರ ಯುಕ್ತವಾದ ಪುಣ್ಯವಿನ ತಂತುವಿನ ಬಲೆಯನ್ನು ಬೀಸ್ತಾರೆ ಅಂದರು. ಮನಸ್ಸೆಂಬ ಬಲೆಯನ್ನು ಬೀಸ್ತಾರೆ. ಆ ಮನಸ್ಸಿಗೆ ಆ ಗಿಣಿ ಬಂದು ಸಿಕ್ಕಾಕೊತ್ತೆ. ಹರಿನಾಮ ಎಂಬತಕ್ಕಂಥದ್ದು ಗಿಣಿ ಇದೆಯಲ್ಲ, ಭಗವಂತನ ನಾಮ ಬೇರೆ ಅಲ್ಲ, ಭಗವಂತನ ಗುಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅಂದ ಭಗವಂತನ ನಾಮವನ್ನ ನಾರಾಯಣ ಅಂದ್ರೆ ಒಂದು ರೂಪ ಇದೆ ಅಂತ ಅರ್ಥ. ನಮ್ಮನ್ನಲ್ಲ ಪುಷ್ಕರಾಚಾರ್ಯೇ ಅಂದ್ರೆ ಒಂದು ಆಕಾರ ಇದೆ, ನೆಗದಿದ್ದೇ ಆಗೋಯ್ತು ಅಷ್ಟೇ. ನಮ್ಮ ಸ್ವಾಮಿಗೆ ಆಗಲ್ಲ, ಅವನ ನಾಮವ ಒಂದೊಂದು ರೂಪ, ಅವನ ಗುಣವ ಒಂದೊಂದು ರೂಪ, ಅವನೇ ಅವನ ನಾಮ, ಅವನೇ ಅವನ ಗುಣ, ಅವ ಸ್ವರದ ವೇದ ವಿವರ್ಜಿತ, ಅವ ಸ್ವರದ ಧ್ವನಿ, ಅವ ಸ್ವರಮಣ. ಆದ್ದರಿಂದ ಭಗವಂತನ ಗುಣಗಳನ್ನ ಚಿಂತನೆ ಮಾಡೋದೇ ತುಂಬಾ ಸುಲಭ. ಹಾಗೆ ಗಿನಿಯನ್ನ ನಾವು ಹಿಡಿಯಕ್ ಬರೋದಿಲ್ಲ, ಗಿನಿಯನ್ನು ಒಬ್ಬರು ನಮ್ಗೆ ಹಿಡ್ಕೊಡ್ಬೇಕು. ಯಾರು ಹಿಡ್ಕೊಡ್ತಾರೆ? ಪರಮ ಭಾಗವತರು ಬಲೆಯ ಬೀಸುವರು. ಯಾರು ಪರಮ ಭಾಗವತರು? ಬ್ರಹ್ಮ ವಾಯು ಸರ್ವ ಋಜುಗಳು ತಮ್ಮ ಗ್ರಂಥಗಳಲ್ಲೇ ಭಗವಂತನ ಗುಣಮಹಾತ್ಮೆ ಇರತಕ್ಕಂತಹ ಈ ಭಗವಂತನ ನಾಮಕ್ಕೆ ಬೇಕಾದ ಗುಣಮಹಾತ್ಮೆಗಳನ್ನ ಹಿಡಿದಿದ್ದಾರೆ. ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಗವಂತ ಅವರಿಂದ ಕೃತವಾದ ಗ್ರಂಥಗಳ ದ್ವಾರ ಆ ಗಿನಿಯ ಸಂಪರ್ಕದ ಗುಣಮಾತ್ಮೆಗಳು ನಮ್ಮ ಮನಸ್ಸಿಗೆ ಬರ್ತಕ್ಕಂತಹದ್ದಾಗತ್ತೆ. ಅಂದ್ರೆ ಪರಮ ಭಾಗವತರು ಬಲೆಯ ಬೀಸುವರು, ಅವರು ಬೀಸ್ಬಿಟ್ಟಿದ್ದಾರೆ. ಬೀಸಿ ಸಿಕ್ಕಾಕೊಂಡಿರ್ತಕ್ಕಂಥ ಈ ಅರಗಿಣಿಯ ಮಾತು ಗುಣಮಾತ್ಮೆಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಡ್ತಾರಲ್ಲ, ಅದನ್ನ ಪರಮ ಭಾಗವತರನ್ನ ನಾವು ಹಿಂಬಾಲಿಸಬೇಕು ಅಂತ ಅರ್ಥ. ಆ ಗಿಣಿಯನ್ನು ಕೊಂಡ್ಕೋಬೇಕು ಅವರಿಂದ. ಹ್ಯಾಕ್ ಕೊಂಡ್ಕೋಬೇಕು? ಈ ಗಿಣಿಗೆ ದುಡ್ಡು ಕಾಸು ಇಲ್ಲ. ಲೋಕದ ಗಿಣಿ ಕೊಂಡ್ಕೋಬೇಕಾದ್ರೆ ದುಡ್ಡು ಕಾಸು ಉಂಟು, ಇದಕ್ಕೆ ದುಡ್ಡು ಕಾಸು ಇಲ್ಲ. ಯಾವುದು ಅಂದ್ರೆ ಜಗನ್ನಾಥ ದಾಸರು ಹೇಳ್ತಾರೆ, ಮನವನಿದ್ದರೆ ತನ್ನ ನೀವನು. ಈ ಗಿಣಿಗೆ ಮನಸ್ಸು ಕೊಟ್ಟರೆ ಸಾಕು, ಪರಮ ಭಾಗವತರು ಉಪದೇಶ ಮಾಡಿಬಿಡ್ತಾರೆ. ಆ ಗಿಣಿಯ ಒಂದು ಸನ್ನಿಧಾನವನ್ನ, ಅವನ ನಾಮಸ್ಮರಣೆಯ ಸನ್ನಿಧಾನವನ್ನ ಸಿದ್ಧಿಯ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥವರಾಗುತ್ತಾರೆ. ಆ ಗಿಣಿ ಏನು ಹೇಳುತ್ತೋ, ಆ ಭಗವಂತನ ಅರಗಿಣಿ ಏನು ಗುಣೋಪಾಸನೆಯನ್ನು ಮಾಡಬೇಕು ಅಂತ ಬಿಂಬರೂಪಿಯಾದಂತ ಭಗವಂತ ಪ್ರೇರಣೆ ಮಾಡ್ತಾನೆ ಒಳಗೆ, ಅದರಿಂದ ಸಿದ್ಧಿ ಸುಖ ಎಂಬತಕ್ಕಂಥದ್ದು ನಮಗೆ ಬಂದುಬಿಡುತ್ತೆ. ಆದ್ದರಿಂದ ಪರಮ ಭಾಗವತರು ಬಲೆಯ ಬೀಸುವರು, ಆಲ್ರೆಡಿ ಬೀಸಾಗೋಗಿದೆ. ನಮಗೆ ಬೇಕಿದ್ದರೆ ಪರಮ ತೆಗಿರಿ, ಭಾಗವತ ಹಿಡ್ಕೊಳ್ಳಿ. ನಾವು ಉದ್ಧಾರ ಆಗಬೇಕಾದ್ರೆ ಭಾಗವತರ ಪಾದಾವರಣದಿಂದ ಹಿಡಿದ್ರೆ ಬಲೆಯನ್ನು ಬೀಸತಕ್ಕಂತಹ ನಮ್ಮ ಮನಸ್ಸಿನಿಂದ ಈ ಗಿಣಿಯನ್ನು ಹಿಡಿದು ನಮಗೆ ಕೊಡ್ತಕ್ಕಂತಾದರಾಗುತ್ತಾರೆ. ಬೇಕಾದ್ರೆ ನಾವು ಕೊಡುತ್ತೀವಿ ಬಂಡ್ರಪ್ಪ ಅಂತ. ನಾನು ಯಾವಾಗ ಕೊಡ್ತಿದ್ದೀನಲ್ಲ, ಇಂಥ ಗಿಣಿಗಳನ್ನ ನಿಮ್ಮ ಮನಸ್ಸಿಗೆ ಹಿಡಿಸುವಂತೆ ಪಂಜರವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಪರಿಣಾಮದ ಅರಗಿಣಿಯನ್ನ ಶಾಶ್ವತವಾಗಿ ಉಳಿಯುವಂತೆ ನಾಮಸ್ಮರಣೆಯನ್ನ ನಾನು ಮಾಡಿಕೊಡ್ತೇನೆ, ಬಂದ್ರೆ ಅಂತ ಯಾರಿವಾಗ ಕೊಟ್ಟಿಲ್ಲ. ನೀವಾಗ ಅದಕ್ಕೆ ಕೊಡೋ ಏನು ಕೊಡಬೇಕಾದಿಲ್ಲ. ರಾಗಿ ತಂದೀರ್ಯ ದೀಕ್ಷಕ್ಕೆ ರಾಗಿ ತಂದೀರ್ಯ, ಒಂದಿಡಿ ಧಾನ್ಯ ಹಾಕ್ಬೋದು ಅಷ್ಟೇ ಇದಕ್ಕೆ. ಆದ್ರೆ ಆ ಧಾನ್ಯ ಎಲ್ಲಿಗೆ ಹೋಗುತ್ತೆ? ಈ ಗಿಣಿಗೆ ಊಟವಾಗಿ ಹೋಗುತ್ತೆ. ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಗಿಣಿಗೆ ಸಮರ್ಪಣೆ ಮಾಡ್ತೇನೆ, ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಇದು ನಿಮ್ಮ ಗಿಣಿಗೂ ಆಹಾರವಾಗುತ್ತೆ. ನೀವು ಹಾಕತಕ್ಕಂಥ ಧಾನ್ಯ ನಿಮ್ಮ ಗಿಣಿಗೂ ಆಹಾರವಾಗತಕ್ಕಂಥದ್ದಾಗುತ್ತೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಅರ್ಥ, ಪರಮ ಭಾಗವತತ್ವದಿಂದ ಈ ಗಿಣಿಗೆ ಬಯದಿರ್ಬೋದು. ಈ ಗಿಣಿಯನ್ನು ನಾನು ಸಾಕ್ತೇನೆ, ಅದರ ಅಂಗ ಚಂದ್ರಗಳು ನನಗೆ ಬೇಕು, ನನಗೆ ಮನಸ್ಸು ಅದರ ಮೇಲೆ ಹೋಗಿದೆ ಎಂಬತಕ್ಕಂಥ ಆಸೆ ಯಾರಿಗೆ ಉತ್ಪತ್ತಿ ಆಗುತ್ತೋ ಅವರು ಗಿಣಿ ಸಾಕ್ತಾರೆ. ಎಲ್ಲರೂ ಗಿಣಿ ಸಾಕೋದಿಲ್ಲ, ಅದಕ್ಕೆ ಯಾಕೆ ದಂಡ, ಗಿಣಿ ಸಾಕ್ಬಿಟ್ರೆ ಆಗೋಯ್ತೆ ಅನ್ನೋರು ಇದ್ದಾರೆ. ಗಿಣಿಯನ್ನ ಸಾಕುವವರು ಅದರ ಮೇಲೆ ಪರಮವ್ಯಾಹೋಮವನ್ನು ಮಾಡ್ತಾರೆ. ನೈ ದೃಷ್ಟಾಂತೇ ಸರ್ವಸಾಮ್ಯ. ಹಾಗೆ ನಮ್ಮ ಹೃದಯದ್ಗತನಾಗಿರ್ತಕ್ಕಂಥ ಗಿರಿ ಭಗವಂತನ ನಾಮಸ್ಮರಣೆ ಗುಣಮಹಾತ್ಮೆಗಳಿದೆಯಲ್ಲ, ಅದರ ಮೇಲೆ ನಮಗೆ ಆಸ್ತೆ ಬಂದಿರಬೇಕು. ಆ ಆಸ್ತೆ ಪರಮ ಭಾಗವತರ ಅನುಗ್ರಹಕ್ಕೆ ಪಾತ್ರನಾಗಿರಬೇಕು. ಅದನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಸದಾ ಸಂತೋ ಅಭಿಗಂತವ್ಯ ಯದ್ಯಪಿ ಉಪದೇಶಂತು ತೇಷಾಂ ಸ್ವಯಕಥಾವಾದ ಉಪದೇಶೋ ಭವಂತು. ಇದು ಪುರಾಣ. ಇದನ್ನೇ ಪುರಂದರದಾಸರು ಮಹಾಪುರಾಣಿಕರು ಸ್ವರ್ಗಲೋಕದಲ್ಲಿ ಪುರಾಣವನ್ನು ಹೇಳ್ತಕ್ಕಂಥವರು, ಉಪೇಂದ್ರ ನಾಮಕದ ಎದುರಿಗೆ ಪುರಾಣವನ್ನು ಹೇಳ್ತಕ್ಕಂಥವರು ಭೂಲೋಕಕ್ಕೆ ಬಂದರು ಕನ್ನಡೀಕರಿಸ್ತಾರೆ. ಇದೇ ಶಬ್ದವನ್ನ ಏನಂತ ಕನ್ನಡೀಕರಿಸ್ತಾರೆ, ಅಂತಾರ ಮಲಿನಾವಣಿಯಲ್ಲಿ ಬೇಕು ಸಂತಸವಿರಬೇಕು, ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆ ಕೇಳಿರಬೇಕು. ಕೇಳ್ಬಿಟ್ಟಿದೀವಿ ಅಂತ ಬಿಟ್ಬಿಡ್ಬೇಡ, ಮಂತ್ರಪಾಠ ನಾವು ಡನ್, ಎಲ್ಲ ಆಗಿದೆ ಕೇಳಿ. ನಾವು ನೋಡ್ಬೇಕಿದ್ದ, ನಾವು ಓದ್ಬೇಕಿದ್ದ ಭಾರತನ, ನಾವು ಕೇಳಿದ್ದೀವಿ. ನಮ್ ಬೆಂಗಳೂರಲ್ಲಿ ಹಾಗೆ ಪ್ರವಚನ ಏನ್ ಮಾಡ್ಬೇಕು ಅಂದ್ರೆ ಅವರೇ ಲೀಚ್ಕೊಡ್ಬೇಕು, ನಾವು ಹೇಳೋದಿಲ್ಲ. ಅದಕ್ಕೆ ಅವ್ರನ್ನೇ ಕೇಳ್ಬಿಡ್ತೀನಿ ನಾನು. ನಾವು ಹೇಳಿದ್ರೆ ರಾಮಾಯಣ ಹೇಳ ಅಂದ್ರೆ ಮೊನ್ನೆ ಮಂಗಳ ಆಗಿದೆ ಅಂತಾರೆ. ಭಾರತ ಹೇಳ ಅಂದ್ರೆ ಕೇಳಿ ಕೇಳಿ ಬೇಜಾರಾಗಿದೆ ಅಂತ. ಉಪನಿಷತ್ ಹೇಳ ಅಂದ್ರೆ ನಮ್ಮ ಹೆಂಗಸರಿಗೆಲ್ಲ ಬಾಯಿಗೆ ಬರುತ್ತೆ ಅಂತ. ಇನ್ನೇನು ಹೇಳಬೇಕು, ಹರಿದಾಸ ವಾಣಿ ಹೇಳೋಣ ಅಂದ್ರೆ ಅಯ್ಯೋ ನಮ್ಮ ಭಜನ ಮಂಡಳಿಗಳೇ ಅರ್ಥ ಹೇಳ್ತಾರೆ, ನೀವೇ ನೋಡಲಾಗ್ತಾರೆ. ಮತ್ತೆ ಏನ್ ಹೇಳ್ಬೇಕು, ಅದಕ್ಕೆ ನೀವೇ ಕಾಫಿ ಕೊಟ್ಬಿಡ್ರಪ್ಪ ಅಂತ. ಅದಕ್ಕೆ ಸಂತತ ಶ್ರವಣರಿ ಶ್ರೀಕಾಂತನ ಚರಿತೆ ಕೇಳಿರಬೇಕು ಅಲ್ಲ ಪಾಠಾಂತರ. ಆ ಥರ ಪ್ರಿಂಟ್ ಬಿದ್ದೋಗಿದೆ, ಕೇಳಿಸಲಿರಬೇಕು ಅಂತಾರಪ್ಪ, ಕೇಳ್ತಾನೇ ಇರಬೇಕು ಅಂತಾರ. ಅದಕ್ಕೆ ಎಂದೇ ಇಲ್ಲ, ಭಗವಂತನ ಗುರು ಮಹಾತ್ಮೆಗಳನ್ನ ಕೇಳಕ್ಕೆ ಒಂದು ನಿರೋಯಿತು ಅಂತಪ್ಪನ. ನಾವು ಏನಾದ್ರು ಮಾಡ್ತಿದ್ವು ಆತರೆ ಈಗಾಗಲ್ಲ, ಏಕಾದ್ರು 30 ದೋಸೆ 20 ಅಂತ ಹೋಗ್ತೀವಿ ಅಂದ್ರೆ ಆಗುತ್ತಾ? ಎಲ್ಲ ಮಾಡಿಬಿಟ್ಬಿಡಿ ನಾನು ದುರಂಕಾರದಲ್ಲಿ ಪ್ರವೇಶನ ಆಗುತ್ತೆ. ಈಗ ಪಶ್ಚಾತ್ತಾಪ ತಪ್ಪದಿಂದ ಸಾಯ್ಬೇಕು. ಶ್ರೀಕಾಂತನ ಚರಿತೆ ಕೇಳುತ್ತಲಿರಬೇಕು. ಅರ್ಚಿಕೆ ಆಗಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸ್ವಾಮಿ ನಿಯಮ ಮಾಡಿಬಿಟ್ಟಿದ್ದಾನೆ, ನನ್ನ ಗುಣಗಳನ್ನ ಯಾರು ಚಿಂತನೆ ಮಾಡ್ತಾರೋ ಅವ್ರನ್ನ ಹೊಗಳು ಮೊದಲು, ನನ್ನ ಹೊಗಳು ಬೇಡ. ನನ್ನ ಗುಣವನ್ನ ಯಾರು ಹೊಗಳ್ತಾರೋ, ಯಾರ ಗುಣದಿಂದ ಸುಖ ಪಡ್ತಾರೋ ಅವ್ರನ್ನ ಹೊಗಳು. ಅದು ನನ್ನ ಗಾನವಾದಂತೆ. ಅವರಲ್ಲಿ ನೀ ದ್ವೇಷ ಮಾಡ್ತಿದ್ರೆ, ಅವರನ್ನ ಗುಣಾರ್ಥೆಯನ್ನು ನೀ ಸ್ವೀಕಾರ ಮಾಡಿರೋದ್ರೆ ನಾನು ಸಿಗೋದಿಲ್ಲ ಅಂದ. ಸಂತಿ ನೋಡಿ ನಾರದ ಹೇಳೋದು, ಸಂತ ಜನ ಗುಣ ಸಂತ ಜನ ಗುಣ ಸಂತತ ಮನದಿ ಸಂತ ಗುಣ ಮನ ಸಂತತ ಮನದಿ ನಿರಂತರ ದಲಿತ ಕಿಂಚಿ ಸುತಿರಬೇಕು ಸಾಮ ಸಲ್ಲ ಶ್ರೀಹರಿ ದೇವಾ. ನೋಡ್ರ ಇದೇ ವಿಷ್ಣುಪುರಾಣದ ವಾಕ್ಯ. ಕೇಳ್ತಾ ಇರಬೇಕು, ಒಳಗೆ ಮನನ ಮಾಡ್ಕೋತಾ ಇರಬೇಕು, ಅವ್ರ ಸಂಪರ್ಕ ಇಟ್ಕೊಂಡಿರಬೇಕು. ಅಂದ ಹರಿನಾಮದ ಅರಗಿಣಿಯನ್ನು ಹೃದಯದಲ್ಲಿ ಸಾಕ್ತಾ ಇರತಕ್ಕಂತ, ಮನಸ್ಸಿನಲ್ಲಿ ಹಿಡ್ಕೊಂಡಿರ್ತಕ್ಕಂತ ಹರಿನಾಮ ಕೀರ್ತನೆ ಅಲ್ವಾ? ಏನ್ ಮಾಡುತ್ತೆ ಅದು? ನಾಮ ಒಂದೇ ಯಮನಾಳ ಮೊದೆದು, ನಾಮ ಒಂದೇ ಯಮನಾಳ ಮೊದೆದು, ಅಜಾಮಿಳನಿಗೆ ಸುಖೇಮಾಗಿತ್ತ ಹರಿನಾಮ ಕೀರ್ತನೆ. ಅನುದಿನ ಮಹಾಪಗೆ ನರಕ ಭಯಗಳುಂದೇ. ಏನು ಅನ್ಕೋಬೇಡಿ, ನಾಮಸ್ಮರಣೆ ಅಂದ್ರೆ ಅದಕ್ಕಿಂತ ಮನುಷ್ಯ ಏನು ಮಾಡ್ಲಾರ. ನಾಮಸ್ಮರಣೆ ನಿರಂತರ ಬರೋಕ್ಕೆ ಸಕಲ ಶಾಸ್ತ್ರ ಅಧ್ಯಯನ, ನಾಮಸ್ಮರಣೆ ತರಂದ ನಿಲ್ಲಕ್ಕೆ ಸದಾಚಾರ ಸಂಪನ್ನತೆ, ನಾಮಸ್ಮರಣೆ ಸದಾ ನಿಲ್ಲಕ್ಕೆ ದಾನ ಧರ್ಮಾದಿಗಳು, ನಾಮಸ್ಮರಣೆ ನಿಲ್ಲೋದಕ್ಕೆ ತೀರ್ಥ ಪರ್ಯಟನ, ನಾಮಸ್ಮರಣೆ ನಿಲ್ಲೋದಕ್ಕೆ ದೊಡ್ಡವರು ಸೇವಾ. ವಿಷ್ಣು ಭಕ್ತರು ಸಿಕ್ಕರಲ್ಲ, ವಿಷ್ಣು ಭಕ್ತರು ಸಿಕ್ಕರಲ್ಲ, ಸಿಕ್ಕರಿ ಅಧಿಕಾರಿಕ ಪೀಳರಲ್ಲ. ಎದುರಿಗೆ ಇದ್ರು ಯಾರು ಹೇಳಲ್ಲ, ಅವ್ರ ಜ್ಞಾನಿ ಗೊತ್ತಾಗುವುದಿಲ್ಲ. ನಿಜರಾಯರು ಮಾತು ಹೇಳ್ತಾರೆ, ಭೂಮಿ ಮುಚ್ಚಿದ ಕೆಂಡದಂತಿಪ್ಪರು ದಾರಿಯೊಳಗೆ, ಶ್ರೀ ಹರಿಭಕ್ತರು ಅಂಗ ನೋಡಲು ಅಷ್ಟವಕ್ರವಾಗಿಪ್ಪರು ಕಂಬಳಿಂದಲಿ ನೋಡೆ ಘೋರತರರು ಮಂಗಳಾಂಗನ ಅಂತರಂಗದಲ್ಲಿ ಭಜಿಸುತ್ತಾ ಹಿಂದದೆ ಚಂದ ಜನ ಚಂದದೊಳಗೆ ಹರಯ್ಯ ಅಲ್ವಾ. ಮತ್ತಿನ್ನೊಂದು ಹೇಳ್ತಾರೆ, ದಂಬ ಕಥನದಿಂದ ಬೊಂಬೆ ಯಾನರೆ ಹೀಕೊಂಡು ಬೊಂಬರ ಕುಣಿತದಂತೆ ಕುಣಿದಾಡರು, ಹಂಬಲೆಲ್ಲವ ಬಿಟ್ಟು ಹಂಸವುಳ್ಳವರಾಗಿ ಬಿಂಬ ಮೂರುತಿಯನ್ನು ಕೊಂಡಾಡುತ್ತೆ ಹರೆಯ. ಶತ್ರು ಮಿತ್ರರುಗಳ ಒಂದಾಗಿ ಅರಿಪಾರು, ನೆಚ್ಚಾರು ಪುತ್ರ ಮಿತ್ರಗಳ ಭಾಗ್ಯಗಾಳ, ಇಟ್ಟು ತೊಟ್ಟದ್ದು ಶ್ರೀಹರಿಕೊಟ್ಟನೆಂಬುವರು, ಶ್ರೀಶ ಶ್ರೀ ವಿಜಯ ವಿಠಲನ್ನ ಭಜಿಸಿ ಮೋಕ್ಷ ಸಾಮ್ರಾಜ್ಯ ಪಡೆವರಯ್ಯ. ಆದರೆ ಮುಖಾಮದ್ರಿಪಾರು ನೋಡ್ಬೇಕೇನಕ್ಕೆ ಅಂದ್ರೆ ದಪ್ಪಲ್ ಡಬ್ ಸ್ಕೂಲ್ಗೆ ಹೋಗ್ಬಿಡೋಣ, ಅವರಿಗೆಲ್ಲ ಬ್ರೆಡ್ ಬಂದು ಹಂಚಿಬಿಟ್ಟು ಸಾಕಾಣೆ ಉತ್ತರ ಹೋಗ್ಬಿಡೋಣ, ಎಂಥ ಮಹಾವಿಷ್ಣು ಭಕ್ತ ಇದ್ದೇ ಇಲ್ಲ. ಮೂಕಾಭದ್ರಂತಿಪ್ಪಾರು ನೋಡ್ಪ ಜನಕ್ಕೆ ಅಂದ್ರೆ ಮೂಗರು ಬದುಗರು ಎಲ್ಲ ವಿಷ್ಣು ಭಕ್ತರ. ಹೀಗಂದ್ರೆ ಹೀಗರ್ಥ ಮಾಡ್ತಾರೆ, ಹಾಗಂದ್ರೆ ಹಾಗರ್ಥ ಮಾಡ್ತಾರೆ. ಅನ್ನ ಹರಿನಾಮದ ಅರಗಿಣಿ ಎಂಬತಕ್ಕಂಥದ್ದು ಮನಸ್ಸಿನಲ್ಲಿರಬೇಕಾದ್ರೆ ಪರಮ ಭಾಗವತರ ಸಂಪೂರ್ಣವಾದ ಸಂಕೋಲೆ ಇರಬೇಕು. ಅವರ ಮಧ್ಯದಲ್ಲಿ ನಾವಿರಬೇಕು, ಅವರ ಉಪದೇಶವನ್ನು ನಿರಂತರ ಕೇಳ್ತಾ ಇರಬೇಕು, ಅವರ ಗುಣಗಾನವನ್ನ ನಾವು ಮಾಡ್ತಾ ಇರಬೇಕು. ಇದೇ ಸಾಧನ ಅಂದ್ರೆ ಇನ್ನೇನಿಲ್ಲ. ಆ ಸಾಧನೆ ಮನೇಲಿ ಆಗಲ್ಲ, ಕಾರ್ಯಭಾರದಲ್ಲಿ ಆಗೋದಿಲ್ಲ, ಲೋಕದಲ್ಲಿ ಎಲ್ಲೋ ಲೋಕ ವ್ಯವಹಾರ ಕಟ್ಕೊಂಡು ಒಂದು ಆಗಲ್ಲ. ಅಂತ ಒಂದು ಸಾಧನೆ ಕೇಂದ್ರವಾಗಲಿ. ಇಲ್ಲಿಗೆ ಬಂದಾಗಾದ್ರೂ ಕೂಡ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ಹೊತ್ತಾದ್ರೂ ಕೂಡ ಒಂದು ಭಗವತ್ ಸಂಬಂಧವಾದ ಸಾಧನವನ್ನ ಮಾಡಲಿಕ್ಕೆ ಅವಕಾಶವಾಗಲಿ ಅಂತ ಇಲ್ಲೊಂದು ಕೊಟ್ರೆ ಮಾಡಿದ್ರು. ಇಲ್ಲಿ ಗಿಣಿ ವಾಸ ಮಾಡತಕ್ಕಂತ ಒಂದು ಕೊಟ್ರೆ, ಗಿಣಿ ಗೂಡಲ್ಲಿ ವಾಸ ಮಾಡೋದಿಲ್ಲ, ಮರದ ಕೊಟ್ರೆ ಒಳಗೆ ವಾಸ ಮಾಡುತ್ತೆ. ಮರ ಅಂದ್ರೇನು? ಸಂಸಾರದ ವೃಕ್ಷ. ಸಂಸಾರದ ವೃಕ್ಷದಲ್ಲಿ ಇರ್ತಕ್ಕಂಥ ಈ ಜೀವಿಯ
ಹೃದಯ ಎಂಬತಕ್ಕಂಥ ಕೊಠರೆಯ ಒಳಗೆ ಈ ನಾಮ ಗಿಣಿ ವಾಸ ಮಾಡುತ್ತದೆ. ಗಿಣಿ ಗೂಡುಕಟ್ಟಲ್ಲ, ನೈಜವಾದ ಕೊಠರೆ. ಹಾಗೆ ಹರಿನಾಮಕ್ಕೆ ಏನ್ ಖರ್ಚು ಮಾಡಬೇಕಾದಿಲ್ಲ. ಈಶ್ವರ ಸರ್ವಭೂತಾನ ಹೃದಯೇ ಅರ್ಜುನ ತಿಷ್ಠತಿ, ಮನುಷ್ಯನ ಹೃದಯದೊಳಗೆ ಕೊಠರೆಯ ಒಳಗೆ ಈ ಗಿಣಿ ವಾಸ ಮಾಡುತ್ತೆ. ಕೊಠರೆ ಒಳಗೆ ಯಾಕೆ ವಾಸ ಮಾಡುತ್ತೆ ಅಂದ್ರೆ ಮುಂದೆ ಭಯ ಗಿಡದ ಮತ್ತೊಂದು ಉಚ್ಚುದ್ದ ಕೊಕ್ಕಿರುತ್ತೆ, ಒಳಗಡೆ ಹಚ್ಚುಚ್ಚುತ್ತೆ, ಸಿಕ್ತು ಗಿಳಿಮರಿನ ಎಳ್ಕೊಂಡು ಹೋಗುತ್ತೆ. ಪುರಂದರದಾಸರು ಮತ್ತೊಂದು ಕಡೆ ಹೇಳ್ತಾರೆ, ಗಿಡುಗ ಗಿಳಿಮರಿಯ ನೊಯ್ಯುವ ತೆರೆದರೆ ಪಿಡಿಯಲು ಯಮನ ದೂತರು ತಡ ಮಾಡುವರೇನು ಭೋಗವೇರಿ ಉದಣ್ಣ. ಕೊಟ್ಟರೆ ಒಳಗೆ ಉಜ್ಜು ಕೊಕ್ಕಾಗುತ್ತೆ, ಆ ಮೈ ಸಿಕ್ತವರೇ ಎಳ್ಕೊಂಡು ಹೋಗುತ್ತೆ. ಹಾಗೆ ಕಲ್ಯಾಣಿ ದೈತ್ಯ ದೇವಾನಾಂ ಬುದ್ಧಿ ಪ್ರವಿಶ್ಯ ಚಕ್ರೋ ವಿಷ್ಣು ಪರಾಮಿಷಿ. ನಮ್ಮ ಹೃದಯದೊಳಗೆ ಭದ್ರ ಮಾಡಿಕೊಳ್ಳದೆ ಹೋದರೆ ಕಲ್ಯಾಣಿ ರೈತರುಗಳು ತಮ್ಮ ಉದ್ದನೆಯ ಕೊಕ್ಕನ್ನು ಹಾಕಿ ಈ ನಾಮಸ್ಮರಣೆಯನ್ನು ಹಾಳು ಮಾಡಿ ಎಳ್ಕೊಂಡು ಹೋಗ್ತಾರೆ ಈ ಗಿಣಿಯನ್ನು. ನೋಡಿ, ಇದು ವಾದರಾಜ ಹೇಳ್ತಕ್ಕಂಥದ್ದು ಕಲ್ಯಾಣಿ ರೈತರು. ಅದು ನಮ್ಮ ದೇವನಾಮದಲ್ಲಿ ಹೇಳ್ತಾರೆ ವಾದರಾಜರು, ಕೊಲುಬೇಡ ಕಳ್ಳರ ಸಿರೆ ನಲ್ಲ ಮಧ್ವಲ್ಲಭ, ಕೊಲ್ಲದಿದ್ದರೆ ನಿಲ್ಲರಿವರು ಕಲಿಯುಗಾದ ಕಳ್ಳರು, ಎಲ್ಲ ಸೇರಿ ನಿನ್ನ ಪೂಜೆಗೆ ಕಲ್ಲು ಹಾಕು. ನೋಡ್ರ ಪಡವಳಿಕೆ ಬಂದ್ಬಿಡ್ತಾರೆ. ಕೊಕ್ಕಿರೋದೇನು ಕಲ್ಯಾಣಿ ರೈತರುಗಳು ಕೊಕ್ಕಿಡಲ್ಲ, ಅರ್ಥ ಆಯ್ತು, ಹೃದಯದೊಳಕ್ಕೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಹರಿನಾಮದ ಅರಿವಿಣಿಯನ್ನ ಎತ್ಕೊಂಡು ಹೋಗ್ತಾರೆ, ಅಂದ್ರೆ ನಾಮವನ್ನ ತಿರೋಹಿತ ಮಾಡ್ತಾರೆ, ನಾಮಕ್ಕೆ ಅಪಾರ್ಥ ಮಾಡ್ತಾರೆ, ಅಪಾರ್ಥದಿಂದ ಪಾಪಾದಿಗಳ ಸಂಘಟನೆಯನ್ನು ಮಾಡಿಸ್ತಕ್ಕಂಥವರಾಗುತ್ತಾರೆ, ಹುಷಾರ್ ಅಂತ. ಆದ್ರಿಂದ ಕೊಟ್ರೆ ಅಂದ್ರೆ ಹೃದಯ. ಕೊಟ್ರೆ ಒಳಗೆ ಯಾಕೆ ಗುಪ್ತವಾಗಿರುತ್ತೆ ಅಂದ್ರೆ ವೇದ ಹೇಳುತ್ತೆ, ವಿಶ್ವಸ್ಯ ಕರ್ತ ಭುವನಸ್ಯ ಗುಪ್ತ. ನಮ್ಮ ಸ್ವಾಮಿ ಒಂದು ಗುಣ ಅಂತೆ, ಅವನು ತನ್ನ ಗುಣಗಳನ್ನು ಎಕ್ಸಿಬಿಟ್ ಮಾಡ್ಕೊಳ್ಳೋದಂತೆ ಭಗವಂತ. ಯಾಕೆ ಅಂತ ಕೇಳುವಾಗಿಲ್ಲ, ಇದೇ ದೇವರು ಸಿಕ್ಕರೆ ನೀವು ಕೇಳಿ. ಶುಕ್ರಾಚಾರ್ಯ ಪ್ರಶ್ನೆ ಹಾಕಿದ್ರು ಏನು ಅಂತ ಕೇಳಿ, ನೀವು ನಮ್ಗೆ ಹೇಳಿ. ದೇವರದೊಂದು ಗುಣ, ತನ್ನ ಗುಣಗಳನ್ನು ತನ್ನ ಮಹಿಮೆಯನ್ನು ತೋರಗುಣ ಈ ಜಗತ್ತಿ ಅಂತಾರೆ. ತನ್ನ ಮಹಿಮೆಯನ್ನ ತಾನಾಗಿ ತೋರಿಸ್ಕೊಳ್ಳಲ್ಲ, ಎಕ್ಸಿಬಿಟ್ ಮಾಡಲ್ಲ. ಯಾರು ಭಗವದ್ಭಕ್ತರುಗಳು ಅದನ್ನ ಹಿಡಿದು ಆಟಕ್ಕೆ ಹಾಕಿದ್ರೆ ಏನಪ್ಪ ನಿಮ್ಗೋಸ್ಕರ ಹೇಳಿ ನಾ ಬಂದಿದ್ದೀನಿ ಅಂತ ಅನ್ನಷ್ಟೇ. ಭಗವದ್ಭಕ್ತರುಗಳಿಗೆ ಮಾತ್ರ ಮಹಿಮೆಯನ್ನು ಕೊಡ್ತಾರೆ. ಅದಕ್ಕೆ ನಮ್ಮ ಜಯಶ್ರೀಷ್ಠರು ಒಂದು ಮಾತು ಹೇಳ್ತಾರೆ, ನಮ್ಮ ಮೈಸೂರಿನ ಜಯಶ್ರೀಷ್ಠರು. ಅದೇ ಮೈಸೂರು ಅಂದ್ರೆ ಅಲ್ಲ, ನಮ್ದೆ ನಮ್ಗಿರ್ತಲ್ಲ ವ್ಯಾಮೋಹ. ನಾವು ಮೈಸೂರಿನವರೇ ಅಲ್ಲಪ್ಪ, ನೇಟಿವ್ ಪ್ಲೇಸು ಕಾವೇರಿ ತೀರ. ನಮ್ಮಮ್ಮಗ 9 ದಿನ ಆಯ್ತು ಏನೋ ರೋಗ, ನಾನು 13 ದಿನ 13ನೇ ಅವತಾರ ನಮ್ಮಮ್ಮನ ನಾನು. ಅಂದ್ರೆ ಈಗಾಗಲೇ ಆರ್ತಿಗೊಂಡು ಜೀವಿಸಿಕೊಂಡು ದಬ್ಬಿಸ್ತಲ್ಲೇ ಆಡ್ಕಾಡ್ತಿಂದಲ್ಲ ನೋಡಿ, ಇವತ್ತು ಅವಳು ಯಾವ ಲೋಕದಲ್ಲಿ ಇದ್ದಾಳೋ ಸಂತೋಷ ಪಡ್ತಾ ಇರ್ತಾಳೆ. ಮುಂದೆ ನೀವು ದೇವರನ್ನ ಇದ್ದೆ ಬರ್ತಾ ಇದೆ ಒಳ್ಳೆ ಅಭಿಷಿ ಮುಹೂರ್ತ. ಆಗ 13ನೇ ಅವತಾರ ಕಲಾಯಿ ಹೋಗ್ತಾ ಯಾರು ಕೇಳ್ತಿದ್ರು ಆ ಕಾಲದಲ್ಲಿ ಪಾಪ ನಮ್ಮ ಹೇಳೋರು, ಮುಂದೆ 7 ಹೆಣ್ಣು ಮೇಲೆ ನನ್ನ ಗಂಡು ಪ್ರಾರಂಭ. ಸಪ್ತ ಮಾತೃಕೆ ಇರು ನಮ್ಮ ಮಕ್ಕಳು ಹುಟ್ಟಿದ್ರು ಸಾಕು, ನಮ್ಮಪ್ಪ ಮುಖಾನೇ ನೋಡ್ತಾ ಇರಲಿಲ್ಲ ಪಾಪ. ಈ ಕಾಲದಲ್ಲಿ 1-2 ಆದರೆ ಜನನೇ ಎದೆ ಹೊಡೆದು 7 ಹೆಣ್ಣು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡಿ. ಅವ್ರು ದೇವರು ನಂಬಿದ್ರು, ಅಲ್ಲ 13ನೇ ತವರು ಮನೆಗೆ ಕಳಿಸಿದ್ರು, ಅಪ್ಪ ಇಲ್ಲ ಅಮ್ಮ ಇಲ್ಲ. ಅವ್ರ ಅಣ್ಣನ ಮನೆಗೆ ಕೂತಮ್ಮ ಅವ್ರ ಅಣ್ಣನ ಮನೆಗೆ ಹೋಗಿದ್ದಲ್ಲ ಹೋದ್ಲು ನಮ್ಮಮ್ಮ. ನಮ್ಮ ಸೋದಮ್ಮನೂ ಅಂಥ ಏನ್ ಶ್ರೀಮಂತ ಅಲ್ಲ, ಯಾವೋ ಬ್ರಾಹ್ಮಣ ಜಡ್ಜಿ ಅಲ್ಲಿ ಮಾಡ್ಕೊಂಡು ಬಿದ್ದಿದ್ದ ಪಾಪ. ಅವನ ಇದ್ಲಂತೆ ಆ ಕಾವೇರಿ ಹರಿತಾಳ ಎಡತೋ ಎಂದ ಕರೀತಾರೆ ಅರ್ಕೇಶ್ವರ ದೇವಸ್ಥಾನ, ಪ್ರಬುದ್ಧ ಕ್ಷೇತ್ರ. ಅಲ್ಲಿ ಬರೀ ಮನೆ ಎದುರಿಗೆ ನದಿ, ಅಲ್ಲಿ ಬಂದು ನೀರು ಕುಡಿದ್ಬಿಟ್ಟು ಕಾಲ ಆಡ್ತಾ ಕೂತಿದ್ದಂತೆ. 13ನೇ ಇನ್ನೇನು ಇರ್ಬೇಕಾದ್ರು ಎಲ್ಲ ಶರ್ಟಾನು ಹೊರಗಿರುತ್ತೆ, ದೇಹದಲ್ಲಿ ಏನ್ ಶಕ್ತಿ ಅಲ್ಲ. 13ನೇ ಬಾಳಂತ ನಾನು ಏನ್ ಶರ್ಟ ಉಳಿದಿರುತ್ತೆ. ಈ ಕಾಲದಲ್ಲಿ ಸ್ವಲ್ಪ ಯೋಚನೆ ಮಾಡಿ, 1-2ಕ್ಕೇನೆ ಗಂಡ ಎತ್ಕೊಂಡ್ಬರ್ಬೇಕು ಕೂಡಿಸ್ಬೇಕು, ಏನೇ ಏನಾಗುತ್ತೆ ಹೇಳಿ ಏನಾಗುತ್ತೆ. ನಾ ಮಾಡ್ತೀನಿ, ನಾ ಸುತ್ತ ಜೋಡಿಸ್ತೀನಿ, ನೀವು ಯೋಚನೆ ಮಾಡಬೇಡ ಅಂತ. ಮೂತಿ ಕಾಪಿ ಹಿಡಿಬೇಕು, ಮೂತಿಗೆ ಕಟ್ಟೆ ತಂದ್ಕೊಡ್ಬೇಕು, ಇದೆಲ್ಲ ನಾವು ನೋಡ್ತಾ ಇದೀವಲ್ಲ. ನನ್ನ ಬೇರೆ ಹೇಳ್ತಾ ಇರೋದು ನಿಮ್ ಮಾತ್ರ ಅಂತ ಇದೀನಿಲ್ಲ, ನನ್ನ ಹೇಳ್ತಿದ್ರು ಹಳೆ ಹಣೆ ಬರ್ಬೇಕು. ಅದನ್ನ ಎಲ್ಲ ಮೂತಿಗೆ ಕಟ್ಟೆ ಇಡಬೇಕು, ಮಡಿಲೆ ಕುಕ್ಕರ್ ಬೀಳ್ತಾರೆ, ಮಡಿಲೆ ಮಡಿಲೆ ಒಗ್ಗರಣೆ ಹಾಕೋಬೇಕಂತೆ. ಹಾಗೆ ನೀವು ಮಡಿಲಿದ್ರಲ್ಲ ಹಾಗೆ ಅದನ್ನ ಗಲ್ಬಿಟ್ಟು ಸಿಕ್ಕಿಬಿಡಿ ಅಂತಾರೆ ಪಾತ್ರನೇ ಕೂಡ. ಎಲ್ಲ ಮಾಡ್ತೀನಿ ನಾನು, ನನಗೇನು ಅವಮಾನ ಇಲ್ಲ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. 150 ಸಾಲಿಗ್ರಾಮನ ಹಿಂದೆಯವರು ಸಂಗ್ರಹ ಮಾಡಿಟ್ಟಿದ್ದಾರೆ. ವಿಶ್ವಕರ್ಮದಿಂದ ಹೇಳು ಇಂಥ ಸಾಲಿಗ್ರಾಮ ಇಲ್ಲ ಅನ್ನೋ ಇಲ್ಲ. ಆ ಬಲದ ಮೇಲೆ ಪುಷ್ಕರಾಚಾರ್ಯ ಬದುಕಿರೋದು. ನನಗೆ ಜನಬಲ ಅಲ್ಲ,
ಜಗತ್ತಿನ ಬಲ ಅಲ್ಲ, ನಮ್ಮ ಹಿರಿಯರ ಆಸ್ತಿಯ ಬಲದಿಂದ ಬಚ್ಚಿದ್ದೇನೆ. ಹಿಂದೆ ಪುಷ್ಕರಾಚಾರಿ ಎಲ್ಲೋ ಒತ್ತ ತಿನ್ಬಿಟ್ಟಿದ್ದ, ಎಂತೆಂದರು ಒತ್ತ ತಿನ್ಬಿಟ್ಟಿದ್ದಾರೆ. 30 ವರ್ಷದಿಂದ ಅಖಂಡವಾಗಿ ಈ ಹರಿದಾಸ ಸೇವೆ ನಡೀತಾ ಇದೆ ಅಂದ್ರೆ ಅದು ಶುಭಾಂಧಾಯಿ ಕಾಮನ ಗುರುವೇ ಪ್ರಕಾರ ಅಂತ ನನಗೆ ನಂಬಿಕೆ ಬಂದ್ಬಿಟ್ಟಿದೆ. ದಿಟ್ಟ ಗುರುಗಳ ಪಾದ ಮುಟ್ಟಿ ಬಜಿಸಿರು, ಅದರಲ್ಲಿ ಯಾರು ಎರಡು ಮಾತಾಡುವಾಗಿಲ್ಲ. ನಂಗೆ ಯಾವ ಬಲವೂ ಇಲ್ಲ, ನನ್ನ ಪ್ರೊಫೆಸರ್ ಗಿರಿ ಇಲ್ಲ, ಓದಿದ್ದೀನಿ ಮುರುಘಾಸನ ಪ್ರಯೋಗ ಇಲ್ಲ, ಡಾಕ್ಟರೇಟ್ ಮಾಡುವವರಿಗೆಲ್ಲ ಗೈಡರ್ ಆಗಿದ್ದೀನಿ, ನಾ ಡಾಕ್ಟರೇಟ್ ಮಾಡಿಲ್ಲ, ಪೀಠಾಧಿಪತಿಗಳ ಅಧ್ಯಕ್ಷತೆಗಳೆಲ್ಲ ಮಾತಾಡಿದ್ದೀನಿ, ನಾ ಪೀಠಾಧಿಪತಿ ಅಲ್ಲ, ಪಂಡಿತರುಗಳೆಲ್ಲ ನನ್ನ ಮೇಲೆ ಪ್ರೇಮ ಮಾಡ್ತಾರೆ, ನಾ ಪಂಡಿತ ಅಲ್ಲ, ಹರಿದಾಸರೆಲ್ಲ ಸಂತೋಷ ಪಡ್ತಾರೆ ಅವ್ರ ಜೊತೆ ನಾನೇನು ಭಜನೆ ಮಾಡ್ಕೊಂಡು ಕೂಡಿಲ್ಲ, ಯಾಕೆಂದ್ರೆ ಒಳಗೆ ಸಂತೋಷ ಪಡ್ತೀನಿ ಅಷ್ಟೇ. ಆದ್ರೆ ನನ್ನ ಕೆಲಸ ಏನು ಅಂದ್ರೆ, ನನ್ನ ಗುರುಗಳು ಹೇಳಿದ್ರು ದಿನಕ್ಕೆ 2 ಗಂಟೆ ಬಡ್ಕೊಂಡಿದ್ದಾರೆ ಅಷ್ಟೇ. ಜನ ಇದ್ರೂ ಬಡ್ಕೋತೇನೆ, ಮನೇಲಿದ್ರೂ ಬಡ್ಕೋತೇನೆ, ಒಬ್ಬನೇ ಇದ್ರೂ ಬಡ್ಕೋತೇನೆ, ಯಾರು ಇದ್ದರೆ ಒಳಗೆ ಬಡ್ಕೋತೇನೆ. ಇದು ನಮ್ಮ ಗುರುಗಳಿಗೆ ಕೊಟ್ಟ ಗುರುದಕ್ಷಿಣೆ. ಆದ್ರಿಂದ ಪಾಪ ನೀರು ಕುಡಿದಂತೆ ಕಾವೇರಿ ಅಲ್ಲೇ ಪ್ರಸವ ಆಗುವುದು. ಅದಕ್ಕೆ ನನಗೆ ನೀನು ಕಾವೇರಿ ಮಗ ನನ್ನ ಮಗ ಅಲ್ಲ ಅಂತ ನಮ್ಮಮ್ಮ ಅಂತಿದ್ಲು. ಅಂತ ಕಾವೇರಿ ತಾಯಿಯ ಅನುಗ್ರಹ ಇವತ್ತು ಈ ಮಧ್ಯಾಹ್ನ ವ್ಯಾಪಿಸ್ತಿರುತ್ತೆ. ನದಿಯ ದಡದಲ್ಲೇ ಹರಿದು ಬಿಟ್ಟಿಲ್ಲಂತೆ, ಆಮೇಲೆ ತನ್ನ ಮನೆಗೆ ಹಾಕೊಂಡ್ರು ಎಲ್ಲಿಗೆ ಹಾಕೊಂಡ್ರು ಗೊತ್ತಿಲ್ಲ, ನನಗೆ ಜಾಪಕ ಇಲ್ಲ, ಜಾಪಕ ಇದ್ದಿದ್ರೆ ನಾನೇ ಅಚೀವ್ ಆಗ್ತಿದ್ದೆ. ಯಾಕೆ ನಿಮಗೆ ಹೇಳ್ತೇನೆ ಅಂದ್ರೆ, ಭಗವಂತನ ಭಕ್ತರಿಗೋಸ್ಕರ ಭಗವಂತ ಈಚೆಗೆ ಬರ್ತಾನೆ, ಅವ ಈಚೆಗೆ ಬರೋದಿಲ್ಲ. ಅವನ ವಿಶ್ವವನ್ನ ಸೃಷ್ಟಿ ಮಾಡಿ ಆ ಪ್ರಪಂಚದ ಒಳಗೆ ಗುಪ್ತವಾಗಿ ವಾಸ ಮಾಡ್ತಾ ಇದ್ದಾನೆ. ನಮ್ಮ ಶ್ರೀನಿವಾಸ ಕಲ್ಯಾಣದಲ್ಲಿ 10,000 ವರ್ಷಗಳ ಕಾಲ ಗುಪ್ತವಾಗಿ ವಲ್ಲೀಕದಲ್ಲಿ ವಾಸ ಮಾಡಿದ. ಬ್ರಹ್ಮದೇನು ರೂಪ ತೆಗೆದುಕೊಂಡು ಬಂದು ಕ್ಷೀರಸೇಚನೆಯನ್ನು ಮಾಡಿದಾಗ ಆ ಗೋಪಾಲಕನ ಕುಟಾರದ ಏಕದಿಂದ ವಿವಕ್ತನಾದ. ಯಾದಕ್ಕೋಸ್ಕರ ಅಂದ್ರೆ ಅವರೇ ಪುರಂದರದಾಸರು ಹೇಳ್ತಾರೆ, ಗರುಡನ ತೆಗಲೇರಿ ಮೂರ್ಜಗಬಾಲಿಸುತ ಪರಮ ವೈಷ್ಣವರ ಪವನವ ಮಾಡುತ್ತಲಿ ಪುರಂದರ ವಿಠಲ ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದ್ದೇನೆ. ಬ್ರಹ್ಮದೇವರು ಬಂದು ಹಾಲು ಕರೆದ್ರು, ಅಮ್ಮನವ್ರು ಬಂದು ಪರಿಚಯ ಮಾಡಿಸ್ಕೊಟ್ರು, ರುದ್ರದೇವರು ಬಂದು ತಾತ ತಾತ ನಿಮ್ ಮೇಲ್ ಬಂದ್ರೆ ಕತೆ ನಡೀತಾ ಇಲ್ಲ, ಯಾವ ಭಕ್ತರು ಬರಲ್ಲ, ಬಂಗಾರ ಕಿರೀಟ ಹಾಕಲ್ಲ, ಕೃಷ್ಣದೇವರಾಯ ಕೊಡಲ್ಲ, ರಣವೀರ್ ಕಂಠೀರ್ ನರಸಿಂಹರಾಜುಡಿಯ ಕೊಡಲ್ಲ, ನಿಮ್ಗೆ ಅರಮನೆ ರಚನೆ ಆಗಲ್ಲ, ಪದ್ಮಾವತಿ ಬರಲ್ಲ, ಪದ್ಮಾವತಿ ಬರದೇ ಹೋದ್ರೆ ನಿಮ್ ಕಲ್ಯಾಣೋತ್ಸವ ನಡೆಯಲ್ಲ ಅಂತ ಚಪ್ಪಾಳೆ ಹೋದ್ರು ಮನೋಭಿಮಾನಿಗಳು. ಹೋದಿನ ಕೂಸು ನಿಮ್ಮೆಲ್ಲರ ಉದ್ಧಾರಾರ್ಥಕ್ಕಾಗಿ ಜಗತ್ತಿನ ಮದುವೆ ಯಾಕಾಯ್ತು ಗೊತ್ತಾ, ತನ್ನ ಮದುವೆಯನ್ನು ತಾನೇ ಹವಣಿಸಿಕೊಂಡ ವಿಜಯರಾಜ ಹೇಳ್ತಾರೆ. ಯಾಕೋಸ್ಕರ ಲೋಕವತ್ತು ಲೀಲಾಕೈದಲ್ಲಿಯನ್ನು ಈ ಜಗತ್ತಿನ ಸೃಷ್ಟಿ ಕ್ರೀಡೆಗೋ ಸುಗ ಅವರವರ ಗತಿ ನೀಡಲು ಸುಗ ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಅಲ್ವಾ. ಹಾಗೆ ಭಕ್ತರಿಗೋಸ್ಕರ ಪೊತರೆಯಿಂದ ಅಭಿವ್ಯಕ್ತನಾಗ್ತದೆ. ಅದರಿಂದ ಭಕ್ತನ ಹೃದಯ ಕಮಲದಲ್ಲಿ ಪೊತರೆ ಒಳಗಿಸ್ತಕ್ಕಂಥ ಈ ಅರಗಿನಿ ಅವನು ಸಾಧನೆ ಮಾಡ್ತಾ 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 ಅವನ ಸಂತೋಷದ ಉನ್ನಾಹಕ್ಕೆ ಕಾರಣವಾಗಿ ಆ ನಾಮ ಸಿದ್ಧಿ ರೂಪದಲ್ಲಿ ಪ್ರಕಟವಾಗ್ತದೆ. ಇನ್ನೊಬ್ಬರ ತಲೆ ಮೇಲೆ ಕೈಯಿಟ್ಟು ಆ ನಾಮಾಂಕಿತವನ್ನು ಕೊಡೋದೇ ಅಂಕಿತ. ಅವನಿಗೆ ಬೇಕಾದಂತ ಅರಗಿಣಿಯ ನಾಮಾಂಕಿತವನ್ನ ಪ್ರದಾನ ಮಾಡುವ ಕ್ರಮ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಅರಗಿಣಿಯ ಮಹಾತ್ಮೆಯನ್ನ ನಾವು ಸಿದ್ಧಿ ಮಾಡ್ಕೊಳ್ಳೋದು. ಇದನ್ನೇ ಅಂಕಿತ ಅಂದ್ರೆ ಅಷ್ಟೇ, ಏನಿಲ್ಲ. ಅಂತ ಅಂಕಿತದ ಪರಂಪರೆಯನ್ನ ನಮ್ಮ ಗುರುಗೋವಿಂದ ದಾಸರು 100 ಜನಗಳಿಗೆ ಕೊಟ್ಟು ಇವತ್ತು ಹರಿನಾಮದ ಅರಗಿಣಿ ಆಯಾ ಅಂಕಿತೋಕ್ತವಾದಂತಹ ಹೃದಯದಲ್ಲಿ ಇದ್ದು ಅದು ಭಗವಂತನಿಗೆ ಸಮರ್ಪಣೆ ಆಗ್ತಾ ಇದೆ ಎಂಬತಕ್ಕಂಥ ಅಮೂಲ್ಯ ಕಾರ್ಯವನ್ನ ಮಾಡಿರ್ತಕ್ಕಂಥ ಪರಂಪರೆಯನ್ನ ನಾವಿವತ್ತು ಜ್ಞಾಪಿಸಿಕೊಳ್ತಕ್ಕಂಥವರಾಗಬೇಕು. ಎಲ್ಲರೂ ಮಾಡಲಿಕ್ಕಾಗಲ್ಲ, ಈಶ್ವರಾಚಾರ್ಯ ಯಾರು ಅಂಕಿತ ಕೊಡ್ತಾರಂತೆ ಅಂದ್ರೆ ಅವ್ರಿಗೇನು ಗೊತ್ತು ರೋಗ ಅಂತ. ಯಾರು ಮಾಡಲಿಕ್ಕಾಗಲ್ಲ, ಅವನ ಇಚ್ಛೆ ಇರಬೇಕು, ಅವನ ಆಜ್ಞೆ ಆಗಬೇಕು. ಎಲ್ಲರನ್ನೂ ಕರೆದು ಇಲ್ಲಿ ಬನ್ನಿ ಕೊಡ್ತೀನಿ ಅನ್ನಕ್ಕೆ ನಾವು ಭಾನುವಾರ ಭಾನುವಾರದವರಲ್ಲ. ಮೇಡಮ್ ಬತ್ತಿ ಅಂಕಿತಿವಲ್ಲ, ಬನ್ನಿ ದುಡ್ಡು ಕೊಡ್ತೀವಿ, ಬನ್ನಿ ನಮಗೆ ಸೇರ್ಕೊಳ್ಳಿ, ಬೇಕಾದಂತಹ ಸೌಲಭ್ಯ ಕೊಡ್ತೀವಿ, ಬನ್ನಿ ಭಾನುವಾರ ಭಾನುವಾರ ಒಂದು ಮೇಡಮ್ ಬತ್ತಿ ಹಚ್ಚಿ ಆತಾಡೋದ ನಾವು ಎಲ್ಲರೂ ಕರೆದು ಕರೆದು ಕೊಡಕ್ಕೆ ಹಂಗಿಲ್ಲ. ಕರ್ತಾದವನು ಕೇಳ್ಕೊತಾನೆ ಅಂತ ಕನ್ನಡದ ಒಂದು ಗಾವೆ. ಪಕ್ಕದಲ್ಲಿ ಕೂತಿದ್ದವ್ರು ಕರೆಯಕ್ಕಾಗತ್ತ, ಯಾಕ್ರಿ ಏನಂದ್ರಿ ಅಂದ್ರೆ, ಇಲ್ಲ ನಿಮ್ಗೆ ಕರ್ತಾ ಇತ್ತಂತೆ ಅದಕ್ಕೆ ಕೆರದೆ ಅಂದ್ರೆ ಹೇಳ್ತಾರೆ ಏನೋ ನೀವು ನೆಪ ಮಾಡ್ಕೊಂಡು ನನ್ನ ಮುಟ್ಟಿಯಿಂದ ಶುರು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಮಗ್ ಕಡ್ತಾ ಆದ್ರೆ ನಾವು ಕೆಡ್ಕೋಬೇಕಷ್ಟೇ, ಅರ್ಥ ಆಯ್ತಾ? ಹಾಗೆ ನಮಗ್ ಬೇಕು ಅನ್ಸಿದ್ರೆ ಹೋಗ್ಬೇಕು, ಹಾಗೆ ಹೇಳ್ತಾ ಇದ್ದಾರೆ. ಮುಂದಿನ ನುಡಿಯಲ್ಲಿ ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಬ್ಯೂಟಿಫುಲ್ ವರ್ಡ್ಸ್. ಕ್ರುದ್ಧ ಗುರುನಪಿ ಹನ್ಯಾ, ಮನಸ್ಸಿಗೆ ಕೋಪದ ಒಂದು ಅವಸ್ಥೆ ಬಂದುಬಿಡ್ತು ಅಂದ್ರೆ ಅದೇ ಬೆಕ್ಕು. ಬೆಕ್ಕು ಗಿಣಿಯನ್ನು ನುಂಗಿಬಿಡ್ತದೆ. ಸುಲಭವಲ್ಲವೋ ಮಹದಾನಂದ, ಅದರ ಒಳಹ ತಿಳಿಯಬೇಕು ಗುರುದಯ ಆನಂದ. ಹಬ್ಬಿರುವ ಮೂರು ಪರ್ವತಗಳ ಒಂದು ನೊಣನು ಒಂದು ತನಕ ಕರುರಕ್ಕಸಿಯ, ಕರುರಕ್ಕಸಿಯ ಅಲ್ವಾ, ಒಂದು ಬೆಕ್ಕು ನುಂಗುವ ತನಕ ಸುಲಭವಲ್ಲವೋ ಮಹದಾನಂದ, ಅದರ ಒಳಹ ತಿಳಿಯಬೇಕು ಗುರುದಯ ಆನಂದ. ಇದು ಒಂಥರ ಮುಂದಿಗೆನೆ, ಮುಂದಿಗೆ ಒಳಗೆ ಟೈಪ್ಸ್ ಆಫ್ ಬೇಕಾದಷ್ಟಿದೆ. ಅದರಿಂದ ದೇವನಾಮಗಳಿಗೆ ನಮಗೆ ತೋರದಂತೆ ಅರ್ಥ ಹೇಳುವುದಲ್ಲ, ಅದಕ್ಕೆ ಶಾಸ್ತ್ರದ ಹಿನ್ನೆಲೆಯನ್ನು ಇಟ್ಟು ಅರ್ಥ ಮಾಡುವ ಸಮನ್ವಯ ಎನ್ನತಕ್ಕಂಥದ್ದು ಯಾರಲ್ಲಿ ಇರ್ತದೆ ಅದು ನಿಮಗೆ ಟೋಪಿ ಹಾಕೋದಿಲ್ಲ. ಇಲ್ಲವೇ ದಾಸರ ಪದಗಳಿಗೆ ಏನು ಬೇಕಾದ್ರೂ ಅರ್ಥ ಮಾಡಬಹುದು. ಆ ರೀತಿಯಾದಂಥ ಸರಳವಾದ ಪದಗಳು ಹೀಗೂ ಬರುತ್ತೆ ಹಾಗೂ ಬರುತ್ತೆ. ನಮ್ಮನ್ನು ಹೇಳ್ತದೆ ಲಾಜಿಕ್ ಇಸ್ ಎ ಡಬಲ್ ಐಟ್ ಸೋಲ್ಡ್ ಅಂತ, ಗರಗಸ ಇದ್ದಾಗೆ ನಮ್ಮ ಲಾಜಿಕ್ಕು ನಮ್ಮ ಸಾಹಿತ್ಯ ಹೀಗೂ ಕುಯ್ಯುತ್ತೆ ಹೀಗೂ ಕುಯ್ಯುತ್ತೆ. ಹಾಗೆ ನಮ್ಮ ತರ್ಕ ಅನ್ನೋದು ಡಬಲ್ ಎಡ್ ಸೋಲ್ಡ್ ಅಲ್ವಾ, ಇತ್ತ ಕಡೆನೂ ಕತ್ತರಿಸುತ್ತೆ ಅತ್ಲ ಕಡೆನೂ ಕತ್ತು, ವಾದಕ್ಕೂ ಬರುತ್ತೆ ವಿವಾದಕ್ಕೂ ಬರುತ್ತೆ. ಆದ್ದರಿಂದ ನೈಷ ತರ್ಕೇಣ ಮತಿರಾಪನೀಯ, ವೇದ ಓದಿದರೇನು ಶಾಸ್ತ್ರ ಪಠಿಸಿದರೇನು ವಾದಿಸಿದರೇನು, ತರ್ಕವನ್ನು ಮಾಡಿ ಪಾದದಿಂದಲೇ ಗಂಗೆಯ ಪಡದೆ ನಾರಾಯಣನೇ ಆದಿ ಎನ್ನುತ್ತ ಪಂಚಭೇದವ ನರಿಯದಲೇ ಏನು ಮಾಡಿದರೇನು, ಆನೆಗೆ ಮಜ್ಜನ ಮಾಡಿಸಿದ ತೆರದಿಂದ. ನಮ್ಮ ವಿಜಯನಾಯರು ನೋಡಿ, ಹೆತ್ತ ಮಕ್ಕಳು ಹುಚ್ಚರಾದರೆ ಎತ್ತಿ ಬಿಸಡುವರೇನು ಅಂದು ಶ್ರೀಪಾದರಾಜ ನೋಡಿ ಮಾಡ್ತಾ ಇದ್ದಾಳೆ. ಮೋಹನದಾಸರ ತಾಯಿ ತನಗೇ ಮಗು ಬೇಡ, ಚಕ್ರತೀರ್ಥಿ ಎತ್ತಾಕ್ರೆ ಬಂದಿದ್ದಾಳೆ ಅಷ್ಟ, ಮತ್ತೆ ಮಗು ಯಾರು ನೀರು ಎತ್ತಾಕ್ತಾರ ಅಂದ್ರೆ ಅವ್ರಿಗೇನು ಆರೋಪ ಬಂದಿದೆ ಸರಿಯಾಗಿ ಹುಟ್ಟಿಲ್ಲ ಅಂತ. ನೋಡಿದ್ರೆ ಐದೆ ದೊಡ್ಡ ಕಷ್ಟ. ಆದ್ರೆ ಆ ಮಗು ನಂಗೆ ಬೇಡ ಅಂತ ಎಸ್ಸೆ ಬಂದಿದ್ದಾಳೆ, ಯಾರು ಇಲ್ಲೇ ಹೋಗ ಅಂತ. ಅಲ್ಲ ಕರುಣದಿಂದಲೇ ಎಮ್ಮ ಪೊರೆವ ನಲ್ಲದೆ ಹಿಂದೆ ನಿಂತ್ಕೊಂಡಿದ್ದಾರೆ ಬೇಡಾಳು ಅಮ್ಮ ಅಂದ್ರು ತಿರು ನೋಡ್ತಾಳೆ ಬೇಡಾಳು. ಭವ್ಯ ಸ್ವರೂಪ ಭವ ದುಃಖ ತೂಲ, ರಾಯರಿಗೆ ಭವ್ಯ ಸ್ವರ ಇದೆ, ಭೂಋಷಿಗಳಿಗೆ ಭವ್ಯ ಸ್ವರೂಪ ಇಲ್ವಾ? ಕರ್ಮಜ ದೇವತೆ ಪ್ರಹ್ಲಾದರಾಜರಿಗೆ ಭವ್ಯ ಸ್ವರೂಪ ಅಂತ ಕರೆದಿದ್ದಾರೆ, ಭೂಋಷಿಗಳಿಗೆ ಭವ್ಯ ಸ್ವರೂಪ ಇಲ್ಲವಾ ಅಂದ್ರೆ ಎಲ್ಲರೂ ಒಬ್ಬರುತ್ತಾ? ಹಿಂದೆ ನಿಂತಿದ್ದಾರೆ ಶಾಂತ ಗುರುಗಳು. ಅಮ್ಮ ಅಂದ್ರು ನಿಮ್ಮ ಮಗು ಬೇಡದೇ ಇದ್ರೆ ನಮ್ ಕೊಡ್ತೀಯಾ? ಯಾರಾದ್ರು ಕೇಳ್ತಾರೆ ಅಂದ್ರೆ ಪಿತ ಪಿತ ಅಂತ ಇದೆ, ವಿಕಾರ ರೂಪದಲ್ಲಿದೆ, ಆರೋಪದಲ್ಲಿದೆ, ಕೂಸು ರೋಗಗ್ರಸ್ತವಾಗಿದೆ, ಈ ಮಗು ನಿಮ್ಗೆ ಬೇಡದೇ ಇದ್ರೆ ನಮ್ ಕೊಡ್ತೀಯಾ ಅಂತ ಕೇಳಿದ್ರು. ಅಂತ ಶಾಂತ ಮೂರ್ತಿಗಳು ಕರುಣಾಮೂರ್ತಿಗಳು ಜಗತ್ತಲ್ಲಿ ಇದ್ದಾರೆ ನೋಡಿ. ಹರಿದಾಸ ಸಾಹಿತ್ಯದ ಹಿನ್ನೆಲೆಯಲ್ಲಿ ಎಂತ ಜನಕ್ಕೆ ಕೈ ಒಡ್ಡುತ್ತಾರೆ ಅಂದ್ರೆ ದಾಸ ಹೇಳ್ತಾರೆ, ಕಾಸಿಗೆ ಒದ್ದುವ ಕೈಯ ಏತು ಮಹಿಮೆಗಾರನೆಯ. ಇದೇ ವಿಜಯರಾಯರ ಸ್ತೋತ್ರ. ಕಾಸಿಗೆ ಒಡ್ಡುವ ಕೈಯ ಭಗವಂತ, ಅದನ್ನ ಅವನ ಭಕ್ತರುಗಳು ಹಾಗೆ ಒಡ್ಡುತ್ತಾರೆ. ನಿಮ್ಗೆ ಬೇಡದಿದ್ರೆ ಆ ಮಗುವನ್ನ ನನ್ ಕೊಡು ಅಂದ್ರು. ಕೃಷ್ಣಾರ್ಪಣ ವಸ್ತು ಒಂದು ಅಲ್ಲಿ ಒಂದು ವಸ್ತ್ರ ಮೈ ಮೇಲೆ ಹಾಕಿದ್ರು. ಹೇಳೋ ಮೋಹನ ಅಂದ್ರು ಅಷ್ಟೇ, ಸೌರನ್ ಕಲರ್ ಚಿರಂಜೀವಿಯಾಗಲು ಚಿನ್ನ ನೀನು ಪರಮ ಭಾಗವತರ ಪದಧೂಳಿ ಇಲ್ಲ. ಪಂಡಿತರು ಪಾಮರಿಗಳು ಆರಿಗಾದರೂ ಸರಿ, ನಿನ್ನ ಕಂಡರೆ ಕೌತುಕವು ಬರಲಿ. ಸಣ್ಣ ವ್ಯಕ್ತಿಗಳನ್ನೂ ಸಂತೋಷವ ಮಾತಾಡ್ತು. ಯಾರು ಗುರಾಣಿ ಕಾಲದಲ್ಲಿ ಪಂಡಿತರು ನೆನೆಸಿದ್ರೆ ಅವ್ರಿಗೊಂದು ಪ್ರಮೇಯ ಹಾಕದಿದ್ರೆ ಸೊಳ್ಳೆ ಅಂತ ತಿನ್ನಿಸ್ಬೇಕು. ಪಂಡಿತರು ಪಾಮರು ಆರಿಗಾದರೂ ಸರಿ, ನಿನ್ನ ಕಂಡರೆ ಕೌತುಕವು ಬರಲಿ. ಅರ್ಥ ಆಯ್ತಾ ನೋಡಿ ಹೇಗಿದೆ. ನಿಶ್ಚಯಾತಕ್ಕೆ ಕಂಡ ಕಷ್ಟಜಾತಕ್ಕೆ ಅವಳ ಹಣೆಗಳ ಹಾಗೆ, ಆ ಮಗುವಿನ ನಿಷ್ಠೆ ಅದರಿಂದ ಬಂದಂತ ಕಷ್ಟ ಎರಡನ್ನೂ ದೂರ ಮಾಡಿ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜನೆ ಮಾಡತಕ್ಕಂತ ವಿಜಯರಾಯರು ಇವತ್ತು ಮೋಹನದಾಸರನ್ನ ಜಗತ್ತಿಗೆ ಕೊಡ್ತಕ್ಕಂತ ಅವರಾದ್ರು. ಅಂತಹ ಅಭಯವನ್ನ ಕೊಡ್ತಕ್ಕಂತ ಅವರು ನಮ್ಮ ದಾಸದಾವಣೆಯ ಪರಂಪರೆಯವರು. ಅದು ಎಲ್ಲಿಂದ ಬಂತವರಿಗೆ ಶಕ್ತಿ ಅಂದ್ರೆ ಇಂಥ ಅರಗಿಣಿಯನ್ನ ಸಾಕಿರೋದ್ರಿಂದ. ಈ ಅರಗಿಣಿ ಚಂದಕ್ಕೆ ಸಾಕೋದಲ್ಲ, ಈ ಅರಗಿಣಿ ಅಂಗಕ್ಕೆ ಸಾಕೋದಲ್ಲ, ಈ ಅರಗಿಣಿ ಇನ್ನೊಬ್ಬನಿಗೆ ಸುಖವನ್ನು ಕೊಡೋದಕ್ಕೋಸ್ಕರ ಅಲ್ಲ, ಈ ಅರಗಿಣಿ ವನನೋ ನಮ್ಮ ಮನೇನೋ ಶೃಂಗಾರ ಮಾಡೋದಕ್ಕೋಸ್ಕರ ಸಾಕೋದಲ್ಲ. ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಸಾಧನೆ ನಮಗೆ ಬೇಕಾದಂತಹ ಸುಖದ ಫಲವನ್ನು ಕೊಡ್ತಕ್ಕಂಥ ಅರಗಿಣಿ ನಮ್ಮ ಹೃದಯದೊಳಗಿದೆ. ಆದ್ರಿಂದ ಇಂಥ ಮನಸ್ಸಿಗೆ ಕೋಪವೆಂಬ ಮಾರ್ಜಾಲ ಕಂದರೆ ನುಂಗುವುದು. ಮನಸ್ಸಿನಲ್ಲಿ ಅರಿಷದ್ವರ್ಗದ ತಳಮಳ ಶುರು ಆಗೋಯ್ತು ಅಂದ್ರೆ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮದ್ಭವ. ಆ ರುಧಂಗೆ ಶತ್ರುಗಳಿರುವರು ಕ್ರೂರರಿವರು ಎನ್ನನು ಬಿಡದೋ. ಐದು ಆರು ಮಂದಿ ಶತ್ರುಗಳಿರುವರು. ಇಂಥ ಕಾಮ ಕ್ರೋಧ ಲೋಭ ಮೋಹ ಮದಮಚ್ಛರಿಗಳಿಗೆ ನಮ್ಮ ಮನಸ್ಸು ಸಿಕ್ಕಾಕುಂತು ಅಂದ್ರೆ ಅರಗಿ ನುಂಗುಡುತ್ತೆ. ಕ್ರೋಧವೆಂಬ ಮಾರ್ಜಾಲ ಒಳಗೆ ಇದೆ, ಅದು ಕಂಡರೆ ನಮ್ಮ ಮನಸ್ಸಿನ ಅಸ್ತವ್ಯಸ್ತವಾದ ಮನಸ್ಸಿನ ಮನೋವಿಕಾರಗಳಾಗೋಯ್ತು ಅಂದ್ರೆ ಆ ಹರಿನಾಮದ ಅರಗಿಣಿಯನ್ನ ನುಂಗು ಬಿಡುತ್ತೆ. ಕ್ರುದ್ಧ ಗುರುನಪಿ ಹನ್ಯ, ಕೋಪ ಎಂಬತಕ್ಕಂತಹ ಸಿಚುಯೇಷನ್ ಬಂದ್ರೆ ದೇವರಲ್ಲ ಹೆತ್ತ ತಂದೆ ತಾಯಿಯನ್ನು ಕೂಲಿ ಮಾಡಿಬಿಡ್ತೇವೆ ಅಂತ. ಪ್ರಪಂಚದಲ್ಲಿ ನೋಡ್ತಾ ಇಲ್ಲ ಪೇಪರ್, ತಾಯಿ ಮಗ ಮಾಡಿರೋದು, ಅಪ್ಪ ಮಗನ್ ಮಾಡಿರೋದು, ಹೇ ಅದೆಲ್ಲ ಎಲ್ಲಿದೆ ಅಂದ್ರೆ ದಾಸರಾಯರೇ ಕೊಡ್ತಾ ಇದ್ದಾರೆ. ತಂದೆಯ ಕೊಂದು ಕಂದನ ಸಲಹಿರೇ, ಕಂದನ ಕೊಂದು ತಂದೆಯ ಸಲಹಿರೇ. ಏ ತರ ನ್ಯಾಯ ಇದೆ? ಹಿರಣ್ಯಕಶಿಪುವನ್ನ ಕೊಂದು ತಂದೆಯನ್ನ ಮಗನ ಪಟ್ಟಾಭಿಷೇಕ ಮಾಡಬೇಕು ಅಲ್ವ? ಮಗನಾದ ಕಂಸನನ್ನು ಕೊಂದು ಉಗ್ರಸೇನನ್ನ ಪಟ್ಟಾಭಿಷೇಕ ಮಾಡಿದೆ, ಯಾವ್ದಾದ್ರು ಒಂದು ನ್ಯಾಯ ಇಟ್ಕೊಳ್ಳಿ ಅಂತ ನಮ್ಮ ದಾಸರ. ತಂದೆ ಕೊಂದು ಮಗನ ರಕ್ಷಣೆ ಮಾಡ್ದ, ಮಗನ್ ಕೊಂದು ಅಪ್ಪನ ರಕ್ಷಣೆ ಮಾಡ್ದ. ಅಲ್ಲಿಗೆ ತಂದೆ ಮಗ ಕೊಂದಿರೋದು ಆ ಕಾಲದಲ್ಲೇ ಇತ್ತು ಅನ್ಬೇಕಾದ್ರೆ ಈ ಕಾಲದಲ್ಲಿ ಆಸ್ತಿ ವಿವಾದ ಇತ್ಯಾದಿಗಳಿಗೆ ಕೂಲಿ ಮಾಡೋದು ಏನ್ ದೊಡ್ಡಕ್ಕೆ ಅನ್ನ. ಮನಸ್ಸಿಗೆ ಕೋಪ ಕೋಪ ಲಾಭ ಅಥವಾ ಕಾಮಕ್ರೋಧಾದಿಗಳು ಅಲ್ವಾ, ಇವೇನಾದ್ರು ಅವಸ್ಥೆ ಎಂಬತಕ್ಕಂತ ಅದು ವ್ಯತ್ಯಸ್ತವಾಗಿ ಬಿಟ್ಟು ಆ ಮನಸ್ಸಿನ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ರೆ ಹರಿನಾಮದ ಅರಗಿನಿ ಎಂಬತಕ್ಕಂತಹದ್ದನ್ನ ಈ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೋಪಾದಿಗಳು ನುಂಗು ಬಿಡ್ತಾರೆ ಅನ್ನೋ ನಿರಂತರವಾದ ಭಗವಂತನ ಸ್ಮರಣೆ ಈ ಗಿಣಿಯ ಸಂಬಂಧ ಎಂಬತಕ್ಕಂತಹದ್ದು ನಮಗೆ ಹೊರತು ಬಿಡುತ್ತೆ ಎಂಬತಕ್ಕಂತಹದ್ದನ್ನು ಹೇಳ್ತಾರೆ. ತಾಪವೆಂಬ ಉಳಿ ಕಂಡರೆ ಕೊಂಡೊಯ್ಯುವುದು, ಮನಸ್ಸಿನ ಕೋಪದ ಅವಸ್ಥೆಯ ಪರಾಕಾಷ್ಠತೆ ತಾಪ. ಕೋಪ ಅನ್ನೋದು ಆದಿ, ತಾಪ ಅನ್ನೋದು ಅಂತ್ಯ. ಒಂದು ಮನಸ್ಸಿಗೆ ಟೂ ಎಡ್ಜಸ್ ಅಲ್ವ, ಮೊದಲನೇ ಹೆಜ್ಜೆ ಪ್ರಾರಂಭ ಅನ್ನೋದು ಗ್ರಹಣ ಇದ್ದಾಗೆ ಕಂದಗ್ರಹಣ ತಾಕತ್ತೆ ಮೈಗೆ ಪ್ರಾರಂಭ. ಕಂದಗ್ರಹಣ ಪೂರ್ತಿ ಕಪ್ಪಾಗುತ್ತೆ ಆವಾಗ ಪೂರ್ತಿ ತಿರ್ಗಾ ಬೆಳಕು ಎಂಬತಕ್ಕಂತಹದ್ದು ಗ್ರಹಣ ಬಿಟ್ಟ ಮೇಲೆ ಕಂದಗ್ರಹಣ ಎಂಬತಕ್ಕಂತಹದ್ದು ವಸ್ತು ಸ್ಥಿತಿಗೆ ಬರುತ್ತೆ. ಹಾಗೆ ಕೋಪ ಎಂಬತಕ್ಕಂತಹದ್ದು ತಾಕರೇಟಿಗೆ ಅದು ತಾಪದಲ್ಲೇ ಪರಿವಸಾನವಾಗುವುದು, ಮಧ್ಯದಲ್ಲಿ ಹೋಗಲ್ಲ. ಆದ್ದರಿಂದ ತಾಪ ಎಂಬ ಹುಲಿ ಕಂಡರೆ ಅದು ಹುಲಿ ಅಂದ್ರೆ ಆಬ್ಬಟ ಮಾಡ್ತಕ್ಕಂತಹ ಸ್ಥಿತಿ. ತಾಪ ಅಂದ್ರೇನು? ಮನಸ್ಸಿನ ನೆಲೆಯನ್ನೇ ಕಳ್ಕೊಂಡು ಆರ್ಭಟ ಮಾಡಿ ಮೈ ಶವರಿಂಗ್ ಹುಟ್ಟುತ್ತೆ, ಗಡಗಡಗಡ ನಡುತ್ತಾನೆ, ಕಣ್ಣು ಕೆಂಪಗಾಗುತ್ತೆ. ಲೋ ಯಾಕೋ ಅಪ್ಪ ಅಮ್ಮನ ಮೇಲೆ ಸೆಗತ್ತಿದೆ ಅಂದ್ರೆ ಯಾವಪ್ಪ ಯಾವಮ್ಮ ಈ ಬಡ್ಡಿ ಮಕ್ಕಳನ್ನ ನಾನೇ ಗತಿ ಅಂತ. ನಾವು ಏನೇನು ಮಾಡಿದ್ನು ಅದೆಲ್ಲ ಜ್ಞಾಪಿಸ್ಕೊಂಡು ಹೇಳ್ತಾನೆ, ನುಂಗುಡ್ತಾನೆ. ತೊಂದರೆ ಇವತ್ತು ಮುಂದೆ ಏನಂತ, ಅವನಿಗೆ 75 ರೂಪಾಯಿ ಪಿಂಚಣಿ ನಮ್ಮಪ್ಪಂಗೆ. ಇವತ್ತು ನೋಡಿಗೂ ಬೆಂಗಳೂರಲ್ಲಿ ಒಂದು ಸಂಸಾರ ಮಾಡಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಕೇಳು ನಮ್ಮಪ್ಪನ್ನ ಅಂತ ಅಲ್ವಾ. ಏನೇನು ತಂದೆ ತಾಯಿಗಳಿಗೆ ಗುರು ದೇವರಿಗೆ ಸೇವೆ ಮಾಡಿರ್ತೇವೋ ಅದೆಲ್ಲ ಇವಂಶ ಹೊಡಿತೆ, ಅದೇ ತಾಪ ಕೊಂಡೊಯ್ಯುವುದು. ತಪಸಂತಾಪೆ ತಪ ಆಲೋಚನೆ ಅಂತ ದಾತು. ತಪಸಂತಾಪೆ ಅಂದ್ರೆ ನಮ್ಮ ಶರೀರದಲ್ಲಿ ತಾಪೋತ್ಪತ್ತಿ ಆಗುತ್ತೆ ಮನಸ್ಸು ವ್ಯತ್ಯಾಸವಾದ್ರೆ. ಅದಕ್ಕೋಸ್ಕರ ಜಪ ತಪ ಪಾರಾಯಣ ಎಲ್ಲ ಮಾಡಬೇಕಾದ್ರೆ ಮನಸ್ಸಿನ ಸಂಯಮತೆ ಇರಬೇಕು. ಅದಕ್ಕೆ ನಾನು ಹೇಳೋದಿಲ್ಲ ಬರ್ತೀರಾ ಭಜನೆಗೆ ಅಂದ್ರೆ, ಇಲ್ಲ ನಾನು ರಾತ್ರಿ ಬಂದು ಜಾಯಿನ್ ಆಗ್ತೀನಿ ಯಾಕೋ ಮನಸ್ಸು ಸರಿಯಿಲ್ಲ ಅಂತ. ಮನಸ್ಸಿಗೆ ಯಾವ್ದಾದ್ರು ಆಘಾತವಾದಂತ ಒಂದು ವಿಷಯ ಬಂದ್ಬಿಟ್ರೆ ನಮ್ಮ ಮನಸ್ಸು ಅಲ್ಲೇ ಕಲ್ಲೋಲಾಗ್ಬಿಡುತ್ತೆ. ಅದನ್ನ ಬಿ ಪಿ ಪೇಷಂಟ್ ಬಂದು ಹೇಳುವಾಗ ಇಲ್ಲ, ಮನೆಯಲ್ಲಿ ಯಾರು ಸತ್ತು ಬಿದ್ದಿದ್ರು ಯಾಕೆಂದ್ರೆ ಇನ್ನೊಂದು ಹಣ ಬಿದ್ದುಬಿಡುತ್ತೆ ಅಂತ ಭಯ ಆಗುತ್ತೆ. ಹೌದಾ? ಅಂದ್ಬಿಟ್ಟು ನೀವು ನೋಡ್ಕೊಂಡ್ಬಿಟ್ರೆ ಎರಡು ಬೊಂಬುಗಳ ಹತ್ರ ಬೇಕಾಗುತ್ತೆ, ಚೂರಿ ಇನ್ನೊಂದು ಮಾಡೋಕ್ಕಾಗಲ್ಲ, ಒಂದ್ರ ಮೇಲೆ ಇನ್ನೊಂದು ಮಲಗಿಸ್ಕೊಂಡು ಹೋಗೋಕ್ಕಾಗಲ್ಲ, ತಿರ್ಗಾ ಒಂದ್ರಿಂದ ಒಂದು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಹಾರ್ಟ್ ಪೇಷಂಟು ಅವ್ರು ಏನು ಹೇಳ್ಬೇಡಿ ಏನು ಹೇಳ್ಬೇಡಿ ಅಲ್ಲ. ಸ್ವಾಮಿ ಅನುಗ್ರಹ ಇದ್ದರೆ ಯಾವುದೂ ಇಲ್ಲ. ಉಳಿದವರೆಗೆ ರಾಜಾಂಗಣದಲ್ಲಿ ಹೀಗೆ ಉಪನ್ಯಾಸ ಮಾಡ್ತಿದ್ದೆ, ಮನೆಯೆಲ್ಲ ಬೆವರುಬಿಟ್ಟು 20 ವರ್ಷ ಶುಗರ್ ಪೇಷಂಟು ಎತ್ಕೊಂಡು ಹೋಗೋದನ್ನ ಅಯ್ಯೇ. ಅಲ್ಲಿಂದ ಕಮ್ಮಿಂಗ್ ಯಾರ್ಡ್ ಅಂತ ಒಂದು ಆಸ್ಪತ್ರೆ, ಅಲ್ಲಿ ಕರ್ಕೊಂಡೋದ್ರು, ಟಿ ಎಮ್ ಟಿ ಮಾಡಿಸಿದ್ರು, 70% ಇತ್ತು ಮೂರು ಕಡೆ. ಸೀದಾ ಬೆಂಗಳೂರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಪುಷ್ಕರಾಚಾರ್ಯನ. ಅದ್ರ ಒಳಗೆ ಹರಿನಾಮದ ಅರಗಿಣಿ ನಡೀತಾ ಇದೆ, ಸ್ವಯಂ ಅನುಭವ. ರೆಟೈರ್ ಇದ್ದೀನಿ ಯಾರು ಬೇಕಾದ್ರೂ ನೋಡಿದ್ರು. ಬೆಂಗಳೂರು ಆಸ್ಪತ್ರೆ ಹೋಗಿ ಮಲಗಿಸಿದ್ರೆ ಎಂಜಿಯೋಗ್ರಾಫ್ ಮಾಡಿದ್ರು, ಮಾಡಿ ಇದ್ರೆ ಡಾಕ್ಟರ್ ಆಶ್ಚರ್ಯವಾಗಿ ನಿಂತ್ಕೊಂಡ. ಏನು ಅಂದ್ರೆ ಎಂಜಿಯೋಗ್ರಾಫಿಲಿ ನಾರ್ಮಲ್ಲು, ಟಿ ಎಮ್ ಟಿಲಿ 7%. 70% ನಾರ್ಮಲ್ ಹೇಗೆ ಅಂತ ಅವರೆಲ್ಲ ತಲೆ ಬರ್ಕೊತಾ ಇದ್ದಾರೆ ಕೆಕ್ಕೊಂಡು. ನಂತ ಆರನ್ನು ಮಲಗಿದ್ದೀನಿ ಒಂದ್ ಕಡೆ ಎಸ್ಬಿಟ್ರು ನನ್ನ, ಇನ್ನೊಂದು ಅವರ್ ಹಾಗೆ ಟೂರ್ ಹಾಕಿರ್ತೀವಿ, ಏನು ಮಾಡ್ಬೇಕು ಈ ಪಾರ್ಟಿನ ಅಂತ. ಏನೂ ಮಾಡಿದ್ರೆ ಬಿಟ್ಬಿಡಪ್ಪ ಅಂದೆ. ಅಲ್ವಾ?
ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದ ಬಾರದು.
ವ್ಯಾಧಿ ಬಾರದೋ ಬರಲ್ಲ, ಆದ್ರೆ ಪ್ರಾರಬ್ಧ ಕರ್ಮ ಜಾಸ್ತಿ ಇದ್ರೂ ಬರುತ್ತೆ. ಆದ್ರೆ ವಿಜಯರಾಯರ ಪಾದವನ್ನು ನಂಬಿದ್ರೆ ಏನಾಗುತ್ತೆ ಅಂದ್ರೆ ದೇಹ ಬಾಧೆ ತಟ್ಟದು ಸ್ವಯಮೇವ ಸಾಕ್ಷಿ ಅನ್ಭವಿಸಿದ್ದೀನಿ. ಎರಡೂ ರೆಕಾರ್ಡ್ ಇಟ್ಕೊಂಡಿದ್ದೀನಿ. TMT 3.70% ಎಂಜಿಯೋಗ್ರಾಫಿ ನಾರ್ಮಲ್. ಇವತ್ತು ಡಾಕ್ಟರ್ ಆಶ್ಚರ್ಯ ಪಡ್ತಾರೆ, ನಿಮ್ ದೇವರ ಅನುಗ್ರಹ ಹೋಗಿ ಬಂದ ಕಾಸು ತಗೊಳ್ಳಿಲ್ಲ 25,000 ರೂಪಾಯಿ. ನೋಡ್ರ ಪುಷ್ಕರಾಚಾರ ಹೊರಗಿದ್ದು ಆಯ್ತು, ಆಸ್ಪತ್ರೆಗೆ ಹಾಕಿದ್ದು ಆಯ್ತು, ದುಡ್ಡು ತಗೊಳ್ಳೇದಿದ್ದು ಆಯ್ತು, ಅಂದ್ರೆ ರೆಕಾರ್ಡ್ ಹೇಳಿದಂಗೂ ಆಯ್ತು. ಯಾರು ಮಾತಾಡಿದ್ರೆ ಮುಖ ಕಿಡಿತೀನಿ, ನಮ್ಗೆ ಇನ್ನೇನು ಸನ್ಮಾನ ಇಲ್ಲ ನೋಡಿ ದೇವರ ಅನುಗ್ರಹ ಆಗಿ ಅಂತ. ಅಂದ್ರೆ ಏನರ್ಥ, ಒಳಗೆ ಹರಿನಾಮದ ಅರಗಿಣಿಯ ಸಂಪರ್ಕವನ್ನು ನಿರಂತರವಾಗಿ ನಮ್ಮ ಗುರುಗಳ ಅನುಗ್ರಹದಿಂದ ನಾವು ಇಟ್ಟುಕೊಂಡ್ರೆ ಯಾವಿ ಬಾರದೋ ದೇಹ ಬಾಧೆ ತಟ್ಟದೋ. 20 ವರ್ಷದ ಪೇಷಂಟು ನಾ ಪುರಾಣ ಕೂತ್ಕೊಂಡ್ರೆ ಯಾರು ಮನುಷ್ಯದ ಪೇಷಂಟ್ ಉನ್ನದ ಈ ಟೇಜ್ ಇಳಿದ್ಬಿಟ್ಟು ಅಲ್ಲಿ ಹೋದೆ ಅಂದ್ರೆ ಅದು ಅನುಭವಿಸಿ ನೋಡಬೇಕು. ವ್ಯಾಧಿ ತಪ್ಯತೆ ತಪ್ಯತೆ ಪಾಪ ಅಂದ್ರೆ ಮನಸ್ಸಿನ ವಿಷಯ ಹದೇ ಬಿಡಬಾರ್ದು. ಆ ಮನಸ್ಸಿನಲ್ಲಿ ದೇವರನ್ನು ಬದ್ಧವಾಗಿ ಇಡಬೇಕು. ಅಯ್ಯೋ ಹುಡುಗಿ ಉಪನ್ಯಾಸ ಮಾಡ್ತಿದ್ದೆ, ಹಾಲು ತೊಗೊಂಡ್ಬಿಟ್ಟು 70% ಸಣ್ಣ ಹುಡುಗ ಇನ್ನು ನನ್ನ 12 ವರ್ಷ ದೊಡ್ಡ ಮಗನಿಗೆ ಏನಪ್ಪ ಅಂತ ಯಾವುದು ಹೇಳ. ಸ್ವಾಮಿಯನ್ನು ಒಳಗೆ ಧಾರಣೆ ಮಾಡು, ಆಸ್ಪತ್ರೆಯಲ್ಲೆಲ್ಲ ಅರ್ಥ ಆಯ್ತೇನು, ಮಿಲಿಟರಿ ಆಫೀಸಲ್ಲಿ ಬಿದ್ದಿದ್ರು ಕೂಡ ಏನು ಹೇಳಬೇಡ. ಯಾಕೆ ಅಂದ್ರೆ ದೇವನೊಬ್ಬ ಇರುವ, ಅವನೆಲ್ಲ ನೋಡುತ್ತಿರುವ, ಅವನಿದ್ದಾನೆ. ಅವನ ತೇನವಿನ ಗಣಪತಿ ನಚಲತಿ ಅನ್ನೋದನ್ನ ಅವಸ್ಥೆಯಿಂದ ಅನುಭವಿಸು. ಶಬ್ದದಿಂದ, ದೇವರ ನಾಮದಿಂದ, ಭಜನೆಯಿಂದಲ್ಲ ಅದು ಬರೋದು. ಅವಸ್ಥೆಯಿಂದ ಬರೋದು ಬೇರೆ, ಭಜನೆ ಅವಸ್ಥೆಗೆ ಕಾರಣವಾಗಬೇಕು, ಭಕ್ತಿಗೆ ಕಾರಣವಾಗಬೇಕು. ಶಬೆಯೇ ಬೈ ಕೇವಲ ಆಗುತ್ತೆ. ಆದ್ರಿಂದ ಏನಾಯ್ತೀಗ, ಆ ತಾಪವೆಂಬ ಹುಲಿ ಕಂಡರೆ ಕೊಂಡೊಯ್ಯುವುದು, ನುಂಗೋದು ಬೇರೆ, ಸರ್ಕೊಂಡೇ ಹೊರಟೋಗುತ್ತೆ. ಆ ಮನಸ್ಸಿಗೆ ಮತ್ತೆ ದೇವರು ಎಂಬತಕ್ಕಂತ ಅವನು ಸಿಕ್ಕಲ್ಲ. ಇಂದಿಗೋ ಎಂದಿಗೋ ಇಂದು ಬ್ರಹ್ಮದೇಹ ಧರಿಸಿ ಬಂದೆನಯ್ಯ, ಸಿಂಧು ಶಯನ ಅರವಿಂದ ನಯನ ಬಂದ ಕಾರ್ಯವಾಗಲಿಲ್ಲ. ನೋಡಿ ಗುರುಗಳ ಹತ್ರ ಹೇಳ್ತಾರೆ. ಇನ್ನು ತಿರುಗ ನರಜನ್ಮ ಬಾಹೋದೆ ಕಷ್ಟ, ಇದನರಿತು ನೋಡಲು ವಿಪ್ರತ್ವ ಶ್ರೇಷ್ಠ, ನಮ್ಮ ಮರುತನ ಮತ ಪೊಂದುವುದೇ ಉತ್ಕೃಷ್ಟ, ಮರಳಿ ಬಾಹುದೇ ದುರ್ಗಟ, ಕೇಳಲವ ಮರ್ಕಟ, ಎಚ್ಚೆತ್ತಿರುವ ಕಂಡ ಮನವೇ. ತಿರುಗ ಬರುತ್ತೆ ಅಂತ ತಿಳ್ಕೋಬೇಡ ಮನುಷ್ಯ ಶರೀರ, ವೈಷ್ಣವ ಜನ್ಮ ಬರುತ್ತೆ ಅಂತ ತಿಳ್ಕೋಬೇಡ. ವೈಷ್ಣವನ್ನ ಚಿಂತನೆ ಮಾಡೋದು ಬಂದು ಆನಂದ ತೀರ್ಥ ಮತದಲ್ಲಿ ಹುಟ್ಟಿನೇ ಬರತಂತ ಗ್ಯಾರಂಟಿ ಅಷ್ಟು ದುರ್ಬಲ. ಆದ್ರಿಂದ ಬಂದಿದೆ, ಬಂದದ್ದನ್ನು ಉದ್ಧಾರ ಮಾಡ್ಕೊ. ಅಂದ ತಾಪ ಎಂಬತಕ್ಕಂತ ಹುಲಿ ಕಂಡೇ ಕೊಂಡೊಯ್ಯೋದು. ಆದ್ರೆ ಏನ್ ಮಾಡ್ಬೇಕು, ಅದನ್ನ ಕಾಪಾಡಲಾದನು ಹೃದಯದೊಳಗಿಂಗೇಟು ಆಪತ್ತಿ ಒದಗುವುದು ಆ ಮುದ್ದು ಅರಗಿಣಿಯು ಹರಿನಾಮದ ರಗಿಣಿಯು ಹರುಗಿದೆ ಜಗದಿ ಪರಮ ಭಾಗವತದು ಬಳೆಯ ಬೀಸಿದೈಯ. ಬಲೆಯ ಬೀಸುವರು ದೇವತೆಗಳು, ಮನುಷ್ಯರಿಗೆ ಅನ್ವಯ ಮಾಡಬಾರದು. ಬಲೆಯ ಬೀಸಿರಯ್ಯ ಸ್ಟಿಲ್ ಈಗಾದರೂ ಬೀಸು ಅಂದರ್ಥ ಅದಕ್ಕೆ.
ಇನ್ನಾದರೂ ಜ್ಞಾನದಿಂದ ಹೈಕತೆ ಗುಣಗಳ ಸೇರಿಸೆ ಕ್ರೀಡೆಯಿಂದ ಇನ್ನಾದರೂ ಅಟ್ಟೆ ಮೊಮೆಂಟ್ ಎಂದು ಅರ್ಥ.
ಇದುವರೆಗೂ ಮಾಡಬಾರ್ದೇ ಪಾಪ ಮಾಡಿದ್ಯಾ? ನಮ್ಮ ಕಲ್ಲೂರು ಅಥವಾ ನಮ್ಮ ಸರ್ಜಡಿ ದಾಸಪ್ಪನವರು ಅಲ್ಲ ಯಾವಾಗಲೂ ಜಾರ ಸ್ತ್ರೀಮನಲ್ಲೇ ಇದ್ರು. ಜಗನ್ನಾಥ ದಾಸರು ಬಂದೇಟ್ಗೆ ಅವ್ರು ಬೈಲಿಲ್ಲ, ಏನೂ ಮಾಡಲಿಲ್ಲ. ಏನು ಏನು ನೀನ್ ಹಣೆಬಾರ, ಆದ್ರೂ ನೀನು ಉದ್ಧಾರ ಮಾಡಕ್ ಬಂದಿನಿ ಬರ್ಕೊಳಕ್ಕೆ ಏನಾದ್ರಂದ್ರ ಏನು ಮಾಡಲಿಲ್ಲ, ಬಂದು ನಮಸ್ಕಾರ ಮಾಡಿದ್ರು ಒಂದೇ ಮಾತು. ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂದ್ರೆ ಅಷ್ಟೇ. ಆಯವಿಟ್ಟಲ್ಲ ಶ್ರೀಧವಿಟ್ಟವರಾಗಿ
ರಾಘವೇಂದ್ರ ಗುರು ರಾಯರ ಜೀವಿಸಿದೋ ಸೌಖ್ಯವಿ ಜೀವಿಸಿದೋ ಮಂದ ಭಾಗ್ಯರಿಗೆ ದೊರೆಯ ದಿವರ ಸೇವಾ ಬೃಂದಾವನ ಗತ ಮುಟಿಗೆ ಜಲಪಾನ ಮುಟಿಗೆ ಸೋಪಾನ.
ಅಪನತನ ಹೇಳು, ಮಾಧವ ಬ್ರಾಹ್ಮಣನಿಗೆ ಬ್ರಾಹ್ಮಣಿಕೆ ಕೊಡಲಿಲ್ಲ ಬ್ರಹ್ಮದೇವರು.
ಭೋ ಭೋ ಮಾಧವ ವಿಪೇಂದ್ರ ಗತ ಪಾಪೋಕಿ ಕೇವಲ ತಸ್ಮಾತ್ ವರಾಹ ವದನಂ ನತ್ವಾ ತನುಂ ತೆಗಂ ಹೀಸ್ವ. ಎಲ್ಲಿ ಸ್ವಾಮಿ ಕೃಷ್ಣ ನೀತಿ
ಬ್ರಾಹ್ಮಣಿಗೆ ಕೊಡಕ್ಕಾಗಲ್ಲ ಅಂದ್ಬಿಟ್ರು.
ಆದ್ರೆ ನಮ್ಮ ಜಗನ್ನಾಥ ದಾಸರು
ಇಂಥ ಜಾರಸ್ತಿ ಮನೆಯಲ್ಲಿರ್ತಕ್ಕಂಥ ಕರ್ಜಗಿ ದಾಸಪ್ಪನವರಿಗೆ ಶ್ರೀರವಿಠಲರು ಎಂಬ ಅಂಕಿತವನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ತಂದುಕೊಟ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಸಂಧಿಮಾಲಾ ಸಂಧಿ ಅಲ್ವಾ. ಹರಿಕಥಾಮೃತ ಸಾರಕ್ಕೆ ಮಂಗಳ ರೂಪವಾದಂಥ ಅಮೋಘವಾದಂಥ ವ್ಯಾಖ್ಯಾನವನ್ನು ಮಾಡತಕ್ಕಂಥವರಲ್ಲ. ಇಂಥವರಿಗೆ ಬ್ರಾಹ್ಮಣಿಕೆ ಇಷ್ಟ ಇರಲಿಲ್ಲ ಅಂತ ನನ್ನ ಪ್ರಶ್ನೆ. ಜಗನ್ನಾಥದಾಸರು ಬ್ರಾಹ್ಮಣಿಕೆ ಕೊಟ್ಟಿದ್ದಾರೆ, ಬ್ರಹ್ಮೇ ಮಾಲವನ್ನು ಕೊಡೋಕ್ಕಾಗಲಿಲ್ಲ ಅಂದ್ರೆ, ಆದರೆ ನಾವು ಅಷ್ಟು ಮಾಡಬಾರ್ದಿದ್ದೆಲ್ಲ ಮಾಡ್ತೀವಿ, ಹರಿಕಥಾಮೃತಾರ ಓದ್ತೀವಿ, ಇಲ್ಲ ಒಂದು ಪವಮಾನವನ್ನು ಮಾಡ್ತೀವಿ. ಮಾಡುವುದು ವರ್ಷಕ್ಕೊಂದರೆ ಪವಮಾನ ಮಾಡಬಹುದು, ಮೇಣದ್ಬತ್ತಿ ಹಚ್ಚುವಾಗ ಆಗುತ್ತಾ? ಆದರೆ ಪವಮಾನಕ್ಕ ಯೋಗ್ಯತೆ ಇಲ್ಲ ವೇದಕ್ಕೆ ಅನ್ನೋದು ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಕೋಟಿದ್ದಾರೆ. ಅಂದ್ರೆ ಜಗನ್ನಾಥದಾಸರು ಕೊಟ್ರ ಇಲ್ಲ ಎರಡರಲ್ಲೂ ಮಾಡೋದು, ಕೊಟ್ಟರು ಅನ್ನೋದು ಇತಿಹಾಸ ಪ್ರಸಿದ್ಧ. ಜಗನ್ನಾಥದಾಸರು ಕೊಟ್ಟರು, ಬ್ರಹ್ಮದೇವರು ಯಾಕೆ ಕೊಡಲಿಲ್ಲ ಅಂದ್ರೆ ಅಂತಾಯ್ತಾ? ಸಮನ್ವಯ ಮಾಡೋದು ಎಷ್ಟು ಆಗ್ತಾ ಇದೆ? ತೆಗೆದರೆ ಪ್ರಶ್ನೆ, ತೆಗೆದರೆ ಏನೂ ಇಲ್ಲ. ಈಗ ಯಾಕಿದೆ ನಾ ಈ ವಿಮರ್ಶೆ ಅಂದ್ರೆ, ಹರಿನಾಮದ ಅಡಗಿಣಿಯನ್ನು ಎಷ್ಟು ಮಟ್ಟಿಗೆ ನಾವು ಪ್ರೀತಿಯಿಂದ ಒಳಗೆ ಭಕ್ತಿಯಿಂದ ಸಾಕ್ತೇವೋ ಅಷ್ಟು ಅದರ ವಿಮರ್ಶೆ ಎಂಬತಕ್ಕಂಥದ್ದು ಈ ಹೃದಯ ಅಲ್ಲಿ. ಅದಕ್ಕೆ ದಾಸರು ಈ ಪತ್ರೆಯನ್ನು ವರ್ಣನೆ ಮಾಡ್ತಾ, ನೆರೆ ನಂಬಿ ಇದೆ ಮಾತ್ ಹೃದಯ ಮಂಟಪದೋಳು ಪರಿಶೋಭಿಸುತ್ತೀರು ಪಾಂಡುರಂಗ, ಪಾಂಡುರಂಗ ಎಂಬ ಅರಗಿಣಿಯನ್ನ ನೆರೆ ನಂಬಿ ಇದೆ ಎಲ್ಲಿ ಮತ್ ಹೃದಯ ಮಂಟಪದೋಳು. ಇಂಥ ಹೃದಯದಂಬ ಪತ್ರೆಯೊಳಗೆ ಹೃದಯದೊಳಗೆ ಹಿಂಬಿಟ್ಟು ಆಪತ್ತಿ ಒದಗುವುದು ಎಲ್ಲ ಕಾಲದಲ್ಲೂ ಈ ಹರಿನಾಮದ ಅರಗಿಣಿಯನ್ನ ಹೃದಯದಲ್ಲಿ ನಾವು ಧಾರಣೆ ಮಾಡಿಕೊಂಡು ಹೊರಟ್ರೆ ಎಲ್ಲ ಭಯ ಎಲ್ಲ ಭಯ ಕ್ಷುಲ್ಲಕ ಜನರಿಗೆ ಎಲ್ಲ ಭಯ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆವರಿಗೆ ಎಲ್ಲ ಜಯ ಎಲ್ಲ ಜಯ ಎಂಬತಕ್ಕಂಥ ಮೊದಲನೇ ನುಡಿಯ ಯಥಾಮತಿಯ ಅರ್ಥವನ್ನು ನಿರೂಪಣೆ ಮಾಡಿದ್ದೇನೆ. ಇನ್ನು ಎರಡು ನುಡಿಗಳ ಅರ್ಥವನ್ನು ನಾನು ಇವತ್ತು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಮುಗಿಸಿ ನಾಳೆ ನಾನು ಬಳ್ಳಾರಿಯಲ್ಲಿ ಉಪನ್ಯಾಸ ಇದೆ. ಆದ್ದರಿಂದ ನಾನು ಇವತ್ತು ಸಾಯಂಕಾಲದಲ್ಲಿ ಈ ಎರಡು ನುಡಿಗಳ ಉಪನ್ಯಾಸ ಎಂಬತಕ್ಕಂಥದ್ದನ್ನು ಮುಗಿಸಿಯೇ ನಾನು ಪ್ರಯಾಣ ಮಾಡಿದ್ದೇನೆ. ಆದ್ದರಿಂದ ಸಾಯಂಕಾಲ ಮತ್ತೆ ಎರಡು ನುಡಿಗಳ ವ್ಯಾಖ್ಯಾನವನ್ನು ನೋಡೋಣ ಎಂದರಿಗೆ ಇವತ್ತು ಈ ಪೂರ್ವಾರಾಧನಾಂಗಭೂತವಾಗಿ ಈ ಹರಿನಾಮದ ಅರಗಿಣಿಯನ್ನು ಸಾಕಿ ಸಲಹಿ ಅನೇಕ ಅನಂತವಾದ ಜನಗಳ ಹೃದಯ ಕಮಲದಲ್ಲಿ ಕಂಜಲದಲ್ಲಿ ಪಳಗಿಸಿ ಇಟ್ಟು ಅಲ್ಲ ನಮ್ಮ ಕನಕದಾಸರ ಐಕ್ಯ ಅನ್ನೇ ದೃಷ್ಟಾಂತ ತಗೋತಾರೆ. ಗಿಳಿಮರಿಯನ್ನು ತಂದು ಪಂಜರದು ಇಟ್ಟು ಪೋಷಿಸಿ ಕಲಿಸಿ ಮೃದು ವಚನಗಳ ಅಂತ ಅವರ ಅಪರೋಕ್ಷ ಜ್ಞಾನವಾಗಿರ್ತಕ್ಕಂಥ ಚಂದ್ರಿಕಾರಾಯರ ಕಾಲದಲ್ಲಿ ಅನ್ನ ಈ ಗಿಳಿಮರಿಯನ್ನ ಇಂತಹ ಒಂದು ಹರಿದಾಸದ ಪರಂಪರೆಯ ಒಂದು ವಿನ್ಯಾಸದ ನಾನಾ ವಿನ್ಯಾಸವಾದಂತಹ ಪಂಜರಗಳು. ನಮ್ಮ ಪುರಂದರದಾಸರ ಹೃದಯ ಬಂಗಾರ, ಬಂಗಾರದ ಪಂಜರ ಅದು. ನಮ್ಮ ವಿಜಯರಾಯರು ಅಲ್ವೇ, ಅಲ್ಲ ಅವ್ರದ್ದು ಬಂಗಾರ ಆದ್ರೆ ಇವ್ರದ್ದು ಅಂದ್ರೆ ಯಾಕೆ ಬೆಳ್ಳಿ ಆಗಬಾರ್ದೇನು? ಬೆಳ್ಳಿಯಿಂದ ನೀಚವೇನು ಬಂಗಾರದಿಂದ? ಯಾರು ಹೇಳಿದ್ರು ಪಿತೃದೇವತೆಗಳಿಗೆ ನೀ ಬಂಗಾರ ಕೊಟ್ರೆ ತೃಪ್ತಿ ಆಗಲ್ಲ, ಬೆಳ್ಳಿನೇ ಕೊಡಬೇಕು. ದೇವರ ಪೂಜೆಗೆ ಬೆಳ್ಳಿ ಬಂಗಾರ ಮುಖ್ಯ ಅಲ್ಲ, ಬಂಗಾರದ ಮುದ್ರೆ ಬಂಗಾರದ ಮಂತ್ರ ನೀನು ಇಟ್ಕೋ ಬೇಡಂದವ್ರೆ. ತಾಮ್ರ ಇದ್ರೆ ದೇವ್ರ ಪೂಜೆ, ತಾಮ್ರ ಇಲ್ಲೇ ಇಲ್ಲ ಅಲ್ವಾ? ಹಾಗೆ ಬಂಗಾರದ ಪಂಜರ ನಮ್ಮ ನಾರದರ ಹೃದಯ, ನಮ್ಮ ವಿಜಯರಾಯರ ಹೃದಯ ಅದು ಬೆಳ್ಳಿಯ ಪಂಜರ ಅಲ್ವಾ? ನಮ್ಮ ಗೋಪಾಲದಾಸರದು ಅದು ತಾಮ್ರ. ಅದೇ ಮೂರಾಗಲಿಕ್ಕೆ ನಮ್ಮ ಜಗನ್ನಾಥದಾಸರನ್ನು ಕಡಿಮೆ ಮಾಡಿದ್ರಲ್ಲ ಅಂದ್ರೆ ಮಿಶ್ರೀಭಾವ, ಬಂಗಾರ ಬೆಳ್ಳಿ ತಾಮ್ರದ ಮಿಶ್ರೀಭಾವ ಹರಿಕಥಾಮೃತ ಸಾರ. ನಮ್ಗೆ ಯಾವುದು ಅಂದ್ರೆ ಸದ್ಯ ಮರದ ಪಂಜರ ಮಾಡ್ಕೊಳ್ಳೋಣ ಸಾಕು, ಸದ್ಯಕ್ಕೆ ಮರದ ಪಂಜರ ಮಾಡಿಕೊಂಡು ಮರ ಅಂದ್ರೆ ಯಾವುದು? ಸಂಸಾರವೆಂಬಂತ ವೃಕ್ಷ, ಆ ವೃಕ್ಷಕ್ಕೆ ಸಂಬಂಧಪಟ್ಟ ಸ್ಯಾಂಡಲ್ವುಡ್ ಅಂತಹ ಸುಗಂಧೋಪೇತವಾದ ಜ್ಞಾನಾತ್ಮಕವಾದ ನಮ್ಮ ಪಂಜರದಲ್ಲಿ ಆ ಪುರಂದರದಾಸರ ಪರಂಪರೆಯಲ್ಲಿ ಇದ್ದಂತಹ ಹರಿನಾಮದ ಪರಂಪರೆಯ ಗುಣಮಹಾತ್ಮ್ಯಗಳನ್ನ ಆ ಬಿಂಬರೂಪಿಯಾದ ಭಗವಂತನನ್ನು ಕುರಿತು ನಾದೋಪಾಸನೆಯನ್ನು ಮಾಡತಕ್ಕಂಥ ಪರಂಪರೆಯೇ ಈ ಕೀರ್ತನ ಪರಂಪರೆ ಎಂಬತಕ್ಕಂಥದ್ದು. ಇಂತಹ ಒಂದು ಪರಂಪರೆಯನ್ನು ಹಾಕಿದ ಪುರಂದರದಾಸರ ಪೂರ್ವಾರಾಧನೆಯ ದಿವಸ ಇಂಥ ಅರಗಿಣಿ ನಿಮ್ಮೆಲ್ಲರ ಹೃದಯದಲ್ಲಿ ಅಲ್ಲ. ಜಾಸ್ತಿ ಮಾತಾಡಿದ್ರೆ ನಮ್ಮ ಪುರಂದರದಾಸರು ರೆಕ್ಕೆ ಕಟ್ ಮಾಡಿಬಿಡ್ತೀನಿ ಅಂತಾರೆ, ಅಷ್ಟು ಧೈರ್ಯ ಅವ್ರಿಗೆ. ಅಲ್ಲಿ ಗಿಳಿ ಮುಖ್ಯ, ಹಾಡು ಬಿಟ್ಟರೆ ತಾನೇ ರೆಕ್ಕೆ ಇದ್ರೆ ನೀವು ಹಾಕೋಗೋದು, ಜಾಸ್ತಿ ಮಾತಾಡಿದ್ರೆ ಪುಕ್ಕ ಕಟ್ ಮಾಡ್ಬಿಡ್ತೀನಿ ಅಂತಾರೆ, ಅಷ್ಟು ಧೈರ್ಯ ಇದೆ ನಮ್ಮ ಪುರಂದರದಾಸರಿಗೆ ಅಲ್ವಾ? ಪಾನಿಪುರಿ ತಿಂದರೂ ಹರಿ ಇರಬೇಕು, ಚೌಕೌ ತಿಂದರೂ ಒಳಗೆ ಹರಿ ಇರಬೇಕು, ಅರಿವಿನಿ ಆಟ ಮಾಡ್ಬಿಡ್ತೀನಿ ಕಲಿಯುಗದಲ್ಲಿ ಅಲ್ವೇ. ಅಂದ್ರೆ ನಮ್ಮ ಪುರಂದರದಾಸರು ಬದಲು ದೇವರ ನಂಬು ಅವನನ್ನು ಚಿರಸ್ಥಾಯಿಯಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದಿರಲಿ ನಮ್ಮದಾಗಿ ಒಂದು ಆಶ್ವಾಸನೆಯನ್ನು ಕೂಡ ಹರಿದಾಸ ಪರಂಪರೆಯ ಜ್ಞಾನಿಗಳು ಸ್ವೀಕಾರ ಮಾಡತಕ್ಕಂಥವರಾಗುತ್ತಾರೆ. ಅಂತ ಹರಿನಾಮದ ಅರಗಿಣಿ ನಿಮ್ಮೆಲ್ಲರ ಹೃದಯದಲ್ಲಿರಲಿ. ಯಾವಾಗ ನಿಮ್ ಆದಾಗ ಇದು ಪ್ರಧಾನವಾದ ಫೋಟ್ರೆ ಅಂದ್ರೆ ಹನುಮಂತರಾಯ ಮಾಡಿರೋದು ಈ ಫೋಟ್ರೆ ಬಲಿ ನಮ್ ಫೋಟ್ರೆಯಿಂದ ಗಿರಿನ ಬಿಚ್ಚಲ್ಲಿ ಇಟ್ಟುಬಿಟ್ಟು ನಾನಾ ವಿಧವಾದ ಆಟಗಳನ್ನ ಆಡಿಕೊಂಡು ಅದು ಕಥನ ಇರ್ಬೋದು ಭಜನೆ ಇರ್ಬೋದು ಪಾರಾಯಣ ಇರ್ಬೋದು ವಿಮರ್ಶೆ ಇರ್ಬೋದು ನಮ್ ನಮ್ ಗಿರಿನ ಹೊರಗಾಕೊಂಡು ಮತ್ತೆ ನಮ್ಮ ಊರನ್ನ ಹೋಗೋಣ ಎಂಬತಕ್ಕಂತ ವಿಷಯದಿಂದ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣ
ಸಾಯಂಕಾಲ ಹೇಳೋ ನೀವೇ ಪೇಟಿಗೆ ಹಾಕ್ತೀವಿ.
ಇದು ಒಂದು ಪಕ್ಷಿ ನಮ್ಮೆಲ್ಲರೂ ಹೃದಯದಲ್ಲಿದೆ. ಆ ಪಕ್ಷಿ ಹೀಗೆ ಇದ್ರೂ ಗೊತ್ತಾಗಲ್ಲ, ಯಾರು ಗುರ್ಕೋತಾ ಇರಲಿಲ್ಲ. ಒಂದು ವಿಶ್ವಸಂಸ್ಥೆ ಒಂದು ಕತೆ ಹೇಳೋರು ಯಾವಾಗಲೂ ಸಹ. ಒಂದು ಗಿಳಿ ಒಂದು ಪಂಜರದಲ್ಲಿ ಇದ್ದು ಎಲ್ಲ ಬಾಗಿಲು ಮುಚ್ಚಿಕೊಂಡಿರುತ್ತೆ. ಎಲ್ಲ ಬಾಗಿಲು ಮುಚ್ಚಿದ್ದ